யோந்தஃ ப்ரவிஷ்ய மம வாசமிமாம் ப்ரசுப்தாம் சஞ்சீவயத்யகில சக்தி சரஸ்வதம் அன்யாம்ஸ்ச ஹஸ்த சரண ஸ்ரவணத்வகாதீன் ப்ராணான் நமோ பகவதே புருஷாய யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்திஹி சதா தஸ்மை ஹரயே குரவே நம. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நம. ஸ்ரீமத்வஹ கல்பவ்ருக்ஷஸ்து ஜயாரியஹ காமதுத் ஸ்மிருதஹ சிந்தாமணிஸ்து வியாசாரியஹ முனித்ரய முதாஹதம் வாதிராஜ குருன் வந்தே ரகுத்தம குருன் ததா ராகவேந்திரான் ததா சர்வான் சத்குருன் பிரணதோஸ்மே ஸ்ரீ குருப்யோ நம. ஹரி நாராயணாய பரிபூர்ணகுணாரணவாய விஸ்வோதயஸ்திதிலயோன்மேதி பிரதாய ஞானப்பிரதாய விபுதாசுர சௌக்ய துக்க சத்காரணாய விததாய நமோ நமஸ்தே. நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்கிருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்னமமராசுர சித்தவந்தி. நாராயணம் நமஸ்கிருத்ய நரம் சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரயே. பரமபூஜ்யராதன் சசிபாதங்களவர சரண சன்னிதானதல்லி சாஷ்டாங்க பிரணாமங்களன்னு சல்லிசி நின்னைய பிரவச்சனவன்னு முந்துவரிஸ்தா இத்தேனே. பகவந்தனாத கிருஷ்ண பீமரட்சிதனன்னாகி மாடி தர்மராஜனிகே பட்டாபிஷேகவன்னு மாடித்தானெ. துரியோதனாதிகள சம்ஹாரத அனந்தரத ಪಾಂಡವರ ವಿಶಿಷ್ಟವಾದ ವಿಜಯವಾಯಿತದು. ಕೃಷ್ಣನ ರಕ್ಷಣೆಯಿಂದ ಅವರೆಲ್ಲವನ್ನೂ ಕಂಡರು. ಧರ್ಮರಾಜ ಪಟ್ಟಾಭಿಷಿಕ್ತನಾಗಿದ್ದಾನೆ. ಆ ಒಂದು ಪ್ರಸಂಗ ನಡೀತಾ ಇದೆ. ಯತಿ ಬರ್ತಾ ಸನ್ಯಾಸಿ ಬರ್ತಾನೆ ಅಲ್ಲಿಗೆ. ಚಾರ್ವಾಕ ಅಂತ ಅವನ ಹೆಸರು. ಅವನೇನು ಮಾಡಿದ, ಬಂದು ನಿಜವಾಗ್ಲೂ ಚಾರ್ವಾಕ ನಾಸ್ತಿಕರ ಸನ್ಯಾಸ ಅಂದರೆ ಅರ್ಥ ಏನು ಯೋಚನೆ ಮಾಡಿ ನೋಡಿ. ನಾಸ್ತಿಕರ ಸನ್ಯಾಸ ಅಂತ ದೇವರು ಒಪ್ಪಿದ್ರೆ ಸನ್ಯಾಸ, ನಾಸ್ತಿಕರ ಸನ್ಯಾಸ ತಗೊಳ್ತಾರೆ. ಇವತ್ತು ಎಷ್ಟೋ ಜನ ಸನ್ಯಾಸಿಗಳು ನಾಸ್ತಿಕರು ಅರ್ಥ ಮಾಡಿಕೊಂಡ್ರೆ ಅದೆಲ್ಲ ಅದೇ ಸದ್ಮೈವ ಯತ್ರ ಪರಮಂ ನಸುರಾಶ್ಚ ಪೂಜ್ಯ ಕಣಿಕ ನೀತಿಯ ಅರ್ಥನೇ. ಬಂದ ಸಭಾಮಂಟಪದಲ್ಲಿ ಪ್ರವೇಶ ಮಾಡಿದ, ಧರ್ಮರಾಜನ ಬೈಲಿಕ್ಕೆ ಶುರು ಮಾಡಿದ. ತುಂಬಿದ ಸಭೆಯಲ್ಲಿ ಧರ್ಮ ಡೈರೆಕ್ಟಾಗಿ ಬೈತಿದ್ದಾನೆ ಧರ್ಮರಾಜನನ್ನ. ಧರ್ಮರಾಜ ನಿನ್ನನ್ನು ಬ್ರಾಹ್ಮಣರೆಲ್ಲ ಬೈತಾ ಇದ್ದಾರೆ, ನೀನು ಭಾರಿ ಪಾಪ ಕಾರ್ಯ ಮಾಡಿದ್ದೆ ಅಂತ ಹೇಳಿದ್ದೆ. ತುಂಬಿದ ಸಭೆಯಲ್ಲಿ ಮೊದಲೇ ಧರ್ಮರಾಜ ದುಃಖ ಪಡ್ತಿದ್ದಾನೆ. ಅಪ್ಪಿ ಸಂಶಯ ನಮ್ಮ ಚಕ್ರೇ ಧರ್ಮರಾಜಂ ಜಗತ್ಪತಿ ಹೇಳಿಬಿಟ್ಟಿದ್ದಾರೆ. ಇದು ಕೇಳಿದ ತಟ್ಟ ಭಾರಿ ಗಾಬರಿ ಆಗಿಬಿಟ್ಟ. ಅಲ್ಲಿ ಬ್ರಾಹ್ಮಣರು ಕೂತಿದ್ರಲ್ಲ, ಎಷ್ಟು ರಕ್ಷಣೆ ಕೊಡ್ತಾರೆ ನೋಡಿ ಬ್ರಾಹ್ಮಣರು. ಏಯ್, ಯಾರು ಹೇಳಿದ್ರು ನಾನು ಬೈತೀವಿ ಅಂತ ಹೇಳಿ ನನ್ನ ಸುಳ್ಳು ಹೇಳ್ತಾ ಇದ್ದೀಯಾ ಅಂತ ಹೇಳಿ ಯೋಚನೆ ಮಾಡಿ ತಕ್ಷಣ ನೋಡಿದ್ರಂತೆ ಅವನು ರಾಕ್ಷಸ. ಸುಟ್ಟು ಬುದ್ಧಿ ಮಾಡಿ ಅಲ್ಲೇ ಸ್ವಲ್ಪ ಒಂದು ಹಾಕಿಬಿಡ್ತಾರೆ, ಸುಟ್ಟು ನೋಡ್ತಾರೆ ಸುಟ್ಟು ಹೋಗಿಬಿಡ್ತಾರೆ. ಅಂದರೆ ಯಾವಾಗಲೂ ಕೂಡ ಮನ್ಯು ಪ್ರಹರಣ ವಿಪ್ರಾಹ ನವಿಪ್ರಾ ಶಸ್ತ್ರಪಾಣಯ. ಬ್ರಾಹ್ಮಣರಿಗೆ ಕೋಪ ಬಂದರೆ ಸಾಕಂತೆ ಕೊಂದರು ಅಂತಾನೆ ಅರ್ಥ. ಸತ್ತು ಹೋಗ್ಬಿಟ್ಟ ದರ್ಬಾರ ದುಃಖ ಇನ್ನೂ ಜಾಸ್ತಿ ಆಗಿಬಿಟ್ಟು. ಒಬ್ಬ ಸಾವಿರ ಸತ್ತು ಹೋಗ್ಬಿಟ್ರಲ್ಲ ಸಭೆಯಲ್ಲಿ ಅಂತ, ಅದು ಬೇರೆ ಜೊತೆಗೆ ಒಳ್ಳೆ ಮಂಗಳ ದಿವಸ ಸಾಗೋಳೋದಾಗಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಗಾಬರಿ ಆಗಿಬಿಟ್ಟು ಇನ್ನೂ ಓಡಾಡ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಧರ್ಮರಾಜ ಅವನು ಯತಿಯೆಲ್ಲ ಮಣ್ಣಲ್ಲ, ಅವನೊಬ್ಬ ರಾಕ್ಷಸ ಅಂತ ಹೇಳಿ ಅವರು ಕಥೆ ಹೇಳಿದಂತೆ. ಭಗವಂತ ಕೃಷ್ಣ ಮತ್ತೆ ಸರ್ವಜ್ಞ, ಎಲ್ಲಿ ನೋಡಿದ್ರು ಕೂಡ ಭಗವಂತ ಸರ್ವಜ್ಞತ್ವಕ್ಕೆ ನಿದರ್ಶನಾದವರು. ಆ ಕ್ಷಣಕ್ಕೆ ಆಗ ಸಮಾಧಾನ ಆಯಿತು ಧರ್ಮರಾಜನಿಗೆ. ಆದರೂ ಆತ ಬಿಡಲಿಲ್ಲ. ಈ ಕಾರಣ ಹೋದರೂ ಕೂಡ ಒಳಗೊಂದು ಕಾರಣ ಕುತ್ಕೊಂಡಿದೆ. ಆತೇನು ಮಾಡಿದ, ಭೀಷ್ಮದ್ರೋಣಾದಿಗಳನ್ನು ಸಂಹಾರ ಮಾಡಿ ತಪ್ಪು ಕರ್ಣನ ಕೊಂದುಬಿಟ್ಟೆ ಅಂತ ಭಾರಿ ದುಃಖ. ಯೋಚನೆ ಮಾಡಿ ರಾಜ್ಯ ತ್ಯಾಗೇ ಮನೋದಧೆ, ನಾನು ರಾಜ್ಯ ಆಡೋದಿಲ್ಲ, ನಾನು ಧರ್ಮ ಮಾಡಿದ್ದೇನೆ ಅಂತ ಹೇಳಿ ಹಠ ಹಿಡಿದು ಕೊಡ್ತಾನೆ ಧರ್ಮರಾಜ. ಯಾರು ಎಷ್ಟು ಹೇಳಿದ್ರು ಕೇಳೋದಿಲ್ಲ, ನೀನು ಮಾಡಿದ್ದು ಧರ್ಮ ಅಂತ ಹೇಳ್ತಾರೆ, ಎರಡು ಮಾತು ಕೇಳೋದಿಲ್ಲ. ಕೃಷ್ಣ ಹೇಳ್ತಾನೆ, ವೇದವ್ಯಾಸ ಹೇಳ್ತಾರೆ, ಋಷಿಗಳು ಮುನಿಗಳು ಹೇಳ್ತಾರೆ, ಅವರಿಗೆ ಧರ್ಮರಾಜನ ಉತ್ತರ ಒಂದೇ, ನೀವೆಲ್ಲ ಕೂಡ ನನ್ನ ಮೇಲೆ ಪ್ರೀತಿಯಿಂದ ಸುಳ್ಳು ಹೇಳ್ತೀರಿ ಅಂತ ಹೇಳ್ಬಿಡ್ತಾನೆ. ಆಯ್ತಾ, ನಾನು ಎಲ್ಲಿ ಬೇಜಾರಾಗುತ್ತೋ ಧರ್ಮರಾಜನ ಮನಸ್ಸಿಗೆ ಅಂತೇಳಿ ನೀವು ಸುಳ್ಳು ಹೇಳ್ತೀರಿ, ಪ್ರೀತಿ ಇದೆ ಅಷ್ಟೇ, ದಾಡ್ಸ್ಕೊಂಡ್ಬಿಡ್ತಾನೆ. ಇನ್ನು ಭೀಮಸೇನ ದೇವರು ಹೇಳಿದರೆ ಭೀಮಸೇನ ನಿನ್ನ ಮಟ್ಟಕ್ಕೆ ನಾನು ಬರೋದಿಲ್ಲ, ಆ ಧರ್ಮ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾನೆ. ಅರ್ಜುನ ಹೇಳಿದರೆ ಧರ್ಮಂ ನ ವೇತ್ಸಿ, ನಿನ್ನ ಧರ್ಮ ಗೊತ್ತಾಗ ಸುಮ್ಮನೆ ಬೈದುಬಿಟ್ಟಂತ ಅರ್ಜುನನನ್ನು. ನಿಜವಾಗಲೂ ಅರ್ಜುನ ಇಂದ್ರಾವತಾರ, ಪಾಪ ಗೀತೆ ಬೇರೆ ಕೇಳ್ಕೊಂಬಂದಿದ್ದಾನೆ, ನಿನಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಬೈದನಂತೆ. ಧರ್ಮರಾಜನ ಯಾರು ಸಮಾಧಾನ ಮಾಡಬೇಕು? ಇಬ್ಬರು ನೋಡಬೇಕು, ಒಬ್ಬ ದುರ್ಯೋಧನ, ಒಬ್ಬ ಧರ್ಮರಾಜ. ಎಲ್ಲರೂ ಹೇಳ್ತಾರೆ ಇದು ಅಧರ್ಮ ಅಂತೇಳಿ, ದುರ್ಯೋಧನ ಕೇಳೋದಿಲ್ಲ. ಎಲ್ಲರೂ ಹೇಳ್ತಾರೆ ಧರ್ಮ ಅಂತ ಅಡೀತ್ಕೊಳ್ಳೋದಿಲ್ಲ, ಅದಕ್ಕೆ ಪಾಪಾಶಂಕಿತ ಅಂತ ಕರೀತಾರೆ. ಅವನಿಗೆ ಧರ್ಮದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿರುದ್ಧ ಪ್ರವೃತ್ತಿ, ಆದರೆ ಈ ಥರದ್ದು ಅಷ್ಟು ಸೂಕ್ಷ್ಮ ಪ್ರವೃತ್ತಿ. ಈ ಭಾವನೆ ನಮ್ಮಲ್ಲಿರಬೇಕು. ಸ್ವಲ್ಪ ತಪ್ಪಾದ್ರೂ ಹಿಂದಿನ ಕಾಲದ ಹೆಂಗಸರಿರ್ತಿದ್ರು, ಎಲ್ಲೋ ನಳ ನಳ್ಳಿ ಕಾಲ ಅಲ್ಲ ಅದೆಲ್ಲ ಕೂಡ, ಕಿಲೋಮೀಟರ್ ಗಟ್ಟಲೆ ದೂರ ಮಣಿ ನೀರು ತರ್ತಿದ್ರು. ಎರಡು ದಾರ ತುಳಿದಾಗ ಬಿಟ್ಟರೆ ಎಲ್ಲ ಜನ ಭತ್ತ ಸ್ನಾನ ಮಾಡ್ಕೊಂಡು ಹೋಗ್ತಿದ್ದಾರೆ. ಮತ್ತೆ ಇವತ್ತು ಎಲ್ಲ ಬಿಟ್ಟು ಹೇಗೆ ಮಾಡ್ತಾರೆ, ಇದು ತಮಾಷೆ ಪೂರ್ತಿ ತದ್ವಿರುದ್ಧವಾದ ಭಾವನೆ. ಆ ರೀತಿ ಮಾಡಿದ್ದು ಜನ ಇಲ್ಲಿವರೆಗೂ ಬಂತು ನೆನಪಿರಬೇಕು. ಇವತ್ತು ಜನ ಏನಾದ್ರು ಉಳ್ಕೊಂಡಿದ್ದಾರೆ, ಹಿಂದಿನವರು ಮಾಡಿದಂಥ ಅಷ್ಟು ಎಚ್ಚರ, ಅಷ್ಟು ಧರ್ಮಪಾಲನೆ ಮಾಡಿದ್ದರ ಪ್ರಭಾವ, ಮನಸ್ಸಿ ಶುದ್ಧಿ ದೇಹ ಶುದ್ಧಿಯಿಂದಾಗಿ ಮನುಷ್ಯ ಬದಲು ಸಾಧ್ಯವಾಯಿತು. ಆ ಹಂತದಲ್ಲಿ ಕೃಷ್ಣ ಹೇಳ್ತಾನೆ, ಹೋಗ್ಲಿ ಬಿಡು ಧರ್ಮರಾಜ, ನಾವು ಯಾರು ಹೇಳಿದ್ರು ಕೇಳೋದಿಲ್ಲ, ಎಲ್ಲ ನಮ್ಮ ಪಕ್ಷ ಅಂತ ಹೇಳ್ತೀಯಲ್ಲ, ಹಾಗಿದ್ರೆ ಹತಪಕ್ಷಗತತ್ವೇನ, ಈ ಸತ್ತವ್ರ ಪಕ್ಷದಲ್ಲಿ ಯಾರಾದರೂ ಹೇಳಿದ್ರೆ ಕೇಳ್ತೀಯಾ ಅಂತ ಕೇಳಿದ. ಅಂಥವ್ರು ಯಾರಿದ್ದಾರೆ ಅಂತ ಹೇಳಿದ ತಕ್ಷಣ, ತ್ವಚ್ಛಂಕಾಯ ಅಗೋಚರ ಭೀಷ್ಮ, ಭೀಷ್ಮರಿಣಿ ಇದ್ದಾರಲ್ಲ ಅವ್ರು ಹೇಳಿದ್ರೆ ಒಪ್ತೀಯ ಅಂತ ಹೇಳಿದ ತಕ್ಷಣ, ಓ ಒಪ್ತೇನೆ ಅಂತ ಹೇಳ್ತಾನೆ. ಕರ್ಕೊಂಡು ಹೋಗ್ತಾರೆ ಭೀಷ್ಮರ ಹತ್ರ. ದೊಡ್ಡ ಕಥೆ, ಅವೆಲ್ಲ ಶುರು ಮಾಡೋದಕ್ಕೆ ಒಂದು ಗಂಟೆ ಬೇಕು, ಅಷ್ಟು ವಿಷಯ ನಡೀತಾ ಅಲ್ಲೆಲ್ಲ ಕೂಡ, ಅದೆಲ್ಲ ಬೇಡ. ಭೀಷ್ಮ ಧರ್ಮ, ಆಗ ಭೀಷ್ಮರು ಸ್ತೋತ್ರ ಮಾಡ್ತಾರೆ, ಭೀಷ್ಮ ಸ್ತವರಾಜ ಅಂತ ಹೆಸರಾಗುತ್ತೆ. ಕೃಷ್ಣ ಭೀಷ್ಮರೇ, ಇವ್ರು ಪಾಂಡವರು ಹೇಳಬೇಕು, ಧರ್ಮರಾಜನೇ ಹೇಳಬೇಕು, ಭಾರಿ ಯೋಚನೆ ಮಾಡ್ತಿದ್ದಾನೆ, ನಿಮ್ಮನ್ನೆಲ್ಲ ಕೊಂದಿದ್ದು ಭಾರಿ ಅಧರ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ, ಉಪದೇಶ ಮಾಡಬೇಕು ಅಂತ ಹೇಳಿದ ತಕ್ಷಣ ಕೃಷ್ಣ ಅವ್ರು ಹೇಳ್ತಾರೆ, ನಾನು ಎಲ್ಲಿ ಶಕ್ತಿ ಇದೆ ಕೃಷ್ಣ ನೋಡಿ, ಹೇಗಿದ್ದೆ ನಾನೀಗ, ಎಷ್ಟು ಮಲಿಗೆ ಎಷ್ಟೋ ದಿವಸ ಆಗೋಗ್ಬಿಟ್ಟಿದೆ, ಮೈಯಲ್ಲಿ ರಕ್ತ ಸೋರಿ ಹೋಗಿದೆ, ಏನು ಆಹಾರ ಅಜ್ಜನ ಕೊಟ್ಟ ನೀರು ಕುಡಿದು ಬಿಡುತ್ತೆ, ಏನೂ ತಗೊಂಡಿಲ್ಲ, ಈ ಮತ್ತೆ ನನಗೆ ಶಕ್ತಿ ಇಲ್ಲ, ಒಮ್ಮೆ ಎಚ್ಚರ ಬಂತಾರೆ, ಅಣುಗಳು ಆಗ್ತಾ ಇದೆ ನನಗೀಗ ವೇದನೆಯಿಂದಾಗಿ, ಬ್ರಹ್ಮದೇವರ ಶಾಪ ಇದೆ, ವಶಿಷ್ಠರೊಳಗಿಂದ ಬ್ರಹ್ಮದೇವರು ಶಾಪ ಕೊಟ್ಟಿದ್ದಾರೆ, ಅಷ್ಟು ದುಃಖ ಪಡ್ತಿದ್ದೇನೆ, ಅದು ಸಾಧ್ಯ ಇಲ್ಲ. ಜೊತೆಗೆ ನನ್ನ ಶಕ್ತಿ ಆದ ಜ್ಞಾನ ಆದರೂ ಇಲ್ಲ ನನಗೀಗ, ದೇಹದ ಶಕ್ತಿ ಇಲ್ಲ, ಜ್ಞಾನದ ಶಕ್ತಿಯೂ ಇಲ್ಲ. ಕಾ ಶಕ್ತಿಯರು ಮಮ ದೇವೇಶ ಪಾರ್ಥಾನ್ ಬೋಧಯಿತು ಪ್ರಭೋ, ಕೃಷ್ಣ ಹೇಳ್ತಾರೆ, ಯೋಚನೆ ಮಾಡಿಬಿಡಿ ಭೀಷ್ಮರೇ, ನಿಮಗೆ ಎಲ್ಲ ಶಕ್ತಿ ಕೊಡ್ತೇನೆ, ಈಗ ನಿಮ್ಮ ಆರೋಗ್ಯ ಸಂಪೂರ್ಣ ಸುಧಾರಿಸಲಿ, ಸಂಪೂರ್ಣವಾಗಿ ನಿಮಗೆ ಚೈತನ್ಯ ಬರಲಿ ಅಂತ ಕೃಷ್ಣ ಹೇಳಿದ್ದಾರೆ. ಚೈತನ್ಯ ಬಂದೋಯ್ತು ಅವರು ಆ ಕ್ಷಣನೇ. ಕೃಷ್ಣ, ಎಂಥ ಆಶ್ಚರ್ಯ ಇದೆ, ನನ್ನ ದೇಹದಲ್ಲಿ ಸಂಪೂರ್ಣವಾದ ಶಕ್ತಿ ಸಂಚರಣ ಆಗಿದೆ ಈಗಾಗಲೇ, ಅಷ್ಟೇ ಇಲ್ಲ, ಎಲ್ಲ ವಿಷಯ ಸ್ಪಷ್ಟ ನನಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಕೃಷ್ಣ ಅನುಗ್ರಹ ಮಾಡಿದರೆ, ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ, ಎಷ್ಟು ದಿವ್ಯವಾಗಿ ಕಾಣಿಸ್ತಾ ಇದೆ, ಹೇಳಿ ಹಾಗಿದ್ರೆ ಅಂತ ಹೇಳಿದ ತಕ್ಷಣ ಕೃಷ್ಣ, ನನಗೆ ಬಹಳ ಆಶ್ಚರ್ಯ, ನನಗೆ ಶಕ್ತಿ ಕೊಟ್ಟು ನೀನು ಹೇಳಿ, ನನಗೆ ಹೇಳಿಸೋದಕ್ಕಿಂತ ನೀನೇ ಹೇಳ್ಬೋದಲ್ಲ ಅಂತ ಕೇಳ್ತಾನೆ, ನೀನೇ ಹೇಳ್ಬೋದಲ್ಲ. ಕೃಷ್ಣ ಹೇಳ್ತಾನೆ, ನೋಡಿ ಭೀಷ್ಮರೇ, ನಾನು ಹೇಳಬಲ್ಲೆ ಅಂತೇಳಿ ಜಗತ್ತಿಗೆ ಗೊತ್ತಾಗೋಗಿದೆ, ಗೀತೆ ಕೇಳಿದ್ರಲ್ಲ ಗೊತ್ತಾಗ್ಬಿಟ್ಟಿದೆ ಕೃಷ್ಣ ಹಾಗೆ ಹೇಳ್ತಾನೆ ಅಂತ, ನಾನು ಏನು ತೋರಿಸ್ಬೇಕು ಗೊತ್ತ, ನಾನು ಹೇಳಿಸಬಲ್ಲೆ ಅಂತ ಗೊತ್ತಾಗಬೇಕಾಗಿದೆ ಅಂತ ಹೇಳ್ತಾರೆ. ನಾನು ಹೇಳಬಲ್ಲೆ ಗೊತ್ತಾಗಿದೆ, ಹೇಳಿಸಬಲ್ಲೆ, ನಾನು ನಿಮ್ಮ ಒಂದು ತರ್ಕ ಹೇಳಿಸಬಲ್ಲೆ, ಹೇಳಿ ಎಷ್ಟು ಓದಿದ್ದೀರಿ ಗೊತ್ತಾ, 425 ವರ್ಷಗಳ ಕಾಲ ಪರಿಸರ ಭರತರು ಓದಿದ್ದ, 100 ವರ್ಷ ಬೃಹಸ್ಪತ್ಯಾಚಾರ್ಯ ಹತ್ರ ವೇದಾಧ್ಯಯನ ಮಾಡಿದ್ದ, ನಿಮ್ಮ ಜ್ಞಾನ ವ್ಯರ್ಥ ಹೋಗಬಾರದು, ಭಗವಂತ ತೋರಿಸಿಕೊಡ್ತಾನೆ, ಜ್ಞಾನದ ಸದುಪಯೋಗ ಪಡೆಯಬೇಕೆ, ನದಿ ಹರಿತಾ ಇರುತ್ತೆ ಉಪಯೋಗ ಮಾಡ್ಕೋಬೇಕು ತಾನೆ, ಗಂಗಾ ಕಾವೇರಿ ಸೇರಿಸ್ಬೇಕು ಅಂತಿದ್ದಾರೆ. ಗಂಗಾ ಕಾವೇರಿ ಸೇರಿಸೋದಿಲ್ಲ, ದುಡ್ಡು ಜೇಬಿ ಸೇರಿಸ್ತಾರೆ ಅಷ್ಟೇ, ಅವರು ಗಂಗಾ ಕಾವೇರಿ ಅಲ್ಲೇ ಇರ್ತವೆ, ದುಡ್ಡು ಮಾತ್ರ ಹೋಗ್ತಿರ್ತದೆ ಅಷ್ಟೇ, ಆದರೆ ಜ್ಞಾನವನ್ನು ಸೇರಿಸಬೇಕು. ನೀರಿನಿಂದ ಹೇಗೆ ಮನುಷ್ಯ ಬದುಕ್ತಾನೋ ಜ್ಞಾನದಿಂದ ನಿಜವಾಗಲೂ ಬದುಕ್ತಾನೆ, ನೀವು ಹೇಳಬೇಕು ಅಂತ ಹೇಳಿದ ತಕ್ಷಣ ಕೃಷ್ಣ, ನನಗೆ ಭಯ ಆಗುತ್ತೆ ನಿನ್ನ ಮುಂದೆ ಮಾತಾಡೋದ, ಬೃಹಸ್ಪತಿರಪಿ ಬ್ರುವನ್ ಅಂತ ಹೇಳಿದ್ದ, ನಿನ್ನ ಮುಂದೆ ಬಾಯ್ತಲಿಕ್ಕೆ ಯಾರಿಗೂ ಆಗೋದಿಲ್ಲ, ನಿನ್ನ ಮುಂದೆ ಮಾತಾಡಲಿಕ್ಕೆ ಅವ್ರಿಗೆ ಭಾರಿ ಸಂಕೋಚ ಆಗ್ತಾ ಇದೆ ನನಗೆ, ಭೀಮಚಂದ್ರವರು ಕೂತಿದ್ದಾರೆ, ಹರಿವಾಯುಗಳೊಂದು ಯಾರು ಮಾತಾಡಬೇಕು ಈ ಮತ್ತೆ, ಅವರೇ ಮಾತಾಡಿಸೋರು ಎಲ್ಲರ ಕೈಗೆ. ಆಗ ಕೃಷ್ಣ ಹೇಳ್ತಾನೆ, ಯೋಚನೆ ಮಾಡಿಬಿಡಿ ಭೀಷ್ಮರೇ, ನಿಮ್ಮೊಳಗೆ ನಿಂತು ನಾನೇ ಮಾತಾಡ್ತೇನೆ ಆಯ್ತಾ ಅಂತ ಹೇಳ್ತಾ, ಇದು ಫೈನಲ್. ಭೀಷ್ಮ ಕೃಷ್ಣ ಭೀಷ್ಮ ಶರೀರಗ ಮಾತಾಡ್ತಾ ಇದ್ದಾನಂತೆ. ಈ ನಮಗೆ ಭೀಷ್ಮರ ಮಾತಿಗೆ ಯಾತಕ್ಕೆ ಮಹತ್ವ ಬಂತು ಅಂದರೆ, ಅದು ಭೀಷ್ಮರ ಮಾತಲ್ಲ, ಒಂದು ಕಡೆಯಿಂದ ಪರಶುರಾಮದೇವರು ಮಾಡಿದ ಉಪದೇಶದ ಮಾತುಗಳು, ಇನ್ನೊಂದು ಕೃಷ್ಣ ಮಾತಾಡಿಸ್ತಿದ್ದಾರೆ, ಎರಡು ರೂಪದ ಭಗವಂತನ ಮಾತುಗಳಾದಂತೆ ಆಯ್ತು. ಹೇಗೆ ಭಗವದ್ಗೀತೆ ವೇದವ್ಯಾಸರಿಂದ ಬರೆಯಲ್ಪಟ್ಟು ಕೃಷ್ಣ ಉಪದೇಶ ಮಾಡಿದ್ನ, ಹಾಗೆ ಭೀಷ್ಮರಿಂದ ಎರಡು ಭಗವತ್ ರೂಪದ ಜ್ಞಾನವನ್ನು ಈಗ ಹೊರಗೆ ಹಾಕ್ತಾ ಇದ್ದಾರೆ. ಅದಕ್ಕೇನೆ ಶಾಂತಿ ಪರ್ವ ಅನುಶಾಸನ ಪರ್ವಕ್ಕೆ ಭಾರಿ ಮಹತ್ವ ಇದೆ ಮಹಾಭಾರತದ ಎರಡು ಪರ್ವ, ಇವ್ರ ಉಪದೇಶ ಪೂರ್ತಿ ಅದರೊಳಗೆ. ಯಾತಕ್ಕೆ ಒಬ್ಬ ಭೀಷ್ಮರ ಮಾತಿಗೆ ಅಷ್ಟು ಮಹತ್ವ ಬಂತ ಅಂದರೆ, ಇಲ್ಲ, ಕೃಷ್ಣ ಮಾತಾಡಿಸಿದ್ದಕ್ಕೆ ಅಷ್ಟು ಮಹತ್ವ ಬಂತು, ಪರಶುರಾಮನ ವಿದ್ಯೆಯಿಂದ ಅಷ್ಟು ಮಹತ್ವ ಬಂತು. ಹೇಳ್ತಾರೆ, ನಮಃ ಕೃಷ್ಣಾಯ ಮಹತೆ, ನಮೋ ಧರ್ಮಾಯ ಮಹತೆ ಅಂತ ಹೇಳ್ತಾ, ನಮಃ ಕೃಷ್ಣಾಯ ವೇಧಸೆ ಬ್ರಾಹ್ಮಣೇಭ್ಯ ನಮಸ್ಕೃತ್ಯ ಧರ್ಮಾನ್ ವಕ್ಷೇಹಿ ಶಾಶ್ವತಾನ್ ಅಂತ ಶುರು ಮಾಡಿ ಉಪದೇಶ ಪ್ರಾರಂಭ ಮಾಡ್ತಾರೆ. ಧರ್ಮರಾಜನ ಪ್ರಶ್ನೆ ಉತ್ತರ, ಪ್ರಶ್ನೆ ಉತ್ತರ, ಅದು ಭಾರಿ ದೊಡ್ಡದು. ಆಚಾರದನ್ನೆಲ್ಲ ಏನು ಮಾಡಿದ್ರು, ಕೆಲವೇ ಶಿವರು ಸಂಗ್ರಹ ಮಾಡಿಬಿಡ್ತಾರೆ, ಇಡೀ ದುಷ್ಟೋಪದೇಶವನ್ನು ಬಹಳ ಚಿಕ್ಕದಾಗಿ ಸಂಗ್ರಹ ಮಾಡಿಬಿಟ್ಟು ಅನುಶಾಸನ ಪರ್ವ ಮತ್ತು ಇದರಲ್ಲಿ ಏನೇನು ಹೇಳಿದ್ದಾರೆ, ರಾಜಧರ್ಮ, ಆಪದ್ಧರ್ಮ, ಮೋಕ್ಷಧರ್ಮ, ಕೊನೆ ದಾನಧರ್ಮ ಪರ್ವ, ನಾಲ್ಕು ಉಪಪರ್ವಗಳಿದೆ, ಎರಡು ಪರ್ವದಲ್ಲಿ ಸೇರಿಸಿ ನಾಲ್ಕು ಉಪಪರ್ವಗಳು ಬರೀ ಉಪದೇಶಕ್ಕೆ ಮೀಸಲಾದ ಪರ್ವಗಳು. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ರಾಜ್ಞಾಂ ಪ್ರಥಮತಃ ಧರ್ಮ ಧರ್ಮ ಜ್ಞಾನಾನುಪಾಲನ, ರಾಜನ ಮೊದಲ ಕೆಲಸ ಧರ್ಮರಕ್ಷಣೆ ಜ್ಞಾನ ರಕ್ಷಣೆ ಮಾಡಬೇಕು. ಇವತ್ತಿನ ಸರ್ಕಾರದ ಮೊದಲ ಕೆಲಸ ಧರ್ಮ ಬಿಡಬೇಕು ಅನ್ನೋದು ನೆನ್ಪಿಟ್ಕೊಳ್ಳಿ, ಧರ್ಮಾತೀತವರಾಜ್ಯ ಅದೇ ಇರಬೇಕು, ಧರ್ಮ ಬಿಡಬೇಕು ಅನ್ನೋದು ಸರ್ಕಾರಗಳ ಆದರ್ಶ, ಧರ್ಮ ರಕ್ಷಣೆ ಮಾಡಬೇಕು ಅನ್ನೋದು ರಾಜನ ಮುಖ್ಯವಾದ ಕೃತ್ಯ ಅಂತ ಹೇಳ್ತಾರೆ, ಧರ್ಮ ಜ್ಞಾನಾನುಪಾಲನ. ಅದಕ್ಕೋಸ್ಕರ ಉಳಿದೆಲ್ಲ ನಡೀತಾ ಹೋಗಬೇಕು, ಅದಕ್ಕೆ ಬ್ರಾಹ್ಮಣರ ಧರ್ಮ, ಕ್ಷತ್ರಿಯರ ಧರ್ಮ, ವೈಶ್ಯರ ಎಲ್ಲ ಧರ್ಮಗಳನ್ನೆಲ್ಲ ಹೇಳ್ತಾರೆ. ಬ್ರಾಹ್ಮಣರಿಗೆ ಬಹಳ ಮುಖ್ಯವಾದ ಧರ್ಮ ಅಂತೇಳಿ ಹಿಂದೆ ಹೇಳಿದ್ದಾರೆ ಭೀಮಸೇನ ದೇವರು. ವಿಪ್ರಸ್ಯ ಜಪೋಪದೇಶ ತತ್ವ ವಿಜ್ಞಾಪನಂ ಧರ್ಮ, ತತ್ವ ತಿಳಿಸ್ಕೊಳ್ಳೋದು ಬ್ರಾಹ್ಮಣರ ಕೆಲಸ. ಯಾರ್ಯಾರ ತತ್ವಜ್ಞಾನ ಭಾಳ ಜನಕ್ಕೆ ಇಲ್ಲ ಅಂದರೆ ಅವರು ಬ್ರಾಹ್ಮಣರಿಲ್ಲ ಅಂತ ಕಾಣ ಸುತ್ತಮುತ್ತ ಅಂತ ತಿಳ್ಕೋಬೇಕು. ಬ್ರಾಹ್ಮಣರಿಲ್ಲ ಅಂತ ಕಾಣುತ್ತೆ, ಪಾಠ ಆಗ್ತಿಲ್ಲ, ಮೇಷ್ಟ್ರ ಇಲ್ಲ ಅಂತ ಕಾಣುತ್ತಲ್ಲ ಹಾಗೆ. ಮತ್ತು ಸಮಾಜದ ಗುರುಗಳು ಅಂದರೆ ವರ್ಣಾನಾಂ ಬ್ರಾಹ್ಮಣೋ ಗುರು, ಅದು ಅವರ ಕೆಲಸ. ಕ್ಷತ್ರಿಯ ರಕ್ಷಣೆ ಕೊಡಬೇಕು, ಬ್ರಾಹ್ಮಣ ಶಿಕ್ಷಣ ಕೊಡಬೇಕು, ಶಿಕ್ಷಣ ಈತನಿಂದ, ರಕ್ಷಣೆ ಅವರಿಂದ. ಇನ್ನು ವೈಶ್ಯರಿಂದ ವಿಶೇಷವಾಗಿ ಕೃಷಿ ವಾಣಿಜ್ಯ ಓರಕ್ಷಾದಿಗಳಿರಬೇಕು. ಶೂದ್ರ ಸೇವೆ ಮಾಡಿಕೊಂಡಾತ ವಿಶೇಷವಾದ ರೀತಿಯ ಸದ್ಗತಿಯನ್ನು ಕಾಣಬೇಕು ಎಲ್ಲ ಹೇಳ್ತಾ ಹೇಳ್ತಾ. ಎಂದೂ ಕೂಡ ಕ್ಷತ್ರಿಯನಿಗೆ ದಂಡಾಧಿಕಾರ ಇದೆ, ಬ್ರಾಹ್ಮಣರ ದಂಡಾಧಿಕಾರ ಇಲ್ಲ. ಬ್ರಾಹ್ಮಣ ದಂಡಿಸ್ಬೋದು, ಹೆಂಡತಿ ಮಕ್ಕಳನ್ನು ದಂಡಿಸ್ಬೋದು ಅಂತಷ್ಟೇ, ದಂಡಿಸಲೇಬೇಕು ಅಂತಲ್ಲ. ಮತ್ತೆ ದಂಡಿಸಬಹುದು, ಹೊಡಿಬಹುದು ಅಂತ ಹೆಂಡತಿ ಮಕ್ಕಳನ್ನು, ಅದು ಭಾರಿ ವಿಶೇಷ, ಹೊಡಿಬಹುದು ಅಂತ ಹೆಂಡತಿ ಮಕ್ಕಳನ್ನ. ಯಥಾ ನಾಂಗ ಅನಿಶ್ಚ್ಯ, ಕೈಕಾಲು ಮರೆಯ ಹೊಡಿಬೇಡ್ರಿ ಅಂತ ಹೇಳಿದ್ದ. ಮೆಲ್ಲಗೊಡಿರಿ, ಹೊಡಿಲೇಬೇಕು ಅಂತ ನಿಯಮ ಇಲ್ಲ, ಹೊಡೆದ್ರೆ ಕಾರಣ ಇದ್ರೆ ಮೆಲ್ಲಗೊಡಿರಿ. ಆದರೆ ಕೈಕಾಲ ಧೈರ್ಯ ಅವ್ರು ಕ್ಷತ್ರಿಯರಿಗಿದೆ ಕೆಲಸ ಕೂಡ, ತಲೆ ಬೇಕಾದ್ರೆ ಕತ್ತರಿಸ್ಬೋದು ಅಪರಾಧ ಮಾಡಿದರೆ. ಅಂಥದ್ದೆಲ್ಲ ನಿಯಮಗಳನ್ನು ಹೇಳ್ತಾ, ಬ್ರಾಹ್ಮಣರಿಗೆ ಹೇಳಿದಂತೆ ದಂಡದ ವಿಷಯದಲ್ಲಿ ಧರ್ಮ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ. ಬಹಳ ಮುಖ್ಯವಾಗಿ ಎಲ್ಲರ ಸಾಧನೆ ಅಂದರೆ ವಿಷ್ಣು ಭಕ್ತಿ ಇರಬೇಕು. ಆದರಸ್ತತ್ರ ಕರ್ತವ್ಯ ಯತ್ರ ಭಕ್ತಿ ಹರೇರ್ವರ, ಎಲ್ಲಿ ನಿರ್ವರವಾದ ದೇವರ ಭಕ್ತಿಯನ್ನು ಜನಗಳಲ್ಲಿ ಕಾಣುತ್ತೇವೆ ಅಲ್ಲಿ ಗೌರವವನ್ನು ಕೊಡಿ. ವಿಷ್ಣು ಭಕ್ತಿಯಲ್ಲಿ ಯಾರು ವಿಷ್ಣು ಭಕ್ತೋ ಅನುಚ್ಚಸ್ತು ವರ್ಣೋಚ್ಚೋ ನಾತಿ ಪೂಜ್ಯತೆ, ಒಳ್ಳೆ ದೊಡ್ಡ ಬ್ರಾಹ್ಮಣ ವಿಷ್ಣು ಭಕ್ತಿ ಇಲ್ಲ ಅವನಿಗೆ ಅಷ್ಟು ಗೌರವ ಕೊಡಬೇಡಿ ಅಂತ ಹೇಳ್ತಾ. ಒಬ್ಬ ವರ್ಣದ ಕಡಿಮೆ ಶೂದ್ರ ವಿಷ್ಣು ಭಕ್ತ ಜಾಸ್ತಿ ಗೌರವ ಕೊಡಿ ಅಂತ ಹೇಳ್ತಾ. ಇದು ಅರ್ಥ ಮಾಡಿಕೊಂಡ್ರೆ ವಿಷ್ಣು ಭಕ್ತಿರ್ಹಿ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣ, ಸಾವಿರ ಗುಣ ಇರಬಹುದು. ಅದಕ್ಕೆ ಪ್ರಹ್ಲಾದರಾಜ ಹೇಳಿ, ವಿಪ್ರಾತ್ ದ್ವಿಷಡ್ಗುಣಯುತಾತ್ ಅರವಿಂದ ನಾಭ ಪಾದಾರವಿಂದ ವಿಮುಖಾತ್ ಶಪಚಂ ವರಿಷ್ಠಂ ಮನ್ನೆ ಎನ್ನುವ ಮಾತಿಗೆ ಇದು ವ್ಯಾಖ್ಯಾನದಂಥ ಮಾತಿದೆ. ಇನ್ನು ಸ್ತ್ರೀಯರ ಧರ್ಮಗಳನ್ನು ಹೇಳ್ತಾರೆ. ಯಾವಾಗಲೂ ಕೂಡ ಸಾವಿರ ಧರ್ಮಗಳ ಸ್ತ್ರೀ ಹೊಂದಿರಬೇಕು. ಪತಿನಿಷ್ಠೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ಅದೊಂದಿಲ್ಲದವ್ರು ಏನು ಉಪಯೋಗ, ಪತಿನಿಷ್ಠೆ ಬೇಕು. ಗಂಡಸರಿಗೆ ಸತಿನಿಷ್ಠೆನೂ ಬೇಕು ಅಂತ ಆಚಾರ ಹೇಳಿದ್ರು, ಇದು ಬಹಳ ಮುಖ್ಯ. ಗಂಡಸರಿ ಮಾತ್ರ ಹೆಂಗಸರಿ ಮಾತ್ರ ಧರ್ಮ ಹೇಳಿದ್ದಲ್ಲ, ಚಾರಿತ್ರ್ಯವನ್ನು ಹೆಂಗಸು ಮಾತ್ರ ಹೊಂದಬೇಕಲ್ಲ, ಗಂಡಸು ಹೊಂದಬೇಕು ಅಂತ ಹೇಳ್ತಾರೆ. ಸ್ವದಾರ ನೇತಿ ಪುಂಸ ಪುರುಷ ಅಣ್ಣ, ಅದೇ ಹೆಂಗಸರಿಗೆ ಗಂಡಸರಿಗೆ ಆ ಒಂದು ನಿಯಮ ಇದ್ದೇ ಇದೆ. ಹೇಳ್ತಾ ಜ್ಞಾನ ಸಂಪಾದನೆ ಎಲ್ಲರೂ ಗುರಿಯಾಗಬೇಕು. ಹೆಂಗಸರಿಗೆ ವೇದಾಧಿಕಾರ ಇಲ್ಲ, ಆದರೆ ಇವು ದೊಡ್ಡ ದೊಡ್ಡ ಸ್ತ್ರೀಯರಿಗೆ ವೇದಾಧಿಕಾರ ಉಂಟು ಅಂತ ಹೇಳ್ತಾ ದ್ರೌಪದಿ ದೇವಿ ಮೊದಲ ದೃಷ್ಟಾಂತ ಕೊಡ್ತಾರೆ. ನರಾದಿ ಕುಲಜಾ ಅಪಿ, ಅವರು ಮನುಷ್ಯರಾಗಿ ಹುಟ್ಟಿದ್ರು ಕೂಡ ದೇವಸ್ತ್ರೀಯರಿಗೆ ಅಧಿಕಾರ ಇದೆ. ಇನ್ನು ಸ್ತ್ರೀಯರಿಗೆ ಅವರೆಲ್ಲ ಕೂಡ ತ್ರಿವರ್ಣಸ್ತ್ರ ಏನು ಮಾಡಬೇಕಂತೆ, ವೇದಾನ್ವಿನ ಅಖಿಲಂ, ತ್ರಿವರ್ಣಸ್ತ್ರ ವೇದ ತಿಳ್ಕೋಬೇಕು. ಉಳಿದವರು ಶೂದ್ರರಾದರೆ ಸಚ್ಛೂದ್ರರು, ವೇದಗಳನ್ನು ಬಿಟ್ಟು ಜ್ಞಾನ ಸಂಪಾದನೆ ಮಾಡಬೇಕು. ಇದೆಲ್ಲ ತಿಳಿಸ್ತಾ ಜ್ಞಾನಾಧಿಕಾರ ಎಲ್ಲರಿಗೂ ಇದೆ, ಆದರೆ ಜ್ಞಾನ ಬರತಕ್ಕಂಥ ಆಕರಗಳ ಅಧಿಕಾರ ಮಾತ್ರ ಎಲ್ಲರಿಗೂ ಇಲ್ಲ, ವ್ಯತ್ಯಾಸವಾಗ್ತಾ ಹೋಗುತ್ತೆ ಅಂತ ತಿಳಿಸಿ. ಎಲ್ಲ ಕಾಲಕ್ಕೂ ಕೂಡ ವಿಷ್ಣು ಭಕ್ತಿಯನ್ನು ಬೆಳೆಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೇವಲ್ಲ, ಅಲ್ಲಿ ಹೇಗೆ ಹೇಗೆ ಮುಂದುವರಿಯುತ್ತೇವೋ ಅದು ಸಾಧನೆಯಾಗಿ, ಎಲ್ಲಿ ಕುಂಠಿತವಾಗುತ್ತೋ ಅಲ್ಲಿ ಸಾಧನೆ ವಿಮುಖವಾದಂತೆ ಲೆಕ್ಕ. ನಮ್ಮ ಜೀವನದಲ್ಲಿ ಪಾಪಗಳು ಕಡಿತಾ ಹೋದಂತೆ ಸಂಸಾರ ದೂರ ಆಗ್ತದೆ, ಪುಣ್ಯ ಹೆಚ್ಚುತ್ತಾ ಹೋದಂತೆ ನಾವು ಸಂಸಾರ ಕಳ್ಕೋತೇವೆ. ಆ ರೀತಿ ಬದುಕಬೇಕು, ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಹೇಳ್ತಾ. ಅದು ದೊಡ್ಡ ಪ್ರಾಯಶ್ಚಿತ್ತ ಯಾವುದು, ವಿಷ್ಣು ವೈಷ್ಣವ ವಾಕ್ಯೇನ ಹಾನಿ ಪಾಪಸ್ಯ ಕರ್ಮಣ, ದೇವರು ದೇವರು ಭಕ್ತರು ಹೇಳಿದರೆ ಪಾಪ ಹೋಯಿತು ಅಂತಲೇ ಅರ್ಥ. ನೆನಪಿಟ್ಟಿರ್ಬೇಕು, ಬಸ್ ಸಾವಿರ ಚಿಂತೆ ಮಾಡಬಾರ್ದು, ಮತ್ತೆ ದೋಷ ಇಲ್ಲ ದೋಷ ಮುಗಿದೋಯ್ತು ಅಷ್ಟೇ, ಅದನ್ನು ಧರ್ಮರಾಜ ಪಾಲನೆ ಮಾಡಲಿಲ್ಲ. ಅಶ್ವತ್ಥಾಮ ಆತ ಅನ್ನು ಅಂತ ಹೇಳಿದ್ರೆ ವಿಷ್ಣು ವಾಕ್ಯ ಸಂಶಯ ಪಟ್ಟುಬಿಟ್ಟ, ಅದಾಗಬಾರ್ದು. ವಿಷ್ಣು ವೈಷ್ಣವ ವಾಕ್ಯೇನ ಹಾನಿ ಪಾಪಸ್ಯ ಕರ್ಮಣ. ಶ್ರೀಪಾದರಾಜರು ಏನು ಮಾಡಿದರು, ಆತ ಬಂದ ತಿರುಪತಿ ಅರ್ಚಕರು ಕೊಲಿಸಿ ಬಂದಿದ್ದ ರಾಜ, ಸುಮ್ಮನೆ ಕೊಲಿಸಿದ್ರು, ಪಾಪ ಬಹಳ ಭ್ರಷ್ಟಾಚಾರ ಮಾಡ್ತಾರೆ, ಗರುಡನ ಮೇಲೆ ಮಕ್ಕಳು ಮೊಬ್ಬಕ್ಕನ್ನು ಕುಡಿಸಿ ಮೆರವಣಿಗೆ ಶುರು ಮಾಡಿದ್ರು, ಪಾಪ ಸಿಟ್ಟು ಬಂದು ಕೊಂದು ಹಾಕಿಬಿಟ್ಟ. ಆಮೇಲೆ ಬಂದ ಅವರೆಲ್ಲರೂ ಬ್ರಹ್ಮ ಅತ್ಯಂತ ಭಾರಿ ಇದು ಮಾಡಿದ್ರು, ಶ್ರೀಪಾದರಾಜ ನೋಡಿ ನಿನ್ನ ಪಾಪ ಹೋಗಿದೆ ಅಂತ ಹೇಳ್ಬಿಟ್ಟು. ವಿಷ್ಣು ವೈಷ್ಣವ ಹಕ್ಕಿ ವಾಕ್ಯದ ಹಾನಿ ಪಾಪಸ್ಯ ಕರ್ಮ, ಯಾತಕ್ಕೆ ಹೇಳಿದ್ರು, ಸರಿಯಾಗಿತ್ತು ಅದು ಮಾಡಿದ್ದು ಪಾಪ. ಮನೆ ಜನ ಶಂಕ ಮಾಡಿದಾಗ ಏನು ಮಾಡಿದರು, ಆಗ ಗೇರೆಣ್ಣದ ತೋರಿಸಿಬಿಟ್ಟು ಶುದ್ಧ ಆಗಿರೋ ತೋರಿಸಿಕೊಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ದೊಡ್ಡವ್ರು ಹೇಳಿದ್ರು ಮತ್ತೆ ಶಂಕೆ ಮಾಡೋಕ್ಕೆ ಹೋಗ್ಬಾರ್ದು. ಯಾವುದೋ ಮೆಕ್ಯಾನಿಕ್ ಡಾಕ್ಟರ್ ಹೇಳಿದ್ರಲ್ಲ ಔಷಧಿ ಪಥ್ಯ ಹೇಳುವ ಹಾಕಿ, ಡಾಕ್ಟರ್ ತೊಗೊಂಡ್ರೆ ತಗೋ ಬಿಡು ಅಂದ್ರೆ ಬಿಡು ಅಂತ ಹೇಳ್ತಾನೆ. ಆದರೆ ಅದೇ ರೀತಿ ಜ್ಞಾನಿಗಳ ಬಗ್ಗೆ ವರ್ತಿಸಿಬಿಟ್ಟು ಪುಣ್ಯ ಪಾಪಗಳ ಕರ್ಮಗಳ ನಿಶ್ಚಯವನ್ನು ಮಾಡಬೇಕು ಅಂತ ತಿಳಿಸಿ ಒಳ್ಳೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಅದಕ್ಕೆ ವೇದ ಶ್ರುತಿ ಸದಾಚಾರ ಸ್ವಸ್ಯ ಚ ಪ್ರಿಯಮಾತ್ಮನಃ ಏತತ್ ಚತುರ್ವಿಧಂ ಪ್ರಾಹು ಸಾಕ್ಷಾತ್ ಧರ್ಮಸ್ಯ ಲಕ್ಷಣ. ಸದಾಚಾರ ದೊಡ್ಡವರ ನಡತೆ ನಮಗೆ ಬಹಳ ಮುಖ್ಯ. ಸ್ಮೃತಿ ಶೀಲೇಚೆ ಅವರ ಮಾತಿನ ಭಾರಿ ಮುಖ್ಯ ಅಂತ ತಿಳಿಸ್ತಾರೆ. ಇದೆಲ್ಲ ತಿಳಿಸಿದ ಮೇಲೆ ಸುಮಾರು 15-20 ಸಾವಿರ ಶ್ಲೋಕ ಮುದಾಯ ಲೆಕ್ಕ ನೆನಪಿರಬೇಕು ಅಂತ ಮುಗಿಸಿಬಿಟ್ಟು ಕೊನೆಗೆ ಹೇಳ್ತಾರೆ. ಇದೆಲ್ಲ ಕೇಳಿದ್ರಲ್ಲ ನೀವೀಗ, ಇದರಲ್ಲಿ ಯಾವುದು ಸಾರ ಅಂತ ಧರ್ಮರಾಜ ಕೇಳಿದನಂತೆ. ಯಾವುದು ಸಾರ? ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕಿದೆ. ಆತ ನಾಲ್ಕರಲ್ಲಿ ಯಾವ ಶ್ರೇಷ್ಠ ಅಂತ ಕೇಳೋದಿಲ್ಲ, ಭಾರಿ ಬುದ್ಧಿವಂತ. ಮೂರರಲ್ಲಿ ಯಾವ ಶ್ರೇಷ್ಠ ಅಂತ ಕೇಳ್ತಾನೆ. ಧರ್ಮಾರ್ಥ ಕಾಮಗಳಲ್ಲಿ ಯಾವುದು ಶ್ರೇಷ್ಠ? ಆಗ ವಿದುರ ಹೇಳ್ತಾನೆ ಧರ್ಮವೇ ಭಾರಿ ಶ್ರೇಷ್ಠ ಅಂತ. ತಷ್ಟ ಅರ್ಜುನ ನೀನೇ ಹೇಳ್ತೀನಿ ಅಂತ ಕೇಳ್ತಾನೆ. ಆತ ಅರ್ಥ ಭಾರಿ ಶ್ರೇಷ್ಠ ಅಂತ ಹೇಳ್ಬಿಡ್ತಾನೆ. ನಾವು ಅರ್ಥ ಅದೇ ತಿಳ್ಕೋ, ನಮ್ಮ ಪರ ನಮ್ಮ ಅರ್ಜುನ ಅಂತ ತಿಳ್ಕೊಂಡ್ಬಿಡ್ತೇವೆ. ನಮಗೆ ಅರ್ಥ ತಾನೇ ಇವತ್ತು. ಹಣವಿಲ್ಲದವರೊಬ್ಬ ಹೆಣಕ್ಕಿಂತ ಕಣೆಯೇಯ. ಹಣ ಅಂದರೆ ಅರ್ಥ ನಮ್ಮ ಪ್ರಕಾರ. ಆದರೆ ಅರ್ಜುನ ಹಾಗೆ ಹೇಳಿಲ್ಲ ಅಂತ ಆಚಾರ್ಯ ಹೇಳ್ತಾರೆ. ಅರ್ಥ ಎರಡು ವಿಧ, ದೈವ ಅರ್ಥ ಮನುಷ್ಯಾರ್ಥ ಅಂತಿದೆ. ದೈವದ ಹಣ ದೈವಿಕವಾದ ಸಂಪತ್ತು ಮತ್ತು ಮಾನುಷ ಸಂಪತ್ತು ಅಂತಿದೆ. ದೈವಿಕ ಸಂಪತ್ತು ಯಾವುದು ಅಂದರೆ ವಿದ್ಯಾ ಅಂತ ಕರೀತಾರೆ. ನಿಜವಾದ ಸಂಪತ್ತು ಬಯಲೇನೂ ಇಲ್ಲ. ರಾಯರ ಪೂರ್ವಾಶ್ರಮದಲ್ಲಿ ಏನೂ ಇಲ್ಲ, ವಾರಕ್ಕೆ ಒಪ್ಪತ್ತು ಅರ್ಧ ಹೊಟ್ಟೆ ಊಟ. ಎಂಥ ಶ್ರೀಮಂತರು ಅಂದರೆ ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತ. ಎಂಥ ಶ್ರೀಮಂತರಿದ್ದು ಆದರೆ ಹೊರಗೆ ನೋಡಿದ್ರೆ ಏನೂ ಇಲ್ಲ. ಕೆಲವು ಭಾರಿ ಶ್ರೀಮಂತರಿದ್ದು ಎಲ್ಲ ಇರುತ್ತೆ. ಅವಳು ಬಿವೇರ ಒಳಗೆ ನಾಯಿಗಳಿವೆ ಎಚ್ಚರಿಕೆ ತಗೊಂಡು ಏನು ಮಾಡ್ತೀರಿ ಅದರಿಂದ? ಆ ದಡ ಏನು ಉಪಯೋಗ ಬರೋದಿಲ್ಲ. ಆದರೆ ಮಾನುಷ ಸಂಪಾದನೆ ಉಪಯೋಗಕ್ಕೆ ಬರ್ತದೆ. ಅದೇನಾದರೂ ಕೂಡ ಸದ್ವಿನಿಯೋಗ ಮಾಡಿಕೊಂಡು ಜ್ಞಾನ ಕಾರ್ಯಕ್ಕೆ ಉಪಯೋಗಿಸಿದ್ರು ಅಂತ ಹೇಳ್ತಾರೆ. ತುಷ್ಟೋ ಅರ್ಥೇನ, ಒಬ್ಬ ಒಳ್ಳೆ ಗುರುಗಳಿಗೆ ಕಾಣಿಕೆ ಕೊಟ್ಟುಬಿಟ್ಟು ಸಂತೋಷಪಟ್ಟು ಬಿಟ್ಟು ಕೈವಲ್ಯಂ ದಾತುಮೋಕ್ತಲಂ, ಮೋಕ್ಷ ದಾರಿನೇ ತೋರಿಸಿಬಿಡ್ತಾರಂತ. ವಿಶ್ವಾಮಿತ್ರರಂತವ್ರು ಸಿಕ್ಕರೆ ಸಸ್ಯರು ಸ್ವರ್ಗ ಕೆತ್ತಿದ್ರಲ್ಲ ಆ ಟೈಮ್. ಆ ದೃಷ್ಟಿಯಿಂದ ಮಾನುಷ ವಿತ್ತದ ಬಗ್ಗೆ ಎಚ್ಚರಿಕೆ ಇರಲಿ. ದೈವವಿತ್ತ ಭಾರಿ ಶ್ರೇಷ್ಠ ಅಂತ ಅರ್ಜುನ ವಿಮರ್ಶೆ ಮಾಡಿ ಹೇಳ್ತಾನೆ. ಆಗ ನಕುಲ ಸಹದೇವರು ಅರ್ಜುನ ಹೇಳಿದ್ರೆ ಒಪ್ಕೊಂಡ್ಬಿಟ್ರಂತ. ಹಾಗೇನೆ ಆ ಭೀಮಸೇನ ನೀನೇ ಹೇಳ್ತೀನಿ ಅಂತ ಕೇಳ್ತಾರೆ. ದೊಡ್ಡ ಗಲಾಟೆ ಶುರುವಾಗುತ್ತಾಗ ಕಾಮಶ್ರೇಷ್ಠ ಅಂದ್ಬಿಡ್ತಾರೆ. ಓ ಜನ ಜನ ಮುಗಿದೋಯ್ತು ಕತೆಗೆ, ಭಾರಿ ಊಟ ಅಂತ ತಿಳ್ಕೊಂಡಿದ್ದು ಭೀಮಸೇನಂದು, ಕಾಮರು ಬೇರೆ ಹೇಳಿಬಿಟ್ರು ಅಂತ ಜನ ತಿಳ್ಕೊಂಡ್ಬಿಡ್ತಾರಂತೆ. ಔದರಿಕ ಅಂತ ಬೈದಿದ್ದಲ್ಲ ಕನ್ನಡ ಅವರೆಲ್ಲ ಕೂಡ. ಭೀಮಸೇನ ಬಗ್ಗೆ ಜನ ವಿಕೃತ ಚಿಂತನೆ ಮಾಡ್ತಕ್ಕಂಥ ಭಾಗ ಬಂದಾಗ ಆಗತ್ತೆ ತಕ್ಷಣ ಎಲ್ಲರಿಗೂ ಆಶ್ಚರ್ಯ. ಆದರೆ ಭೀಮರ ಮಾತು ನಮಗೇನೋ, ಇವತ್ತು ಭೀಮನ ಮಾತು ಅಂದರೆ ಭೀಷ್ಮಾದಿಗಳು ಕಿವಿಗೊಟ್ಟು ಕೇಳ್ತಾ ಇತ್ತು. ಈಗ ತ್ರೈಲೋಕ್ಯಾಚಾರ್ಯ ಭೀಮಸೇನ ಗೊತ್ತಾ, ತ್ರೈಲೋಕ್ಯಾಚಾರ್ಯ ಅವ್ರಿಗೆ ಗೊತ್ತಿತ್ತು ಭೀಮನ ಯೋಗ್ಯತೆ. ಮತ್ತು ಆಚಾರ್ಯರು ಮಾತಾಡಿದ್ರಲ್ಲ, ಕೂತ್ರೆ ನಿಂತರೆ ಓಡಾಡಿದ್ರೆ ಅಷ್ಟು ಮಹತ್ವ ಇತ್ತು. ಗಮನಾಸನ ಸಂಕಥಾದಿ ಲೀಲಾಹ ಶ್ರುತಿ ಮಾತ್ರೇಣ ಭವಾಪವರ್ಗ ದಾತ್ರೀಹಿ ಕಥಮಪ್ಯಮರಾಹ ಪ್ರಪಂಚ ಯೇಯುಹು ನನು ಮಧ್ವಶ್ಯ ನಮಾದೃಶೋ ಅಲ್ಪಬೋಧಾಹ ಅಂತ ಆಚಾರ್ಯರ ಮಾತು. ಅವರು ಸಾಕ್ಷಾತ್ ಭೀಮಸೇನ ಮಾತಾಡಿ ಎಷ್ಟು ಅರ್ಥ ಇರಬೇಕು ಇವರೆಲ್ಲ, ಹೇಗೆ ಭೀಮಸೇನ ಅಂತ ಕೇಳ್ತಾರೆ. ತಟ್ಟ ಭೀಮಸೇನ ಹೇಳ್ತಾರೆ, ಮತ್ತು ಯಾವುದೇ ಪುರುಷಾರ್ಥ ಪುರುಷಾರ್ಥ ಆಗಬೇಕಾದ್ರೆ ಕಾಮನೆ ಇದ್ದರೆ ಮಾತ್ರ ಅಂತ ಹೇಳ್ತಾರೆ. ಮತ್ತು ಕಾಮನೆ ಇಲ್ಲ, ಬಂಗಾರ ತಟ್ಟೆಲಿ ಬಡಿಸಿಡ್ಬೋದು, ಹಸಿವಿಲ್ಲ, ಇವ್ರು ತಿನ್ಲಿಕ್ಕಾಗೋದಿಲ್ಲ. ಅದು ಅರ್ಥ ಮಾಡಿಕೊಂಡು ಇಷ್ಟ ಇಲ್ಲದ ಹೋದರೆ ಪುರುಷೈ ಅರ್ಥತೆ ಐತೆ ಪುರುಷಾರ್ಥ, ಅರ್ಥತೆ ಕಾಮ್ಯತೆ. ಇವ್ರು ಬಯಕೇನಿಲ್ಲ ಅಂತ ಹೇಳಿದರೆ ಏನು ಉಪಯೋಗಕ್ಕೆ ಬರೋದಿಲ್ಲ. ಅದರಿಂದಾಗೇನೆ ಕಾಮ ಪುರುಷಾರ್ಥ, ಜನ ತಿಳ್ಕೊಂಡ ಕಾಮ, ಈ ಲೋಕದ ಕಾಮ ಅಲ್ಲ. ಕಾಮ ಅಂದರೆ ಇಚ್ಛಾ ಅಂತ ಅರ್ಥ. ಕಾಮ ಶಬ್ದಕ್ಕೆ ಈ ಸಾಮಾನ್ಯವಾಗಿ ಬೆರೆದುಕೊಂಡ ಈ ಲೈಂಗಿಕ ಕಾಮನೆ ಅಂತ ಅರ್ಥ ಅಲ್ಲ, ಅದಕ್ಕೆ ಇಚ್ಛಾ. ಹಾಗಿದ್ದರೆ ಇಚ್ಛೆ ಎಲ್ಲರಿಗಿದ್ದೇ ಇರುತ್ತೆ ಅಂತ ಕೇಳಿದರೆ ಅದಕ್ಕೆ ಸದಿಚ್ಛಾ ಅಂತ ಹೇಳಿ. ಬರೀ ಇಚ್ಛಾ ಅಂಬುದು ಬಂಧಕ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಇಚ್ಛೆಯಲ್ಲಿ ಎರಡು ಬೇಕು, ಸತ್ಕಾಮ ದುಷ್ಕಾಮ. ಇಲ್ಲಿ ಆಸೆ ಬಿಡು ಆಸೆ ಬಿಡು ಅಂತ ಎಲ್ಲಿ ಹೇಳ್ತಾರೋ ದುಷ್ಕಾಮನೆ ಬಿಡು ಅಂತ ಅರ್ಥ. ಎಲ್ಲಿ ಆಸೆ ಇರಬೇಕು ಅಂತ ಭೀಮಸೇನಿಂದ ಹೇಳ್ತಾರೋ ಸತ್ಕಾಮನೆ ಅಂತ ಅದಕ್ಕೆ ಅರ್ಥ. ಹೆಚ್ಚು ವಾಕ್ಯಾರ್ಥ ಬೇಡ. ಭಗವಂತ ಗೀತೆಯಲ್ಲಿ ಹೇಳ್ಬಿಡ್ತಾನೆ ಮಾತನ್ನು, ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಕೃಷ್ಣರ ಮಾತಿ ಭೀಮಸೇನ ಮಾನ್ಯದರ್ಶನ. ಈಗ ಕೃಷ್ಣ ಹೇಳಿದ್ದೆ ಅಂತ ವಿಭೂತಿ ರೂಪ ಇದೆ ಅಂತ ಹೇಳ್ಬಿಡ್ತಾನೆ. ಆಯ್ತಾ, ದೈವಿಕವಾದ ಕಾಮನೆ. ಮತ್ತು ಆಚಾರ ಶಾಸ್ತ್ರ ಓದಬೇಕು, ಇದಕ್ಕಿಂತ ಕಾಮನೆ ಬೇಕಾ ನಿಮಗೆ? ವೈಕುಂಠಕ್ಕೆ ಹೋಗೋ ಕಾಮನೆ ಅದು, ಅದಲ್ಲ ಅದಕ್ಕಿಂತ ದೊಡ್ಡದು ಅಂತ ಹೇಳಿಬಿಡ್ತಾರೆ. ವೈಕುಂಠಕ್ಕಿಂತ ದೊಡ್ಡದು ಶಾಸ್ತ್ರ ಓದ್ತಕ್ಕಂಥ ಭಾವನೆ ಬಂದುಬಿಟ್ರೆ ಆದ್ದರಿಂದ ಅಂಥ ಕಾಮನೆ ಇರಬೇಕು. ಹಿಂದೆ ಎಷ್ಟೋ ಸತ್ತು ಹೇಳಿದೆ, ಮಗ ಬಂದು ಕೇಳ್ತಾನೆ ನನಗೆ ದುಡ್ಡು ಬೇಕು ಅಂತ ಕೇಳ್ತಾನೆ. ಯಾತಕ್ಕೆ? ನಾನು ಸಿನಿಮಾಕ್ಕೆ ಹೋಗಬೇಕು ಅಂತಾನೆ, ಕ್ಲಬ್ಗೆ ಹೋಗಬೇಕು ಅಂತಾನೆ, ಹೊಡೆದು ಬಿಡ್ತಾನೆ. ಇನ್ನೊಮ್ಮೆ ಕೇಳಿದ್ರೆ ಒದ್ದು ಬಿಡ್ತೇನೆ ಅಂತ ದುಡ್ಡು ಕೊಡೋದಿಲ್ಲಲ್ಲ, ಬೈತಾನೆ ಬೇರೆ ಜೊತೆಗೆ. ಅದೇ ಬೇಡ ಅಪ್ಪ ನಾನು ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ ಕೇಳ್ತಾನೆ, ನಾನು ಟೆಕ್ಸ್ಟ್ ಬುಕ್ ತೊಗೋಬೇಕು ಅಂತಾನೆ, ಮೊದಲು ತಗೋ ಅಂತ ಹೇಳ್ತಾನೆ. ತಕ್ಷಣ ನಾವು ಹುಡುಗ ಆಸೆ ಪಟ್ಟ ಅಂತ ಕರೆಯೋದಿಲ್ಲ ಅದನ್ನು, ಹುಡುಗ ತಾನು ಕರ್ತವ್ಯ ಮಾಡ್ತಾನೆ ಅಂತ ಕರೀತಾನೆ. ಆದ್ದರಿಂದ ದುರಾಸೆ ಬೇರೆ ಸದಾಸೆ ಬೇರೆ. ಅಸ್ಮಾತ್ ಅವನು ಕೇಳದೆ ಹೋಗ್ಬಿಟ್ರೆ ಬೈತಾರೆ, ಯಾಕೆ ಕೇಳಲಿಲ್ಲ ಅಂತ ಬೈತಾರೆ, ಅದನ್ನು ಅರ್ಥ ಆಯ್ತಾ? ಆದ್ದರಿಂದ ಎಲ್ಲೆಲ್ಲಿ ಜನಕ್ಕಿದೆ ಯಾರು ಅರ್ಥ ಮಾಡೋಕ್ಕೆ ಯಾರಿಗೂ ಬರಲಿಲ್ಲ. ಕರ್ಮನೇ ಬಿಡಿ ಅಂತ ಹೇಳೋರಿಗೆ ಇದೇನು ಅರ್ಥ ಆಗುತ್ತೆ? ಮೋಕ್ಷೋ ಕರ್ಮ ಸನ್ಯಾಸ ವಿಧಾನಾರ್ಥ ಅಂತ ಹೇಳೋರಿಗೆ ಈ ಕರ್ಮದಲ್ಲಿ ಎರಡು ವಿಧ ಅಂತಲೂ ಗೊತ್ತಾಗಲಿಲ್ಲ. ಕರ್ಮ ಬಂಧಕ ಅಂತ ಅಷ್ಟೇ ಗೊತ್ತಾಯಿತು, ಮೋಚಕ ನಿರ್ಮುಖ ಗೊತ್ತಾಗಲೇ ಇಲ್ಲ ಅವರಿಗೆ. ಆಚಾರ್ಯ ಹೇಳ್ತಾರೆ, ಕಾಮದ ಬಗ್ಗೆ ಮಾಡಿದ ವಿಶ್ಲೇಷಣೆ ನಮ್ಮೆಲ್ಲರಿಗೂ ಹೊಸ ಅಪೂರ್ವವಾದ ಭಾವನೆ ಬಂತು. ಇವತ್ತು ಶಾಸ್ತ್ರಾಧ್ಯಯನ ಏನೇ ಮಾಡಲಿ ನೀವೀಗ, ಕಾಮನೆ ಅಪೇಕ್ಷೆ ಇಲ್ಲದೆ ಹೋದರೆ ಯಾವುದು ಪುರುಷಾರ್ಥವಾಗೋದಿಲ್ಲ ಅನ್ನೋ ದೊಡ್ಡ ತತ್ವವನ್ನು ತಿಳಿಸಿದಂಥ ಭಾಗ. ಕೃಷ್ಣ ಪ ಪರೋಪೂಜ್ಯರಾದಂತಹ ಪೇಜಾವರ ಮಠದ ಕಿರಿಯ ಶ್ರೀಪಾದಂಗಳವರು, ಶ್ರೀ ವಿಶ್ವಪ್ರಸನ್ನತೀರ್ಥ ಶ್ರೀಪಾದಂಗಳವರು ಆಗಮಿಸಿದ್ದಾರೆ. ಅವರಿಗೆ ಭಕ್ತಿಪೂರ್ವಕವಾದ ಸಾಷ್ಟಾಂಗ ಪ್ರಣಾಮ ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಪ್ರವಚನವನ್ನು ಮುಂದುವರಿಸ್ತಾ ಇದ್ದೇನೆ. ಆ ದೃಷ್ಟಿಯಿಂದ ಕಾಮನೆ ಎಂಬುದು ಎರಡು ವಿಧ. ಆ ಕಾಮನೆಯ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿ ಭೀಮಸೇನ ದೇವರು ಹೇಳಿದ ಮಾತು ಅರ್ಥ ಮಾಡಿಕೊಂಡ್ರೆ ಜೀವಾದ ಶ್ರೇಷ್ಠವಾದಂಥ ಮಾತದು. ಆದ್ದರಿಂದ ಕಾಮದ ಬಗ್ಗೆ ಹೆಚ್ಚು ಕಡಿಮೆ ಅಂತ ಕೇಳಕ್ಕೆ ಹೋಗಬೇಡಿ, ಕಾಮ ಹೆಚ್ಚೇ ಹೆಚ್ಚು ಅಂತ ಹೇಳಿಬಿಡ್ತಾರೆ. ಧರ್ಮದ ಕಂಪೇರಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಕಾಮದಲ್ಲೇ ಬೇಕಾದ್ರೆ ಮೂರು ಭಾಗ ಮಾಡೋಣ ಅಂತ ಹೇಳ್ತಾರೆ. ಏನು ಮೂರು ಭಾಗ? ಧರ್ಮ ಅರ್ಥ ಕಾಮ. ಧರ್ಮಕ್ಕೂ ಅನುಗುಣ ಅರ್ಥಕ್ಕೂ ಅನುಗುಣವಾದ ಕಾಮನೆ ಇದ್ದರೆ ಅದು ನಂಬರ್ ಒನ್. ಆದರೆ ಏಕ ವಿರೋಧಿ, ಒಂದಕ್ಕೆ ಅವಿರೋಧಿ ಒಂದಕ್ಕೆ ವಿರೋಧಿ, ಇಲ್ಲ ಧರ್ಮಕ್ಕೂ ಉಪಯೋಗ ಅರ್ಥಕ್ಕೂ ಉಪಯೋಗ ಅಂತ ಕಾಮನೆ ಇದ್ದಾಗ ಅದು ಮಧ್ಯಮ ಕಾಮ. ಎರಡಕ್ಕೂ ವಿರುದ್ಧವಾಗಿಬಿಟ್ರೆ ಅದು ಜಘನ್ಯ ಅಧಮ ಕಾಮ ಅಂತೇಳಿ ಕಾಮದಲ್ಲಿ ಮೂರು ವಿಧ ಅಂತ ಹೇಳ್ತಾರೆ. ಇವತ್ತು ನಮ್ಮ ಕಾಮನೆಗಳೆಲ್ಲ ಅಂಥದ್ದು, ಧರ್ಮನೂ ಇಲ್ಲ ಅರ್ಥ ಕುಡುಕು ಬಿದ್ದಿರ್ತಾರೆ. ಏನು ದುಡ್ಡು ಹೋಯ್ತು ಮರ್ಯಾದೆನೇ ಹೋಯ್ತು, ಏನಿದೆ ಏ ಪುರುಷ ಆರೋಗ್ಯ ಹೋಯ್ತು ದುಡ್ಡು ಹೋಯ್ತು ಮರ್ಯಾದೆ ಹೋಯ್ತು ಎಲ್ಲ ಕಳ್ಕೊಂಡ್ಬಿಟ್ಟು ಒಳ್ಳೆ ಸಾಧನೆ ಮಾಡಿದ, ಶ್ರೇಷ್ಠವಾದಂಥ ಗ್ರಂಥಗಳನ್ನು ತಗೊಂಡ ಮನೆಯೊಳಗೆ, ಎಷ್ಟು ಅನುಕೂಲ ಆಯ್ತು. ಈಗ ಧರ್ಮಕ್ಕೆ ವಿರುದ್ಧವಾದದ್ದಲ್ಲ, ಅವರು ಭಾಗವತಾದಿ ಗ್ರಂಥ ತಗೊಂಡ್ಬಿಡ್ತಾರೆ, ಅದು ಅರ್ಥಕ್ಕೆ ವಿರುದ್ಧ ಅಲ್ಲ ಕಾಮನೆಗೆ, ಧರ್ಮಕ್ಕೆ ದೊಡ್ಡ ಸಾಧನೆ. ಎಂಥ ಸಾಧನೆ ಆಗುತ್ತೆ ಯೋಚನೆ ಮಾಡಿ. ಇದರಿಂದ ಭೀಮಸೇನ ದೇವರ ಮಾತು ಕೇಳಿದ ಮೇಲೆ ನಮ್ಮ ಕಾಮನೆಗಳನ್ನು ವಾಚ್ ಮಾಡಬೇಕು, ಪ್ರತಿಯೊಂದು ಕಾಮನೆಯನ್ನು ಎಕ್ಸಾಮಿನ್ ಮಾಡಬೇಕು. ಇದು ಎಂಥ ಕಾಮನೆ ಇದು, ಧರ್ಮಾರ್ಥಗಳಿಗೆ ಅನುಗುಣವಾಗಿದೆಯೋ ವಿರುದ್ಧವಾಗಿದೆಯೋ ಒಂದಕ್ಕಿದೆಯೋ, ಅದರ ಮೇಲೆ ನಮ್ಮ ಜೀವನ ಹೊಸ ರೀತಿಯಲ್ಲಿ ಬದಲಾವಣೆ ಆಗ್ತಕ್ಕಂಥ ದೊಡ್ಡ ತತ್ವವನ್ನು ಭೀಮಸೇನ ದೇವರು ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಅವರ ಉಪದೇಶ ಅತ್ಯಂತ ಮಾರ್ಮಿಕವಾದದ್ದು. ಅದನ್ನೆಲ್ಲ ತಿಳಿಸಿ ಸುಬುದ್ಧಿ ಪ್ರಮದಾಭಿಹಿ ರಮೇತ, ನಾವು ಅಲ್ಲೂ ಇಲ್ಲಿ ಯೋಚನೆ ಮಾಡಬಾರದು. ಒಬ್ಬ ಮನುಷ್ಯನೇ ಕಾಮನೆ ತಿಳ್ಕೊಳ್ಳೋದಾದರೆ, ಒಂದು ಒಳ್ಳೆ ಸ್ತ್ರೀ ಇದ್ದಾಳೆ ಅಲ್ಲಿ ವಿಶೇಷ ವಿಹಾರ ಮಾಡಿಬಿಡಿ ಅಂತ ಹೇಳ್ತಾರೆ. ಯಾವ ಸ್ತ್ರೀ ಅಂದರೆ ಸ್ವಬುದ್ಧಿ ಪ್ರಮದಾಭಿಹಿ, ತಮ್ಮ ಬುದ್ಧಿನೇ ನಮ್ಮ ವಿಶೇಷವಾಗಿ ವಿಹಾರ ಮಾಡ್ತಕ್ಕಂಥದ್ದು. ಅದಕ್ಕೆ ವೇದಶಾಸ್ತ್ರ ವಿನೋದೇನ ಪ್ರೀಣಯನ್ ಪುರುಷೋತ್ತಮ, ಬುದ್ಧಿ ತಾನೇ ಮಾಡಲಿಕ್ಕೆ ಬರೋದನ್ನು ಆ ರೀತಿ ಮಾಡಿ ಅಂತ ಹೇಳ್ತಾರೆ. ಧರ್ಮರಾಜ ಎಲ್ಲವನ್ನು ಕೇಳ್ತಾನೆ, ನಿರ್ಣಯ ಕೊಡಬೇಕಲ್ಲ ಈಗ ಅಂತ ಹೇಳಿದಂತೆ. ಇಲ್ಲ ಮೋಕ್ಷರೇ ಶ್ರೇಷ್ಠ ಅಂದ್ಬಿಡ್ತಾನೆ. ವಿಷಯ ಮೋಕ್ಷನೆ ಅಂತ ಹೇಳ್ಬೋದಾಗಿತ್ತು, ಯಾತಕ್ಕೆ ಕೇಳಿದ್ರೆ ಹೇಳಿದ್ರೆ ಬಿಟ್ಟು ಹೇಳಬೇಕು ಅಂತ ಹೇಳಿದ್ದಾರೆ, ಮೂರರಲ್ಲಿ ಮಾತ್ರ ಕೇಳಿದ್ದಾನಂತ. ಅದು ರಿಸರ್ವ್ ಮಾಡಿಕೊಂಡು ಹೇಳೋದಕ್ಕೋಸ್ಕರ ಭೀಮಸೇನ ಏನು ಮಾಡಿದ್ರಂತೆ, ಸ್ವಯುಕ್ತೇಹೆ ಅಪ್ರತೀಪತ್ವ ನಿರಾಚಕ್ರೇ ನಮಾರುತಿ, ಅವ್ರು ಖಂಡನೆ ಮಾಡಕ್ಕೆ ಹೋಗ್ಲಿಲ್ವಂತೆ. ಯಾತಕ್ಕೆ ತಗೊಂಡು ಸಾರಾಂಶ ಒಂದೇನೆ, ಇವರು ಕಾಮನ್ ಯಾವತ್ತದ ಶ್ರೇಷ್ಠ ಅಂದರೋ ಮೋಕ್ಷದ ಅರ್ಥ ಅದೇನೇ, ಆದ್ದರಿಂದಾಗಿ ನಿರಾಕರಣೆ ಮಾಡಲಿಲ್ಲ. ಬಹಳ ಮುಖ್ಯ ಇದು, ಭೀಮಸೇನರು ತೋರಿಸ್ಕೊಡ್ತಾರೆ. ಬಾಯಿದೆ ಅಂತ ಮಾತಾಡಕ್ಕೆ ಹೋಗಬೇಡಿ, ನಿಜವಾಗಲೂ ತಲೆ ಪ್ರವೇಶ ಮಾಡಿದ್ರೆ ಮಾತ್ರ ಮಾಡಿ, ಒಪ್ಕೊಂಬೇಡಿ ಅಂತ ಹೇಳ್ತಾರೆ. ಅನೇಕರು ಮಾತ್ರ ಜಗಳ ಗಂಟರೋದು ಹೆಸರಾಗಿದೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ, ತಪ್ಪದು. ಆಚಾರ ಜಗಳ ಮಾಡಬೇಡಿ ಅಂತ ಆಚಾರ ಹೇಳ್ತಾರೆ. ತತ್ವಕ್ಕೆ ಜಗಳ ಮಾಡಿ ಅಷ್ಟೇ ಹೊರತು ಮಾತಿ ಜಗಳ ಆಡಬೇಡಿ. ವಿಷಯ ಒಂದೇ ಆಗಿದ್ದಾಗ ಯಾಕೆ ಗಲಾಟೆ ಮಾಡಬೇಕು? ನೀವೀಗ ಭೀಮಸೇನ ದೇವರು ಅವ್ರು ಮಾತಾಡಿರ್ಬೇಕಾದ್ರೆ ಮಾತಿ ಮಾತಾಡೋದಾಗ ಧರ್ಮರಾಜ ಏನೋಣಿಸ್ಬಿಡ್ಬೋದಾಯ್ತು, ಬೇಕಾದ್ರೆ ಮಾತಾಡೋದಿಲ್ಲ. ಸ್ವಯುಕ್ತೇಹೆ ಅಪ್ರತೀಪತ್ವಾ ನಿರಾಚಕ್ರೆ ನಾ ಮಾರುತಿ, ಈ ಮಾತನ್ನು ತಿಳ್ಕೊಂಡು ಮುಂದುವರಿಬೇಕು ನಾವು. ಅಲ್ಲಿಂದ ಧರ್ಮರಾಜ ಏನು ಮಾಡ ಯೋಚನೆ ಮಾಡ್ತಾ ಇದ್ದಾನೆ. ಅಥ ಕೃಷ್ಣ ಮನುಸ್ಮೃತ್ಯ ಭೀಷ್ಮೇ ಸ್ವಾಮ ವಸುತಾಂಗತೆ, ಭೀಷ್ಮಾಚಾರ್ಯರ ಮುಂದೆ ತಾವು ದೇಹ ಬಿಟ್ಟು ಹೊರಟು ಬಿಡ್ತಾರೆ, ನಿರ್ಯಾಣ ಹೊಂದಿಬಿಡ್ತಾರೆ, ವಸುವಾಗಿ ಹೊರಟು ಹೋಗಿಬಿಟ್ರಂತವರು. ಆಗ ಧರ್ಮರಾಜ ಭಾರಿ ಭಾರಿ ದುಃಖಪಟ್ಟ, ಏನು ಮಾಡಬೇಕು ಮುಂದೆ ಅಂತ ಯೋಚನೆ ಮಾಡಿ, ಅಲ್ಲ ಧರ್ಮರಾಜ ಇಷ್ಟೆಲ್ಲ ಹೇಳಿದ್ರಲ್ಲ ಯಾ ನಿನಗೆ ಧರ್ಮ ಹೋಯಿತ ಸಂಶಯ ಹೋಗಲಿಲ್ಲ ಅಂತ ಕೇಳಿದರೆ, ಮಹಾಭಾರತದಲ್ಲಿ ಹೇಳ್ತಾರೆ, ಇಲ್ಲ ಕೃಷ್ಣ ನನಗೆ ಒಂದು ಸಂಶಯ ಹೊರಟೋಯ್ತು, ಒಂದು ಸಂಶಯ ಹೊರಟೋಯ್ತು ಅವ್ರು ಹೇಳಿದ್ದಕ್ಕೆ, ಇನ್ನೊಂದು ಸಂಶಯ ಶುರುವಾಯಿತು ಅಂತ ಹೇಳ್ತಾನೆ. ಯಾತಕ್ಕೆ ನಾನು ಬರೀ ಭೀಷ್ಮರ ಕೊಂದೆ ಅಂತ ದುಃಖ ಪಡ್ತಿದ್ದೆ, ಇಂಥ ಜ್ಞಾನಿಗಳನ್ನು ಕೊಂದುಬಿಟ್ಟೆ ಅನ್ನೋ ದುಃಖ ಶುರುವಾಯ್ತಂತೆ. ಇಂಥ ಜ್ಞಾನಿಗಳನ್ನು ಕೊಂದುಬಿಟ್ಟೆ ನಾನು, ಎಂಥ ಮಹಾನುಭಾವರು ಪಾಪ. ಕತೆ ಮುಗಿತಲ್ಲ, ಭಾಗ ವರ್ಣನೆ ಮಾಡ್ತಾರೆ. ಭೀಷ್ಮ ಧರ್ಮರಾಜ ಎಷ್ಟು ದುಃಖ ಆಯಿತು ಅಂದರೆ, ತರ್ಪಣ ಕೊಡ್ತಾ ಕೊಡ್ತಾ ಹಾಗೆ ಉಳ್ಕೊಂಬಿಟ್ನಂತೆ. ಭೀಮಸೇನರು ಸಪೋರ್ಟ್ ಕೊಟ್ಟರು ತಕ್ಷಣ, ಅವತಾರ ಮಾಡಿದ್ದೆ ಅದಕ್ಕೆ, ಬಾಹುಬಲ ಜ್ಞಾನಬಲಾಚ ಧರ್ಮ ರಕ್ಷ ಹಿಡ್ಕೊಂಡ್ರಂತ ಹಾಗೆ. ಅಂದರೆ ಭೀಷ್ಮರ ಉಪದೇಶಕ್ಕಿಂತ ಭೀಮನ ರಕ್ಷಣೆ ಅವರಿಗೆ ಬಹಳ ಮುಖ್ಯವಾಯಿತು ಅಂತ ಅರ್ಥ. ವೇದವ್ಯಾಸರು ಬರ್ತಾರೆ, ಏನು ಧರ್ಮರಾಜ ಏನಪ್ಪ ನಿಂದೀಗ, ನನಗೆ ಬಾಯಿದ್ದು ನೀನು ಸಂಖ್ಯೆ ಹೋಗಲಿಲ್ಲ ನನಗೀಗ, ಒಂದು ಕೆಲಸ ಮಾಡು, ಅಪಾಪೇ ಪಾಪ ಶಂಕಿತ್ವ ಅಶ್ವಮೇಧೈಹಿ ಯಜಾಚ್ಯುತಂ, ಸುಮ್ಮನೆ ಶಂಕೆ ಮಾಡ್ತಿದ್ದೀ ಹೋದಲ್ಲು ಅಶ್ವಮೇಧ ಯಾಗ ಮಾಡಪ್ಪ, ನಿನಗಿದ್ರು ವಾಸಿ ಆಗುತ್ತೇನೆ, ಸುಬಿ ಅಂದರೆ ಸೇಫ್ರೆ ಸ್ಕ್ಯಾನ್ ಮಾಡೋಣ ಅಂತಾರಲ್ಲ ಹಾಗೆ, ಏನೂ ಇಲ್ಲ ಡೌಟ್ ಕ್ಲಿಯರ್ ಸ್ಕ್ಯಾನ್ ಮಾಡಿ ನೋಡಬೇಡ ಅಂತ ಹೇಳಿದ್ರೆ ಮಾಡಿಬಿಡಪ್ಪ ಅಂತ ಹೇಳ್ತಾರೆ. ಆ ಶುರು ಮಾಡ್ತಾನಾಗ ಭೀಮಸೇನ ಧರ್ಮರಾಜ ಯಾವ ರೀತಿ ಬದುಕಿದ, ಎಷ್ಟು ಪುಣ್ಯಾತ್ಮ, ಯುದ್ಧ ಮುಗಿಸಿದ್ದಾನೆ, ಭಾರಿ ವಿರಕ್ತನಾಗಿದ್ದಾನೆ, ಅದು ಹೆಸರಿಗೆ ಮಹಾರಾಜ, ಅಷ್ಟು ಭೋಗ ಬಿಟ್ಟವರೇ ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ದಂತೆ ಗೋವ್ರತಾದಿ ವ್ರತೈರ್ಯುಕ್ತ, ವಾದಿರಾಜ ಸ್ವಾಮಿ ಬರೀತಾರೆ, ಚಾಂದ್ರಾಯಣಾದಿ ವ್ರತಗಳನ್ನು ಮಾಡಿಕೊಂಡು, ವಿಷ್ಣು ಪಂಚಕ ಚಾಂದ್ರಾಯಣ ಮಾಡಿದ್ದು ಮಾಡಿದ್ದೇ ಆತ. ಧರ್ಮರಾಜ ಯಮದೇವರ ಅವತಾರ, ಈ ನಮಗೆ ಯಮದೇವರೇ ವ್ರತ ಮಾಡ್ತಾರೆ ಅಂದಮೇಲೆ ನಾವು ಮಾಡಲಿಲ್ಲ ಅಂತ ಗತಿಯಾಗಿ ಲೆಕ್ಕ ಹಾಕಿ, ಯಮದೇವರೇ ವ್ರತ ಉಪವಾಸ ಮಾಡಿಕೊಂಡಿದ್ದಾರೆ, ಅಂದಮೇಲೆ ಭಕ್ತಿಯಿಂದ ಮಾಡಿದರೆ ಯಮದೇವರು ಭಾರಿ ಖುಷಿ ಪಡ್ತಾರೆ. ಅಷ್ಟೆಲ್ಲ ಮಾಡಿಕೊಂಡು ವನಿತಾ ನಿವೃತ್ತ, ಅದು ಭಾರಿ ಮುಖ್ಯ, ಪೂರ್ತಿಯಾಗಿ ವನಿತಾ ನಿವೃತ್ತನಾಗಿ ವಾಸ ಮಾಡ್ತಿದ್ದಾನಂತೆ. ಆತ ವಾಸ ಮಾಡ್ತಿದ್ದ ಜಾಗ ಯಾವುದು ಅಂದರೆ ಪಾಂಡುರಾಜನ ಮನೆಯಲ್ಲಿ ವಾಸ ಮಾಡ್ತಾನೆ, ತಮ್ಮ ಅಪ್ಪನ ಮನೆಯಲ್ಲಿ ವಾಸ ಮಾಡ್ತಿದ್ದಾನೆ. ಭೀಮಸೇನ ದೇವರು ದುರ್ಯೋಧನ ಮೇಲೆ ಗೃಹಪ್ರವೇಶ ಮಾಡಿದ್ರಂತವ್ರು, ದುರ್ಯೋಧನ ಮೇಲೆ ಅವರು ಪ್ರವೇಶ ಮಾಡ್ತಾರೆ. ಅಲ್ರಿ ಎಂಥ ಕೆಲಸ ಆಯ್ತಲ್ಲ, ಅದು ಪಾಪಿಷ್ಠರ ಮನೆಗೆ ಹೋಗ್ಬೇಕಂದ್ರೆ ಅವ್ರ ಮನೆಯಂತ ಯಾರು ಹೇಳಿದ್ರು, ಈಶಾವಾಸ್ಯ ವಿಧಂ ಸರ್ವಂ, ಕದ್ದು ಮಾಲ ಅದು ಒಂದು ಸೀಸ ಮಾಡಿ ತಗೊಂಡಾಗಾಯ್ತು ಅಷ್ಟೇ ಹೊರತು ಅದೆಂದೂ ಕೂಡ ದುರ್ಯೋಧನ ಮನೆ ಅಲ್ಲ, ಭಗವಂತನ ಮನೆ. ಆದ್ರಿಂದ ಅವರು ಪ್ರವೇಶ ಮಾಡಿದ್ರೆ ಶುದ್ಧ ಆಗುತ್ತೆ. ನಾವೊಂದು ಪ್ರಶ್ನೆ ಉತ್ತರ ಸಿಕ್ಕಾಗ ಯಾರದಾರ ಮನೆ ಕೊಂಡ್ಕೊಳ್ಬಹುದು ಅಂತ ಕೇಳಿದ್ರೆ, ಕೊಂಡ್ಕೊಳ್ಳ್ರಿ, ಪವಮಾನ ಮಾಡಿ ಪ್ರವೇಶ ಮಾಡಿ ಅಷ್ಟೇ. ವಿಭಜನೆಯವರು ಇದ್ದಾರಲ್ಲ, ಪವಮಾನ ಮಾಡಿದ್ರೆ ವಾಯುದೇವರು ಬಂದ್ಬಿಟ್ರು ಅಂತ ಅರ್ಥ, ನಿಶ್ಚಿಂತೆ. ಆದ್ರೆ ದುರ್ಯೋಧನ ವಾಸ ಅಷ್ಟು ಕೆಟ್ಟವ್ರು ಬೇರೆ ಯಾರು ಇರೋದಿಲ್ಲ ಜಗತ್ತಿನೊಳಗೆ. ಅಂತ ಪಾಪಿಷ್ಠನ ಮನೆಯೂ ಬಂತು ಅಂತ ಹೇಳಿದ್ರೆ, ಜಡವಸ್ತುಗಳಿಗೆ ಸಿದ್ಧಿ ಬರೋದು ಈ ಮೂಲಕ, ಯಾರು ವಾಸ ಮಾಡ್ತಾರೆ ಈಗ ಯಾರಿದ್ದಾರೆ ಅಷ್ಟೇ. ಮತ್ತು ಮನೆ ದುರ್ವಾಸನೆ ಇರುತ್ತೆ, ಕಿಟಕಿ ತೆಗೆದ್ರೆ ಸ್ವಚ್ಛ ಆಗಿಬಿಡುತ್ತಲ್ಲ. ಈ ಭೂತವಾಯು ಬಂದ್ರೇ ಸ್ವಚ್ಛ ಆಗುತ್ತೆ, ವಾಯುದೇವರು ಬಂದರೆ ಕೇಳಬೇಕಾ, ಸ್ವಚ್ಛವಾಯಿತು. ವಿಭೀಷಣ ದೇವರು ಧರ್ಮರಾಜ ಮಾಡದೆ ಮಾಡಲಿಲ್ಲ, ವ್ರತೋಪವಾಸ ಮಾಡಲಿಲ್ಲ ಅಲ್ಲ, ಜಗತ್ತಿ ವ್ರತ ಹೇಳ್ಕೊಟ್ಟವ್ರೆ ಅವರಿಗೆ, ಮತ್ತೆ ಉಪವಾಸ ಹೇಳ್ಕೊಟ್ಟವರೇ ಅವರು. ಆದ್ದರಿಂದ ಅದು ಹೇಳ್ತಾರೆ, ಅದು ಯಾವಾಗಲೂ ಅನುಸಂಧಾನ ಸರಿ ಇದ್ರೆ ಎಂಥ ಭೋಗವೂ ನಿಷಿದ್ಧ ಅಲ್ಲ, ಅನುಸಂಧಾನ ತಪ್ಪಿದ್ರೆ ಸಣ್ಣ ಭೋಗನೂ ಬಂಧಕ ಆಗುತ್ತೆ. ಯಜ್ಞಾರ್ಥ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮಬಂಧನ. ಏನು ಮಾಡಿದ್ರಂತೆ, ಅವ್ರು ವಿಹಾರ ಮಾಡಿಕೊಂಡಿದ್ದಾರೆ, ಎಷ್ಟು ಜನ ಗೊತ್ತ ಹೆಂಡಂದ್ರೆ ಅವರಿಗೆ, ಕೇಳಿದ್ರೆ ಗಾಬರಿ ಆಗ್ಬಿಡುತ್ತೆ ನಮಗೆ. ಗುಲ್ಮ ಎರಡು ಕೇಳಿರ್ತಾರೆ ಅಷ್ಟೇ, ಹಬ್ಬ ಹಬ್ಬ ಆದರೆ ದ್ರೌಪದಿ ಕಾಳಿ ಇಬ್ಬರು ಕೇಳಿರ್ತಾರೆ, ಹಿಡಿಂಬೇನು ಕೇಳಿರ್ತಾರೆ, ಬೂರ್ಗ ಅದ್ರ ಮೇಲೆ ಯಾರು ಕೇಳಿಲ್ಲ. ಇನ್ನೊಬ್ಬ ಪತ್ನಿ ದೇವಿ ಅಂತ ಆಕೆ ಹೆಸರು, ಆಕೆ ಯಾರು ಗೊತ್ತಾ, ರೋಹಿಣಿಯ ಮಗಳು ಅಂದರೆ ವಸುದೇವನ ಮಗಳೇನೆ, ಸುಭದ್ರೇಣ ವಸುದೇವನ ಮಗಳು, ಇತರ ಮಗಳು. ನಮಗೊಂದು ಪ್ರಶ್ನೆ ಉತ್ತರ ಸಿಕ್ಕಾಗಾಯ್ತು, ಸುಭದ್ರೆ ಕೃಷ್ಣನ ತಂಗಿ, ಅರ್ಜುನ ಮದುವೆಯಾಗಿ ಹತ್ರ ಆಗಿಬಿಟ್ಟ, ಭೀಮಸೇನ ದೇವರಿಗೆ ಅಂತ ಯೋಗ ಬರಲಿಲ್ಲ ಅಂತ ತಿಳ್ಕೊಂಡ್ರೆ, ದೇವಿನೂ ಕೃಷ್ಣನ ತಂಗಿನೇ ಆದ್ದರಿಂದ ಮದುವೆ ಆಗಿದ್ದಾನೆ, ಹೇಗೇನು ಯೋಚನೆ ಇಲ್ಲ. ನಾಲ್ಕು ಜನ ಆದ್ರೆ ಈಗ ಹಿಡಿಬೇರೆ ಸೇರಿ ನಾಲ್ಕು ಜನ ಆದರು, ಅಷ್ಟೇ ಕುಂಗುದಿಲ್ಲ, ಮತ್ತೆ ಇನ್ನೂ 20 ಜನ ಇದ್ದಾರೆ. ಅದು 10 ಜನ ಯಾರು ಗೊತ್ತಾ, ದಿಗಭಿಮಾನಿ ದೇವತೆಗಳು, ಇನ್ನೂ 10 ಜನ ಅಪಭಿಮಾನಿ ದೇವತೆಗಳು, ಜಲಾಭಿಮಾನ ದೇವತೆಗಳು 10, ದಿಗಭಿಮಾನ 24 ಜನ ಹೆಂಡಂದು. ಸರಿ ಇದೆ, ಚತುರ್ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವಿರುಚಿತಿ ಮಾರುತಾರ ನಿಜಪತ್ನಿ. ಹಾಗಾದಾಗಾಯ್ತು, 24 ತತ್ವದಲ್ಲಿ ಒಡೆಯರಾಗಿದ್ದಾರೆ, ಅವಕ್ಕೆ 24 ಹೆಂಡಂದ್ರೆ ಒಡೆಯರಾಗಿಬಿಟ್ಟಿದ್ದಾರೆ. ನೋಡಿದ ಭೀಮಸೇನ ದೇವರ ಹೆಂಡಂದ್ರ ಸಂಖ್ಯೆ ನಮಗೆ ಈ ದೃಷ್ಟಿಯಿಂದನೂ ಅವರು ಪರಮಾತ್ಮನ ಪ್ರತಿಬಿಂಬನೆ. 16108 ಇವರು 24 ಸರಿ ಹೋಯ್ತಲ್ಲ. ಅರ್ಜುನಿಗೆ ಹೆಂಡ ಯಾರಿಗೂ ಅಷ್ಟು ಜನ, ಇವರಿಗೆ ಹೆಂಡಂದರಿಲ್ಲ. ಆ ಹಿನ್ನೆಲೆಯಲ್ಲಿ ಆಭಾಸಕೋಶ್ಯ ಪವನಃ ಸರಿ ಹೋಗ್ತಾ ಇದೆ. ಆತನ ಸರ್ವೋತ್ತುಂಗ ಅಂತ ದೇವಿ ಮಗನಾಗಿ ಹುಟ್ಟಿದವರು, ಸರ್ವೋತ್ತುಂಗ ಅಂತ ಹೆಸರು, ಪ್ರಾಣವಾಯುವಿನ ಅವತಾರ. ನಿಶಾಯಾಮ್ ಗುರುಪುತ್ರ ಸೂದಿತ ಅಶ್ವತ್ಥಾಮಚರ ಕೊಂದಾಕಿರ್ತಾರೆ. ಭೀಮಸೇನ ದೇವರು ಎಷ್ಟು ಮಕ್ಕಳನ್ನು ಕೊಂತಾನೆ ಅಶ್ವತ್ಥಾಮ, ಅವ್ರು ಯೋಚನೆ ಮಾಡಿದರೆ ಇಲ್ಲವೇ ಇಲ್ಲ, ಭಗವತ್ ಸಂಕಲ್ಪ ಅಷ್ಟೇ. ವಿಶಿಷ್ಟವಾದ ಭೀಮಸೇನ ದೇವರು ಯುವರಾಜರಾಗಿದ್ದಾರಂತೆ, ರಾಜ್ಯ ವರ್ಣನೆ ಮಾಡ್ತಾರೆ, ಒಂದೇ ಮಾತನ್ನು ಹೇಳ್ತಾರೆ, ರಾಮರಾಜ್ಯ ಇದ್ದ ಹಾಗಿತ್ತಂತೆ. ಪಾಂಡವ ರಾಜ್ಯ ಆಗಿತ್ತು ಅಂದರೆ ರಾಮರಾಜ್ಯ ಇದ್ದ ಹಾಗಿತ್ತು, ಅಲ್ಲಿ ಏನೇ ಹೇಳಿ ಎಲ್ಲ ಇಲ್ಲಿ ಹೇಳಬೇಕಾಗಿತ್ತು. ಭೀಮಸೇನ ದೇವರು ಹೇಗೆ ಜ್ಞಾನ ಪ್ರಸಾರ ಮಾಡಿದ್ರು ಹೇಳ್ತಾರೆ. ಊರೂರಿಗೆ 5 ಜನ ಬ್ರಾಹ್ಮಣ ಇರ್ತಂತೆ, ಊರೂರಿಗೆ 5 ಜನ ಬ್ರಾಹ್ಮಣರು, ಬೆಂಗಳೂರಲ್ಲಿ ಸಿಗೋದು ಕಷ್ಟ ಅಂತ ಸ್ಥಿತಿ. ಹಳ್ಳಿಗೆ 5 ಜನ ಅಂತ ಬ್ರಾಹ್ಮಣರುಗಳು, ಹಳ್ಳಿ ಹಳ್ಳಿಗೆ, ಮತ್ತು ಹಳ್ಳಿಗಳನ್ನು ಬಿಟ್ಟರೆ ಧರ್ಮ ಹೋಗಿಬಿಡುತ್ತೆ. ಧರ್ಮ ಯಾವಾಗಲೂ ಕೂಡ ಹಳ್ಳಿಯಲ್ಲಿ ಧರ್ಮಾಚರಣೆ ಮಾಡಿಟ್ಟು ಪಟ್ಟಣದಲ್ಲಿ ಆಗೋದಿಲ್ಲ ಅಂತ ಹೇಳ್ತಾರೆ. ಪಟ್ಟಣೇ ಪಾದಮಾಚಾರ ಅಂತಲೇ ಹೆಸರು. ಆದರೆ ಹಳ್ಳಿಗಳಲ್ಲಿ ಧರ್ಮ ಹಿಂದಿನ ಕಾಲಕ್ಕೆ ಯಾವ ಊರಿಗೆ ಹೋದರೂ ಒಬ್ಬ ಬ್ರಾಹ್ಮಣರ ಮನೆ ಇರ್ತಿ, ಈಗ ಬಿಟ್ಟರೆ ಎಲ್ಲರ ಮನೆ ಎಲ್ಲೆಲ್ಲೂ ಸಿಗೋದಿಲ್ಲ ಅಂತ ಕಾಲ ಬಂದು ಹೋಗಿದೆ. ಒಂದು ಊರಿಗೆ 5 ಜನ ಬ್ರಾಹ್ಮಣರು, ಅವ್ರ ಮೂಲಕ ಧರ್ಮ ಕಾರ್ಯ. ಅವರಿಗೆಲ್ಲ ಸುಮ್ಮನೆ ಯಾಕೆ ಮಾಡ್ತಾರೆ ಬ್ರಾಹ್ಮಣರು, ಸವೇತನಾನ್ ಅಂತ ಹೇಳ್ತಾರೆ, ಅದು ಸಂಬಳ ಕೊಡ್ತಿದ್ರಂತೆ ಬ್ರಾಹ್ಮಣರಿಗೆಲ್ಲ, ಸಂಬಳ ಕೊಟ್ಟು ಕೆಲಸ ಮಾಡ್ತಿದ್ರಂತೆ. ಅವ್ರು ಕರೆಕ್ಷನ್ ಶುರು ಮಾಡಿಬಿಟ್ರೆ ಅದಕ್ಕೆ ಇನ್ಸ್ಪೆಕ್ಷನ್ ಇನ್ನೊಬ್ಬ ಬ್ರಾಹ್ಮಣ ಕಳಿಸ್ತಿದ್ರಂತೆ. ಮತ್ತೆ ಭೀಮಸೇನ ದೇವರ ಸಿಸ್ಟಮ್ ಹೇಗಿತ್ತು ಅಂತ ಕೇಳಿದರೆ, ಸರಿಯಾಗಿ ಪಾಠ ಪ್ರವಚನ ಮಾಡ್ತಾರಲ್ಲ ನೋಡೋಕ್ಕೋಸ್ಕರ ಕಳಿಸ್ಕೊಡ್ತಿದ್ರು. ಇವನ್ನ ಜ್ಞಾನ ಕಾರ್ಯವನ್ನು ಆ ರೀತಿ ಮಾಡದೆ ಹೋದರೆ ಪ್ರಸಾರ ಮಾಡೋಕ್ಕಾಗೋದಿಲ್ಲ, ಧರ್ಮವನ್ನು ಉಪದೇಶ ಮಾಡಿಸಲೇಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಭೀಮಸೇನಾಗಿ ಹಾಗೆ ಮಾಡಿದರೆ ಮಧ್ವಾಚಾರ್ಯರಿಗೆ, ಅವರೇ ತ್ರೈಲೋಕ್ಯಾಚಾರ್ಯರು ಬಂದು ನಚಮಧ್ವ ಸಭೋ ಗುರುಹು ಕೆಲಸ ಮಾಡಿದ್ದಾರೆ. ಇನ್ನು ಅನೇಕ ಇಂಥ ಕೆಲಸ ಮಾಡ್ತಿದ್ದಾರೆ. ಅರ್ಜುನ ದುಶ್ಯಾಸನವನ್ನು ವಾಸ ಮಾಡ್ತಾ ಇದ್ದಾರೆ ದುಶ್ಯಾಸನರ ಮನೆಯಲ್ಲಿ. ಆತನಿಗಂತೂ ಗೊತ್ತಲ್ಲ ಹೆಂಡಂದ್ರು, ಈ ದ್ರೌಪದಿ ತಂಟೆ ಇಲ್ಲ, ಯಾಕೆಲ್ಲ ಆವೇಶ ಹೆಚ್ಚಿ ಇಲ್ಲ ಈಗ. ಆದ್ದರಿಂದ ಕೇವಲ ಅವರು ಭೀಮಪತ್ನಿ ಮಾತ್ರ, ಆವೇಶ ಭೂತವನ್ನೆಲ್ಲ ಪತ್ನಿ, ಅವರು ಯಾರಿಗೂ ಪತ್ನಿ ಆಗಿರೋದಿಲ್ಲ. ಅವರು ಅದು ಒಳಗೆ ನಿಜವಾಗಲೂ ಕೂಡ ಯಾವಾಗಲೂ ಭೀಮರ ಪತ್ನಿನೇ. ಅವರು ಮುಂದೆ ಸುಭದ್ರಾದೇವಿ ಹೇಗೂ ಇದ್ದಾರೆ, ಚಿತ್ರಾಂಗದೆ ಬಂದಿದ್ದ ಅಡಿ ಮಧ್ಯೆ ಅಲ್ಲಿಂದ. ಈ ರೀತಿ ಅವರು ಸಂಸಾರ ಅಳತೆ ನಡೆಸ್ತಾ ಇದ್ದಾನೆ. ಅನಂತರ ನಕುಲ ಮತ್ತು ಸಹದೇವ. ನಕುಲ ವಿಶೇಷವಾಗಿ ಧರ್ಮರಾಜನ ಇದರೊಳಗೆ ವೇತನದ ಸ್ತದಾಸಿ, ಎಲ್ಲರಿಗೂ ಬಟವಾಡೆ ಸಂಬಳ ಬಟವಾಡೆ ಮಾರ್ಕ ಸಾಥ್ ಮಾಡ್ತಿದ್ದಂತೆ. ಸಹದೇವ ಹಿಂದೆ ಹೇಳಿದಂತೆ ಧರ್ಮರಾಜ ಪಾಶ್ಚಾತ್ಯ ಬಹುವ ಖಡ್ಗಿ, ಅಣ್ಣನಿಗೆ ಅಂಗರಕ್ಷಕನಾಗಿದ್ದಾನೆ. ಇನ್ನು ಸಂಜಯ, ಯುಯುತ್ಸು, ವಿದುರ ಇವರೆಲ್ಲರ ಕೆಲಸ ಏನಾಗಿತ್ತು ಅಂದರೆ ಧೃತರಾಷ್ಟ್ರರನ್ನು ನೋಡ್ಕೊಳ್ಳೋದಷ್ಟೇ. ಧೃತರಾಷ್ಟ್ರ ಸರಿಯಾಗಿ ನೋಡ್ಕೋಬೇಕು, ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ನೋಡ್ಕೋಬೇಕು ಅಂತ ಇಟ್ಟಿದ್ದಾರೆ ಪುಣ್ಯಾತ್ಮ. ಒಂದು ದಿವಸ ಕ್ಯಾರೇದು ದುರ್ಯೋಧನ ಕೇಳಿದ್ದಿಲ್ಲ. ನೂರು ಗಂಡು ಮಕ್ಕಳು ಎಂದೂ ಏನೂ ಮಾಡಿದ್ದಿಲ್ಲ. ಈತ ಅವರಿಗೆ ನಾಲ್ಕು ಜನ ಬಿಟ್ಟಿದ್ದಾರೆ ಕುಂತಿ ಜೊತೆಗೆ, ಇಷ್ಟು ಜನ ಸೇರಿಕೊಂಡು ಸೇವೆ ಮಾಡಬೇಕಂತ ಅವರಿಬ್ಬರದ್ದು ಕೂಡ. ಇದನ್ನ ಅರ್ಥ ಮಾಡಿಕೊಂಡು ಧರ್ಮರಾಜ ಎಷ್ಟು ಕರುಣಾಳು ಲೆಕ್ಕ ಆಗುತ್ತೆ ಗೊತ್ತಾಯ್ತಾ? ದುರ್ಯೋಧನ ಕಾಪಾಡಲಿಲ್ಲ, ಧರ್ಮರಾಜ ಕಾಪಾಡಿದ. ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತ, ಧರ್ಮೋ ರಕ್ಷತಿ ರಕ್ಷಿತ ಅಲ್ಲ ಅರಕ್ಷಿತೋಪಿ ರಕ್ಷಿತೆ ಆಯ್ತು. ಈಗ ಕಾಡಿಗೆ ಮೇಲೆ ಸುಡಿಸಿದ್ದೇನು, ಕಾಡಿಗೆ ಕಳಿಸಿ ಇಷ್ಟು ಮಾಡಿದ್ರು ಕೂಡ ಏನು ಮಾಡ್ತಿದ್ದಾನಾತ? ಪಿತೃದೇವೋ ಭವ, ಸ್ವಂತ ತಂದೆಯಲ್ಲ ದೊಡ್ಡಪ್ಪ, ಚಿತ್ರ ಹಿಂಸೆ ಮಾಡಿ ಏನೇನೋ ಮಾಡಿದವನು, ಸರಿಯಾಗಿ ನೋಡಿಕೊಂಡು ಆತ ಕೂತರೆ ನಿಂತರೆ ಸೇವಕರು. ಆ ರೀತಿ ಒಂದೇ ಸಲ ದಿವಸ ನೋಡೋದಿಲ್ಲ, 15 ವರ್ಷ ನೋಡ್ತಾನೆ ಆ ರೀತಿ. ಸ್ವಂತ ಮಕ್ಕಳು ಅಷ್ಟು ದಿವಸ ನೋಡೋ ಗ್ಯಾರಂಟಿ ಇರೋದಿಲ್ಲ. ಅಷ್ಟು ನೋಡಿ ಸಮಯ ಮಾಡ್ಕೊಂಡಿದ್ದಾನೆ, ಅಶ್ವವೇಧ ಶುರು ಮಾಡಲಿಕ್ಕೆ ಅಂತ ಹೋಗ್ತಿದ್ದಾನೆ. ಆಗ ದೊಡ್ಡ ಪ್ರಶ್ನೆ ಬಂತು, ಅಶ್ವವೇಧ ಮಾಡಲಿಕ್ಕೆ ಹೋಗ್ತಾನೆ, ದುಡ್ಡಿಲ್ಲ. ದುರ್ಯೋಧನ ಹೇಳಿದ್ದಾರೆ, ಎಲ್ಲ ಖಾಲಿ ಮಾಡಿ ಸತ್ತಿದ್ದೇನೆ ಅಂತ ಹೇಳ್ತಾನು. ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೇನೆ, ಏನು ಉಳಿಸಿಲ್ಲ ನಾನು ಅಂತ ಹೇಳಿದ್ದಾನೆ ಸ್ಪಷ್ಟವಾಗಿ. ಏನು ಮಾಡಬೇಕಾಗಿ, ಅಶ್ವಮೇಧ ಯಾಗ ಮಾಡಬೇಕು, ದುಡ್ಡಿಲ್ಲ. ಅವಾಗ ನಮ್ಮ ಪದ್ಧತಿ ಏನೀಗ, ಇಲ್ಲ ಬಿಡೋದು, ಇಲ್ಲ ಇದು ಅಡ್ಜಸ್ಟ್ ಮಾಡೋದು. ನೂರು ರೂಪಾಯಿ ಗೋದಾನ ಮಾಡ್ತೀವಲ್ಲ, ಆತ 100 ರೂಪಾಯಿ ಗೋದಾನ, 5 ರೂಪಾಯಿ 100 ರೂಪಾಯಿ ಬ್ರಾಹ್ಮಣರ ಭೋಜನ, ತಾನೊಬ್ಬರೇ 100 ರೂಪಾಯಿ ಊಟ ಮಾಡಿರ್ತಾನೆ. 50 ರೂಪಾಯಿ ಎಲ್ಲರೂ ಆಗಲ್ಲ, ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಅದು ಮಾಡಿದ ಏನು ಮಾಡ್ದ, ಇದ್ದಿದ್ರಲ್ಲೇ ಮಾಡೋದು ಬೇರೆ, ಬಿಟ್ಟು ಬಿಡೋದು ಬೇರೆ. ಆದರೆ ಎಂಥ ಪುಣ್ಯಾತ್ಮ, ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಕರ್ಮಾಚರಣೆ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾರೆ. ನಚ ಮಧ್ಯಮ ಕಲ್ಪೇನ ಎಷ್ಟು ತಸ್ಯ ಮನೋಗತ, ಸೆಕೆಂಡ್ ಗ್ರೇಡ್ ಮಾಡೋ ಇಷ್ಟ ಆತನಿಗೆಲ್ಲ, ಮಾಡಿದ್ರೆ ಫಸ್ಟ್ ಗ್ರೇಡೇ ಮಾಡಬೇಕು. ಅದು ಒಂದು ರಾಜರಿ ಸುಲಭ ಮೆಥಡ್ ಗೊತ್ತಾ, ಟ್ಯಾಕ್ಸ್ ಹಾಕ್ಬಿಡೋದು, ಪೆಟ್ರೋಲ್ ಬೆಲೆ ಏರಿಸ್ತಾರೆ, ಆ ಥರ ಏರಿಸ್ಬಿಟ್ರೆ ಮುದುವೆ. ಧರ್ಮರಾಜ ಯೋಚನೆ ಮಾಡಲಿಲ್ಲ, ಎಲ್ಲ ಜನ ಒದ್ದಾಡೋಗಿದ್ದಾರಪ್ಪ, ಯುದ್ಧವಾಗಿದೆ, ಬಂಧುಗಳನ್ನು ಕಳ್ಕೊಂಡಿದ್ದಾರೆ, ಐಶ್ವರ್ಯ ಹಾಳಾಗೋಗಿದೆ, ಇದು ಟ್ಯಾಕ್ಸ್ ಬೇರೆ ಹಾಕ್ಬೇಕಾ? ಈಗ ಅದನ್ನ ಯಾಕೆ ಯಜ್ಞ ಮಾಡಿದ್ರೆ ನಮಗೇನು ಬರುತ್ತೆ ಪುಣ್ಯ ಅಂತ ಹೇಳ್ತಾರೆ. ಇದೆಲ್ಲ ಯೋಚನೆ ಮಾಡಬೇಕು ನಾವು. ಕಂಡವರನ್ನು ನೋಯಿಸಿ ಮಾಡೋ ಪುಣ್ಯ ಎಂದೂ ಪುಣ್ಯ ಅಲ್ಲ. ಅವರಿಗೆ ಅವರು ಹರಸಾಗಿರಬೇಕು, ಬೈಕೊಂಡಾಗಿರಬಾರ್ದು. ಅದಕ್ಕೆ ಮಹಾಭಾರತವನ್ನು ಏನಂತ ಹೇಳ್ತಾರೆ, ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾಕೃತ. ಅರ್ಥ ಮಾಡ್ಕೋಬೇಕು ನಾವು ಧರ್ಮ ಕಾರ್ಯವನ್ನು. ಆದಷ್ಟು ನಂಬರ್ 1 ಮಾಡಬೇಕು. ಟಿ ವಿ ನಂಬರ್ 1 ತರೋದು, ಇದು ತರ್ತೀವಲ್ಲ ಸಂಪುಟ ತಾಮ್ರದ್ದು ಸೆಕೆಂಡ್ ಹ್ಯಾಂಡ್ ತರ್ತೀವಿ ಬಿಡದೆ. ಬೆಳ್ಳಿ ಬಂಗಾರ ಶುದ್ಧ ದೇವರು ಎಂದೂ ಕಾಣಬಾರದು, ಇದೇ ಕಾಣಬೇಕು. ಎಷ್ಟು ಆಶ್ಚರ್ಯ, ದೇವರು ನೋಡೋ ರೀತಿಯೇ ನಮ್ಮ ನೋಡೋ ರೀತಿಯೇ ಬೇರೆ. ಧರ್ಮರಾಜ ತೋರಿಸ್ಕೊಡು, ಯಜ್ಞೆಯಾಗ ನಂಬರ್ 1 ಕ್ವಾಲಿಟಿಯಲ್ಲಿ ಮಾಡಿ ಫಲ ನೋಡಿರ್ತಾರೆ. ಓಂ ದುಶ್ಯತೆ ಇತ್ತು, ಓಂ ಫಲ ಸಿಕ್ಬಿಡುತ್ತ. ಇವತ್ತು ನಾವು ಯಾತಕ್ಕೆ ಫಲ ಕಾಣೋದಿಲ್ಲ ಅಂದರೆ ಮಾಡೋ 3rd ಕ್ಲಾಸ್ ಮಾಡ್ತೇವೆ, ಹೇಗೆ ಫಲ ಸಿಗುತ್ತೆ? ಅದರಿಂದ 3rd ಕ್ಲಾಸ್ ಪಾಸ್ ಮಾಡಿದ್ರೆ ಬಿ ಇಂಜಿನಿಯರ್ ಆಗ್ತಾನ, ಅವನು ಡಾಕ್ಟರ್ ಆಗ್ತಾನ, ಎಷ್ಟು ಜನ ಔಷಧ ತೊಗೊಂಡು ಬದುಕ್ತಾರೆ ಅವನು ಲೆಕ್ಕ ಹಾಕಿ. ಈಗ ಮಾಡಿದ್ರೆ 1st ಕ್ಲಾಸ ಮಾಡಬೇಕು ಹಾಗೆ, ಅದನ್ನು ತೋರಿಸಿಕೊಡ್ತಾರೆ. ಯಾಕೆ ನಾವು ಹೋಗೋದು ವೈಕುಂಠಕ್ಕೆ ಹೋಗಬೇಕಾಗಿದೆ. ಇವತ್ತು ಹೇಗೆ ಎ ಸಿ ಬಸ್ ಹುಡುಕ್ತೇವೆ ಗೊತ್ತಾಯ್ತಾ? ಇಲ್ಲಿಗಿಂತ ನೀವು ಬರ್ರಾಜ್ಗೆ ಇದಕ್ಕೆ ಎ ಸಿ ಬಸ್ ಹುಡುಕ್ತಿರಲ್ಲ, ವೈಕುಂಠಕ್ಕೆ ಎಂಥ ಬಸ್ ಹುಡುಕ್ಬೇಕು ಲೆಕ್ಕ ಹಾಕಿ? ಅದಕ್ಕೆ ಎಂಥ ಬಸ್ ಇರಬೇಕು ಅಂತ ಕೇಳಿದರೆ ಅಷ್ಟು ಸುಲಭವಾಗಿ ಹೋಗಾಗಿರಬೇಕು. ಅದನ್ನೆಲ್ಲ ತಿಳಿಸಲಿಕ್ಕೆ ನಾನು ಆಜ್ಞೆ ಮಾಡಬೇಕು, ಅನುಕೂಲ ಇಲ್ಲ, ಏನು ಮಾಡಲಿ ಅಂತ ಕೇಳಿದ್ನ ತಕ್ಷಣ ವೇದವ್ಯಾಸರು ಬಂದರಂತೆ. ನೀವು ಚಿಂತನೆ ಮಾಡಿ, ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಸರವೇ ನೈಷ್ಫಲ. ತಕ್ಷಣ ಬಂದರು, ಏನಪ್ಪ ಧರ್ಮರಾಜ ಅಂತ ಕೇಳಿದ್ರು, ಸ್ವಾಮಿ ಹೀಗಾಗಿದೆ ಅಂತ ಹೇಳ್ಕೊಂಡೆ. ಆಗ ಅಂದರೆ ನೀವು ಪ್ರಾಮಾಣಿಕವಾಗಿ ಯೋಚನೆ ಮಾಡಿದರೆ ದೇವರ ರಕ್ಷಣೆ ಮಾಡ್ತಾರೆ. ಧರ್ಮ ಇಷ್ಟೇನ ಸಮಸ್ಯೆ ನಾನು ಮಾಡ್ತೀನಿ ಹೇಳ್ತೇನೆ, ಉಪಯೋಗ ಹೇಳ್ತೇನೆ ಕೇಳು. ಒಂದು ಜಾಗ ಇದೆ, ಹಿಮವತ್ ಪರ್ವತದ ಶೃಂಗ ಮೇರು ಪರ್ವತದ ಶೃಂಗ ಜಾಯಿನ್ ಆಗೋ ಜಾಗ ಇದೆ. ಮೇರು ಪರ್ವತ ಬರೀ ಬಂಗಾರದ ಪರ್ವತ ಗೊತ್ತಾಯ್ತಾ? ಅಲ್ಲಿ ಬಂಗಾರದ ರಾಶಿ ಇದೆ, ಅಲ್ಲಿ ದೊಡ್ಡ ದೊಡ್ಡ ಇಂದ್ರಾಜ ಯಜ್ಞ ಮಾಡಿದಂಥ ಜಾಗ ಅದು. ಮರುತ್ತ ಸ್ಟೇಜಿರೇ ಹರಿ, ಮರುತ್ತರಾಜ ಮಾಡಿದ್ದಾನೆ. ದಾನವಹ ವೃಷಪರ್ವಾಚ ಎಲ್ಲ ಯಜ್ಞ ಮಾಡಿದ ಜಾಗ. ಅಕ್ಷಯಂ ಧನಂ, ಅಕ್ಷಯ ಧನದ ರಾಶಿ ಇದೆ, ನಿಧಿ ಇದೆ, ಅದನ್ನು ತಂದು ಮಾಡಯ್ಯ ಅಂದರು. ಧರ್ಮರಾಜ ಕೇಳಬೇಕಾ? ಕಂಡವ್ರ ದುಡ್ಡು ಹ್ಯಾಕ್ ತರಲಿ ಅಂತ ಏನು ಮಾಡಬೇಕಾತ? ಟ್ಯಾಕ್ಸ್ ಹಾಕಲಾರ ಕಂಡವ್ರ ದುಡ್ಡಲ್ಲಾರ, ಇದಕ್ಕೆ ಧರ್ಮರಾಜ ಅಂತ ಕರೆಯೋ. ಧರ್ಮರಾಜನ ಕತೆ ಕೇಳಿದ ಮೈ ನಡಿಗೋಗ್ಬಿಡುತ್ತೆ. ಎಂಥ ಪುಣ್ಯಾತ್ಮ, ಯಮದೇವರು ಹೇಗಿರ್ತಾರೆ, ಅವ್ರು ನಮ್ಮಿಂದ ನಿರೀಕ್ಷೆ ಮಾಡೋ ಸರಿಯೇ ಆಗ. ಯಾತಕ್ಕೆ ಪರಮಾತ್ಮ ಅವ್ರು ಕುಡಿಸಿದ್ದಾನೆ ಅಂದರೆ ಇಷ್ಟು ಸೇಫ್ ಆಗಿದ್ದಾರಲ್ಲ, ಅದಕ್ಕೆ ಅವ್ರು ಕುಡಿಸಿದ್ದಾನೆ. ಅಡ್ಜಸ್ಟ್ ಮಾಡಿಕೊಂಡ್ರೆ ಕುಡಿಸೋದಿಲ್ಲ ಪರಮಾತ್ಮ. ಧರ್ಮ ನಿಷ್ಠುರವಾದ ಧರ್ಮ ಆಚರಣೆ ಮಾಡಬೇಕು. ಅವ್ರು ಹಾಗಿದ್ದಾರೆ ಅಂತ ಅವ್ರು ಕುಡಿಸಿದ್ದಾರೆ ಅಷ್ಟೇ. ಹಾಗಿದ್ರೆ ಏನು ಮಾಡಬೇಕೀಗ? ಭೀಮಸೇನ ಹೇಳ್ತಾರೆ, ಅಣ್ಣ ಅವ್ರು ಹೇಳಿದ ಅರ್ಥ ಆಗಲಿಲ್ಲ ನನಗೆ. ಅವ್ರು ಹೇ ವೇದವ್ಯಾಸರು ಯಾರು ಗೊತ್ತಾ? ನಮ್ಮ ತಾತ, ಜಗತ್ತಿನ ಪ್ರಪಿತಾಮಹ. ಅಷ್ಟೇ ಅಲ್ಲ, ರುದ್ರ ಯಜ್ಞ ಮಾಡಿ ಉಳಿದಿದ್ದೆಲ್ಲ ಯಾರು ಗೊತ್ತಾ? ರುದ್ರದೇವರು ಅಲ್ಲ, ಒಳಗಿರ್ತಕ್ಕಂಥ ಯಮ ಪರಶುರಾಮ ದೇವರದು ಅಂತ ಹೇಳ್ತಾರೆ. ಅದು ಭಾಗವತಕ್ಕೆ ತಾತ್ಪರ್ಯ ಇದೆ. ಅಲ್ಲಿ ಆಚಾರ್ಯ ಭಾಗವತಾತ್ಪರ್ಯದಲ್ಲಿ ಬರೆದರೆ ಇಲ್ಲಿ ಬರೀತಾ ಇದ್ದಾರೆ. ರುದ್ರದೇವರು ಯಜ್ಞೋಚಿಷ್ಟ ಧನಾಧಿಪರ ಅಷ್ಟೇ ಅಲ್ಲ, ಒಳಗಿರ್ತಕ್ಕಂಥ ಪರಶುರಾಮ ದೇವರು ಅಧಿಪತಿಗಳಲ್ಲಿ. ಪರಶುರಾಮ ದೇವರು ವೇದವ್ಯಾಸ ದೇವರು. ಅವ್ರು ಕೊಡ್ತಿದ್ದಾರೆ ಅಂದರೆ ಇಸ್ಕೊಳ್ಳದೆ ಹೋದರೆ ದೇವರು ಕೊಡೋದ್ರೆ ಯಾವುದಿದೆ ನಮಗೆ? ಇವರು ಈಶಾವಾಸ್ಯ ವಿಧಂ ಸರ್ವಂ ಅನ್ನು ತಗೊಳ್ಳೋ ನಮಗೆ ಹಕ್ಕಿದೆ. ಅವರು ಅನೇಕ ರೀತಿಯಿಂದ ನಾನು ಕೊಡ್ತಿದ್ದಾರೆ, ಇಲ್ಲ ಬದುಕಲಿಕ್ಕೆ ನಾವು ಯಾರೂ ಆಗೋದಿಲ್ಲ ಅಂತ ಹೇಳಿದ ತಕ್ಷಣ ಆಗ ಮತ್ತೆ ಭೀಮಸೇನ ದೇವರಿಂದ ಅರ್ಥ ಆಯ್ತು ನೆನಪಿರಬೇಕು. ವೇದವ್ಯಾಸರು ಹರಿ, ಭೀಮಸೇನ ವಾಯು, ಅವರಿಬ್ಬರಿಂದನೇ ಆತ ಧನ ಸಿಕ್ತು ಕೊನೆಗೆ. ಆ ಕ್ಷಣ ಕೇಳ್ತಾನೆ ವೇದವ್ಯಾಸ ದೇವರು, ಎಂಥ ವೇದವ್ಯಾಸ ದೇವರು ತಾವು ಜೊತೆ ಬಂದ್ರಂತೆ, ತೋರಿಸಿ ಹೋಗಲಿಲ್ಲ ಆ ಕಡೆಗೆ, ಜೊತೆ ಬಂದ್ರಂತೆ ಅಲ್ಲಿವರಿಗೆ ಹೋಗಿಬಿಟ್ಟು ತಗೊಂಡ್ರಂತೆ. ಭಾರತ ವರ್ಣನೆ ಮಾಡ್ತಾರೆ, ಸುಮ್ಮನೆ ಕೈ ಹಾಕಲಿಲ್ಲ, ನೈಟ್ ಹಾಲ್ಟ್ ಮಾಡ್ತಾರಲ್ಲಿ, ಉಪವಾಸ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಆಮೇಲೆ ನಿಧಿ ತಗೊಂಡ್ರಂತಾವೆ. ಆಚಾರ ತಂತ್ರಸಾರದಲ್ಲಿ ಪ್ರತಿಷ್ಠಾಪನೆ ವಿಗ್ರಹ ತರಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ತಾರಲ್ಲ, ಅದು ನಿಧಿ, ಇದೊಂದು ನಿಧಿನೇ. ಕಟ್ಟೆಲ್ಲ ಮಾಡಿ ಅದನ್ನು ತಗೊಂಡಿದ್ದಾರೆ. ಹೇಗೆ ತರ್ತಾರೆ ಗೊತ್ತಾದ, ಆನೆಗಳ ಮೇಲೆ ಒಂಟೆಗಳ ಮೇಲೆ ಹೊತ್ಕೊಂಡ್ಬರ್ತಿದ್ದಾರೆ. ಅದಿಷ್ಟು ಆನೆಗಳು ಒಂಟೆಗಳ ಮೇಲೆ ಧನದ ರಾಶಿ, ಎಷ್ಟು ಧನ ತರ್ತಾರೆ ಅಂದರೆ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಹೇಳಿಬಿಡ್ತಾರೆ, ಶತಯೋಜನ ಸುವರ್ಣ ಪರ್ವತ ಆಯ್ತಂತೆ. ಶತಯೋಜನ ಸುವರ್ಣ ಪರ್ವತ ಕ್ಷಿಪ್ತ ಪಶ್ಚಾತ್ ಸಲೀಲಂ, ಗಂಧಮಾದರ ಪರ್ವತ ತಂದಿದ್ರಲ್ಲ ನೂರು ಯೋಜನ ಆಗಿತ್ತದು, ಇದು ನೂರು ಯೋಜನ ರತ್ನ ಪರ್ವತ ಮಾಡ್ಕೊಂಡು ಬಂದಿದ್ದಾರೆ. ಅದು ಸ್ವತಃ ಭೀಮಸೇಂದ್ರ ಹೊತ್ಕೊಂಡ್ಬಂದರಂತೆ, ಅವ್ರ ಮುಂದೆ ಭೂಮಿನ ಹೊರರವರು. ಆವಕಚ್ಚಪ ರೂಪದಿಂದ ಲಂಡೋದ ಕದಿ ಓಬಿ ಧರಿಸಿಯ ಶೇಷ ಮೂರುತಿಯನ್ನು ಅಂಥವ್ರು ಹೊತ್ತಿದ್ದಾರೆ, ತಂದಿದ್ದಾರೆ. ಊರಿನ ಹತ್ರ ಬರ್ತಾ ಇದ್ದಾರೆ. ಕೃಷ್ಣ ಆ ಕಡೆಯಿಂದ ಬರ್ತಿದ್ದಾನೆ, ಈ ಕಡೆಯಿಂದ ವೇದವ್ಯಾಸದೇವರು ಪಾಂಡವರು, ಈ ಕಡೆಯಿಂದ ಕೃಷ್ಣ ಬರ್ತಿದ್ದಾನೆ. ಅದು ದೊಡ್ಡ ಕಥೆ ನಡೆದು ಹೋಗಿತ್ತು. ಕೃಷ್ಣ ಏನು ಮಾಡಿದ, ಪಾಂಡ ಇದೆಲ್ಲ ಮುಗಿದ ಮೇಲೆ ಪಟ್ಟಾಭಿಷೇಕ ಮಾಡಿಸಿಬಿಟ್ಟು ನಾನು ಬರ್ತೇನೆ ಅರ್ಜುನ ಅಂತ ಹೇಳಿದ್ನಂತೆ. ಧರ್ಮದಲ್ಲಿ ಬರ್ತೇನಪ್ಪ ನಾನೀಗ, ನಾನು ಎಷ್ಟು ದಿವಸ ಆಯ್ತು ಗೊತ್ತೋ ದ್ವಾರಕ್ಕೆ ಬಿಟ್ಟು ಆಗ್ಲೇನೆ, ಪಾಪ ನಾನು ಅಪ್ಪ ಅಮ್ಮ ಸ್ವಲ್ಪ ಮುಖ ತೋರಿಸ್ಬೇಕಲ್ಲ ಅಂತ, ನಿಮ್ಮ ಜೊತೆಗೆ ಇದು ಬಿಟ್ಟರೆ ಹೇಗೆ, ಸ್ವಲ್ಪ ಹೋಗಿ ಬರ್ತೇನೆ ಅಂತ ಹೊರಟಂತ ಕೃಷ್ಣ. ಬಿಡಲಾರದೆ ಕಳಿಸ್ಕೊಟ್ರಂತೆ ಪಾಂಡವರು. ಧರ್ಮಿಷ್ಠರು ದೇವರನ್ನು ಬಿಡ್ಲಕ್ಕೆ ಆಗೋದಿಲ್ಲ. ಪರಮ ಹೋಗ್ತಾ ಇದ್ದಾನೆ ದಾರಿಯೊಳಗೆ, ಒಂದು ಜಾಗ ಬಂತು, ಒಂದು ಮರುಭೂಮಿ ಜಾಗ. ಉದಂಕ ಅಂತ ಒಬ್ಬ ಮುನಿ ತಪಸ್ ಮಾಡ್ತಾ ಕೂತಿದ್ದ. ಯಾ ಕೃಷ್ಣ ಬಂದಷ್ಟ ಓ ಸಾಷ್ಟಾಂಗ ನಮಸ್ಕಾರ ಸ್ತೋತ್ರ ಮಾಡ್ತಾ ಕೂತ್ಕೊಂಡ. ತಮಾಷೆ ಗೊತ್ತಾತಂದು, ಕೃಷ್ಣ ಯುದ್ಧಕ್ಕೆ ಅಂತ ಹೋಗೋ ಕಾಲ ಸುದ್ದಿ ಕೇಳಿದ್ದಾತ. ಅವಾಗ ಕಣ್ಣು ಮುಚ್ಕೊಂಡಿದ್ದೆ, ಈ ಕಣ್ಣು ತೆಗೆದಿದೆ ನಾನು. ಪುಣ್ಯಾತ್ಮ ಉಪನ್ಯಾಸ ಕೂತು ಕೂತು ಮುಗಿದ್ಮೆ ಎದ್ರೆ ಹಾಗಾಗಿದ್ದೆ ಪಾಪ. ಆ ಕಣ್ಣು ತೆಗೆದಿದ್ದಾನೆ ಕೃಷ್ಣ. ಏನಾಯ್ತು ಏನಾಯ್ತು ಅಂತ ಕೇಳ್ತಾನೆ. ಯುದ್ಧಕ್ಕೆ ಹೋಗಿದ್ದೆಲ್ಲ ಕೃಷ್ಣ, ಸಂಧಾನ ಆಯ್ತು ತಾನೆ, ಸಂಧಾನಕ್ಕೆ ಹೋದ ಕಾಲ ಅದು, ಸಂಧಾನ ಕೆಲಸ ಆಯ್ತು ತಾನೆ, ಯುದ್ಧ ನಿಂತೋಯ್ತಲ್ಲ ಕೇಳಿದ್ರಂತೆ. ಕೃಷ್ಣ ಹೇಳ್ತಾರೆ, ಸಂಧಾನ ಅಲ್ಲ ಬೂದು, ಯುದ್ಧದ ಬೂದೇ ಅಲ್ಲ, ಕತೆ ಬೂದೇ ಅಂತ ಕೊರವರು ಅಂತ ಹೇಳಿಬಿಡ್ತಾನೆ. ಆಗ ಒಂದು ಕ್ಷಣ ಪಾರಿಸಿಟ್ಟು ಬಿಡುತ್ತಂತ ಅವನಿಗೆ. ಯಾಕೆ ಗೊತ್ತ, ದುರ್ಯೋಧನ ಅವರ ಹತ್ರ ಶಾಂತಿ ಹಾಕಿದ್ದ 4 ದಿವಸ. ಇದು ಹಣೆ ಬರ ಅವನು ಕಂಡ್ಕೊಂಡವ್ರು ಹೋಗಿರ್ತಾರೆ, ಯಾರಾದ್ರೂ ಕೆಲಸಕ್ಕೆ ಬರೀ, ಒಬ್ಬರಲ್ಲೂ ಭಕ್ತಿ ಇಲ್ಲ ಅವನಿಗೆ. ನಾಟಕ ಪ್ರಸಂಗಕ್ಕೆ ಬರ್ತದೆ, ದುರ್ವಾಸ ಮಂತ್ರ ದುರ್ವಾಸ ದತ್ತಾಹ ಉದರು ಜೀವನ ದುರ್ವಾಸರ ಹತ್ರ ಪಾಠ ಹೇಳಿಸ್ಕೊಂಡಿದ್ದಾನೆ. ಕಂಡ್ಕೊಂಡವ್ರ ಹತ್ರ ಯಾರಿಗೂ ನಿಷ್ಠೆ ಇಲ್ಲ, ಅವನ ಅಹಂ ಬ್ರಹ್ಮಾಸ್ತಿ, ಒಳ ಮಾತ್ರ ನಾನೇ. ಇದು ದುರ್ಯೋ ಈಶ್ವರೋಹಂ ಅಹಂ ಭೋಗಿ. ಅವರು ಮೋಸ ಹೋಗಿದ್ದು, ಬಲರಾಮದೇವರೇ ಮೋಸ ಹೋಗಿಬಿಟ್ಟು ಸುಭದ್ರೆ ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದಿಲ್ಲ. ಇವರು ಮೋಸ ಹೋಗಿದ್ದು, ಭಾರಿ ಒಳ್ಳೆ ಶಿಷ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಕೃಷ್ಣ ನನ್ನ ಭಾರಿ ಸಿಟ್ಟು ಬಂದ್ಬಿಟ್ಟಿದ್ದ, ನನ್ನ ಶಿಷ್ಯನ ಕೊಂದು ಹಾಕಿಬಿಟ್ಟೆ ನೀನೀಗ, ಎಲ್ಲ ನಿಂದೆ ಕಿತಾಪತ್ತೇನು, ಸುಮ್ಮನೆ ಇರೋದಿಲ್ಲ ಅಂತೇಳಿ ನೀನು ಶಾಪ ಕೊಡ್ತೇನೆ, ನೀರು ಹಾಕೊಂಡ್ಬಿಟ್ರದ್ದು ಕೈ ಮೇಲೆ, ಶಾಪ ಕೊಡ್ತೇನೆ ನಿನಗೆ ಅಂತೇಳಿ. ಕೃಷ್ಣ ಏನು ಮಾಡಿದ್ರು, ಸ್ವಲ್ಪ ಇರಿ, ನಾನು ಯಾರು ನೋಡಿ ಆಮೇಲೆ ಶಾಪ ಕೊಡಿ ಅಂತ ಹೇಳ್ತಾನೆ. ಸ್ವಲ್ಪ ನೋಡಿ ಯಾರು ಅಂತ ನೋಡ್ತೇವೆ, ವಿಶ್ವರೂಪ ತೋರಿಸಿದ ಕೃಷ್ಣ. ಒಬ್ಬ ಬ್ರಾಹ್ಮಣರಿಗೆ ವಿಶ್ವರೂಪ ತೋರಿಸ್ತಾನೆ ಕೃಷ್ಣ ಅಂತ ತಿಳ್ಕೊಂಡ್ಬಿಟ್ರೆ, ಏನು ಕರುಣಾನಿಧಿ ಹರಿ, ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ, ಇದು ನಿಜವಾದ ಕರುಣೆ ಅಂದರೆ ಇದು. ಸ್ವಲ್ಪ ಇರಿ ನೋಡಿ, ವಿಶ್ವರೂಪ ನೋಡ್ತಾನೆ ನೋಡ್ತಾನೆ ಗಾಬರಿ ಆಗಿಬಿಡ್ತಾನೆ, ನಡಿ ಹೋಗಿಬಿಡ್ತಾನೆ. ಕೃಷ್ಣ ದಯವಿಟ್ಟು ಕ್ಷಮಿಸು ಅಂತ ಕಾಲು ಹಿಡ್ಕತ್ತೆ. ಇದು ವಿಶ್ವ ಯಾಕೆ ಹಾಗೆ ಮಾಡಿದ ಗೊತ್ತಾ, ಆ ರೀತಿ ಮಾಡಿ ಅವನ ಗತಿ ಏನಾಗ್ತದೆ, ಲೆಕ್ಕ ಆಗಬೇಕು ಆತನಿಗೆ, ಉದಂಕ ಮನೆಯ ಗತಿ ಏನಾಗಬೇಕಾಗಿತ್ತು. ಅಷ್ಟೆಲ್ಲ ಯಾಕೆ ಕರ್ಣಗ್ರಹ ಮಾಡಬೇಕು ಅಂದರೆ ದೊಡ್ಡ ಕತೆ ಹೇಳ್ತಾರೆ, ಅದಕ್ಕೆಲ್ಲ ಹೊತ್ತಿಲ್ಲ. ಕಷ್ಟಪಟ್ಟು ಗುರುಕುಲ ವಾಸ ಮಾಡಿ ವಿದ್ಯಾ ಸಂಪಾದನೆ ಮಾಡಿದ್ದ ಪಾಪ. ಅದಕ್ಕೆ ಗುರುಪ್ರಸಾದ ಆತನ ಮೇಲೆ ಇತ್ತಲ್ಲ, ಅದರಿಂದ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರ, ಒಟ್ಟದೇ ರೀತಿಯಲ್ಲಿ ವಿದ್ಯಾ ಸಂಪಾದನೆ ಮಾಡಿದ ದಕ್ಕಿಸಿಕೊಡ್ತಾನೆ. ತುಂಬ ದುಃಖಪಟ್ಟು ಕೃಷ್ಣನ ಕ್ಷಮಿಸಿಬಿಡು ಅಂತ ಹೇಳ್ತಾನೆ. ಆಯಿತು ಅಂತ ಕೃಷ್ಣ ಹೊಡ್ತಾನೆ, ಸುಮ್ಮನೆ ಹೋಗಬಾರದೆ ಉದಂಕ, ನೀನು ಅಮೃತ ಕಳಿಸ್ಕೊಡ್ತೇನೆ ಇಂದ್ರದೇವರ ಕೈಲಿ ಅಂತ ಹೇಳ್ತಾನೆ. ಅವ್ರು ಕೇಳಿಲ್ಲ ಮಾಡಿಲ್ಲ, ಸುಮ್ಮನೆ ಕೃಷ್ಣ ಪ್ರಾಮಿಸ್ ಮಾಡಿಬಿಡ್ತಾನೆ. ಆಯಿತು ಅಂತ ಕಾಯ್ಕೊಂಡಿರ್ತಾರೆ, ಕೃಷ್ಣ ಇಂದ್ರದೇವರೇ ಬನ್ನಿ ಅಂತ ಕರೀತಾನೆ. ಯದ್ಭೀಷ ಉದಯಕ್ಕೆ ಸೂರ್ಯ, ಇಂದ್ರದೇವರು ಬರ್ತಾರೆ. ಉದಂಕರಿಗೆ ಹೇಳಿದ್ದೇನೆ ಸ್ವಲ್ಪ ಅಮೃತ ಅಂತ ಕೊಟ್ಟುಬಿಡಿ ಅಂತ ಹೇಳ್ತಾನೆ. ಅವರೇನು ಮಾಡ್ತಾರೆ, ಕೃಷ್ಣ ಒಂದು ಸ್ವಲ್ಪ ಮೋಸ ಮಾಡ್ತೇನೆ ಕ್ಷಮಿಸಬೇಕು ಅಂತ ಹೇಳ್ತಾನೆ. ಏನು ಅಂತ ಕೇಳಿದರೆ, ನಾನು ಅಮೃತ ಕೊಡೋದಿಲ್ಲ ತನಗೆ, ನಿನ್ನ ಮಾತು ಅಂತ ಒಯ್ದು ಬಿಡ್ತೇನೆ, ಅದು ಕುಡಿದ ಮಾಡ್ತೇನೆ ಅವನದ್ರೆ ಕೊಡು ಅಂತಾನೆ. ಕೃಷ್ಣ ಓಕೆ ಅಂದ್ಬಿಟ್ಟಂತೆ. ಯಾತಕ್ಕೆ ಗೊತ್ತಾ, ದೇವತೆಗಳ ಸ್ಪೆಷಲ್ ಅನ್ನ ದೇವತೆ ಅಮೃತಾಂಧಸರು ಅಂತ ಅವ್ರಿಗೆ ಹೆಸರು, ಬೇರೆಯವ್ರು ತಿನ್ನಬಾರ್ದು, ನಾನು ದೇವತೆಗಳಿಗೆ ಮೀಸಲದು. ಅದಕ್ಕೋಸ್ಕರ ಅವ್ನು ನಾನು ವಂಚೆಯಾಮಿ ಅಂತ ಹೇಳಿದ ತಕ್ಷಣ ಆ ಮಾಡ್ಕೋಗ್ರಿ ಅಂತ ಹೇಳ್ತಾನೆ. ಅವ್ರು ಬಂದ್ರಂತೆ. ಹೇಗೆ ಬಂದ್ರಂತೆ, ನಿಜವಾಗಲೂ ಕೂಡ ಕುಚ್ಚಿತ ಮಾತಂಗ ವೇಷ, ಮೊದಲೇ ಮಾತಂಗ ವೇಷ, ಕುಚ್ಚಿತ ಮಾತಂಗ ವೇಷ, ಅಸಹ್ಯವರ ವೇಷ ಹಾಕೊಂಡ್ಬಿಟ್ಟಿದ್ದಾರೆ. ಒಂದು ಬ್ರಾಹ್ಮಣರೇ ಆಗಿರ್ತಾರೆ ಪಾಪ, ಉಳಿದವ್ರು ಯಾಕನ್ಬೇಕು, ಸೀದಾ ಬರ್ತಾರೆ, ಕೈಲಿ ಹಿಡ್ಕೊಂಡಿದ್ದಾರೆ ಅದನ್ನು. ಕೆಟ್ಟ ನೋಡಿದರೆ ಕೆಟ್ಟ ಪಾತ್ರೆ, ನೋಡಿದ್ರೆ ಮನಸ್ಸು ಬರಬಾರದು ಅಂತ ಪಾತ್ರೆ ಹಿಡ್ಕೊಂಡು ಹೇಗೆ ಬಂದು ಮೂತ್ರ ಎಣ್ಣೆ ಅದು ಬೇರೆ. ಜೊತೆಗೆ ಒಂದು ಆಚಾರ್ಯ ಕೃಷ್ಣ ಕಳಿಸಿದೆ ನಾನು ತಗೊಳ್ಳಿ ಅಮೃತ ಅಂತ ಹೇಳಿದ್ರಂತೆ, ಸಿಟ್ಟು ಬಂದುಬಿಡುತ್ತೆ ಅವರಿಗೆ. ಮೊದಲು ಹೋಗಿಲ್ಲ, ಮೊದಲು ಹೋಗಿ ಹಾಕಿದ್ರೆ ಅಂತ ಕಳಿಸಿಬಿಡ್ತಾರೆ, ಬೈದು ಕಳಿಸಿಬಿಡ್ತಾರೆ, ಬಡಿ ಬಡಿ ಅಂತ ಓಡಿಸ್ತಾರೆ, ಓಡಿಸಿಬಿಡ್ತಾರೆ ಪಾಪ, ಹೋಗಲೇ ಹಾಗಿದ್ರೆ ಅಂತ ಹೋಗಿಬಿಡಿ ಅಂತ ಹತ್ರ ಹೊರಟುಬಿಡ್ತಾರೆ. ಆಮೇಲೆ ಭಾರಿ ಖುಷಿ ಆಯಿತು ಅವರಿಗೆ, ಅಮೃತ ರಿಜೆಕ್ಟ್ ಮಾಡವ್ರೆ, ರಿಜೆಕ್ಟ್ ಮಾಡಿಬಿಟ್ರು ಅವ್ರ ಕೈಲಿ. ಕೃಷ್ಣ ಕೊಟ್ಟ ಮಾತನ್ನು ಇಲ್ಲಿ ಉದಂಕ ಕಳ್ಕೊಂಡ್ರು. ಒಂದು ಮಾತು ತಿಳ್ಕೋಬೇಕಾಗಿತ್ತು, ಕೃಷ್ಣ ಅಮೃತ ಕಳಿಸ್ತೀನಿ ಅಂತ ಹೇಳಿದ ಮೇಲೆ ಆ ರೀತಿ ವಿಶ್ವಾಸ ರಕ್ಷತೆ ಇತ್ತೇವ ವಿಶ್ವಾಸ ಅಂತಿದ್ದು ಕುಡಿದ್ರೆ ಬದುಕಿ ಹೋಗ್ತಿದ್ರು. ಆ ನಂಬಿಕೆ ಬರಲಿಲ್ಲ ಅವರಿಗೆ. ಧರ್ಮರಾಜನಿಗೆ ಹೇಗೆ ಅಶ್ವತ್ಥಾಮ ಹತ ಅಂತ ಹೇಳಿದಾಗ ಧರ್ಮರಾಜ ಸಸ್ಪೆಕ್ಟ್ ಮಾಡಿದ್ನಲ್ಲ, ಹೇಗೆ ಆಯ್ತು ಋಷಿ ಅಮೃತ ಮಿಸ್ ಮಾಡಿಕೊಂಡ್ರು ಅಂತ ಹೇಳಿದ್ದಾರೆ. ದೇವರ ಮಾತು ಯಾರು ನಂಬೋದಿಲ್ಲ ಅವರಮೃತ ಕಳ್ಕೊಂಡ್ಬಿಡ್ತಾರೆ. ಕೃಷ್ಣ ಆ ಕಡೆ ಹೊರಟೋಗ್ಬಿಟ್ಟ. ಅವರೆಲ್ಲ ಸಮಾಧಾನ ಮಾಡ್ತಾರೆ ವಸುದೇವಾದಿಗಳಿಗೆ. ಅಭಿಮನ್ಯು ಮರಣದ ವಿಷಯವನ್ನು ಹೇಳ್ತಾರೆ, ತುಂಬ ದುಃಖ ಪಡ್ತಾರೆ. ಶ್ರಾದ್ದಾನಾನೇ ಚಕ್ರು ಅಂತ ಹೇಳ್ತಾರೆ. ಎಲ್ಲ ಮುಗಿಸ್ಕೊಂಡು ಕೃಷ್ಣ ವಾಪಸ್ ಬರಬೇಕಾದ್ರೆ ಮತ್ತೆ ಉದಗ್ರು ಕೂತಿರ್ತಾರೆ, ಕೃಷ್ಣ ಅಮೃತ ಬರಲೇ ಇಲ್ಲ ಅಂತ ಹೇಳ್ತಾರೆ. ಬಂದಿದ್ದಾಯ್ತು ಹೋಗಿದ್ದಾಯ್ತು ಅಂತ ಹೇಳ್ತಾರೆ. ಬಂದಿದ್ದಾಯ್ತು ಹೋಗಿದ್ದಾಯ್ತು ನೋಡಲಿಲ್ಲ ನೀವು ಅಂತ ಹೇಳಿದ ತಕ್ಷಣ ಯಾರು ಆ ಬಂದಿದ್ದಲ್ಲ ಆದರೆ ಅಯ್ಯೋ ಹೌದಾ ಕಳ್ಕೊಂಡು ಗೋಳಾಡಿ ಬಿಡ್ತಾರೆ. ಹೋಗ್ಲಿ ಬಿಡಿ, ನೀವು ಮತ್ತೊಂದು ಅಲಂಕಾರ ಮಾಡ್ತೇನೆ ನಿಮಗೆ ಈಗ ಮರುಭೂಮಿ ತಾನೇ, ಅದಕ್ಕೋಸ್ಕರ ಇಷ್ಟಪಟ್ಟಾಗ ಮಳೆ ಬರಲಿ ಅಂತೇಳಿ ಕಾಮವರ್ಷಿಣೋ ಮೇಘ ಪರಮಾತ್ಮ ಕೊಟ್ಟಲ್ಲಿಂದ ಹೊರಟುಬಿಟ್ಟು ಮರುಭೂಮಿಯನ್ನು ಮಳೆ ಇಷ್ಟಪಟ್ಟ ಅವರು ನಮ್ಮ ಟ್ಯಾಪ್ ಕೊಟ್ಟ ಕೊಡ್ತಾನೆ ಪರಮಾತ್ಮ, ಯಾವಾಗ ನೀರು ತಗೊಂಡು ಹೊರಟೋಗ್ಬಿಟ್ಟನಂತೆ ಮುಂದೆ ಹೋಗ್ತಾನೆ. ಅದಕ್ಕಿಂತ ಮುಂಚೆ ಕೃಷ್ಣ ಅರ್ಜುನನಿಗೆ ಒಂದ್ಸತಿ ಕುಡಿಸ್ಕೊಂಡ್ಬಿಟ್ಟು ಅರ್ಜುನ ಕೇಳಿದ್ನಂತೆ, ಕೃಷ್ಣ ನಾನು ಯುದ್ಧದ ಗಲಾಟೆಯಲ್ಲಿ ಗೀತಾ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ, ಇನ್ನೊಮ್ಮೆ ಹೇಳ್ತೀಯ ಅಂತ ಕೇಳಿದ್ರೆ ಗಲಾಟೆ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಒಮ್ಮೆ ಹೇಳ್ತೀಯ ಅಂತ ಕೇಳಿದ ತಕ್ಷಣ ಕೃಷ್ಣ ಏನು ಮಾಡಿದಾಗ ಗೊತ್ತಾ, ನೀನು ಗಲಾಟೆಯಲ್ಲಿ ಕೇಳಿಸ್ಕೊಳ್ಳಿಲ್ಲ, ನನಗೆ ಇವತ್ತು ಆ ಮೂಡಿಲ್ಲ ಅಂತ ಹೇಳ್ಬಿಟ್ಟ. ಇವತ್ತು ಆ ಮೂಡಿಲ್ಲ ನನಗೆ, ಆ ರೀತಿ ಹೇಳಕ್ಕೆ ಬರಲಿಲ್ಲ ಅಂತ ಹೇಳ್ಬಿಟ್ಟ. ಈ ಕೃಷ್ಣ ಹೇಗೆ ಹಸುರಮೋಹನ ಮಾಡ್ತಾನೆ ನೋಡಬೇಕು, ಆದರೂ ಕೇಳ್ತೀಯಲ್ಲ ಸ್ವಲ್ಪ ಹೇಳ್ತೇನೆ ಕೇಳು ಅಂತ ಹೇಳ್ಬಿಡ್ತಾರೆ. ಆಚಾರ ಅಲ್ಲಿ ವಾಕ್ಯ ಒಂದು ಕೋಟ್ ಮಾಡ್ತಾರೆ, ಸಹಿ ಧರ್ಮ ಸುಪರ್ಯಾಪ್ತ ಬ್ರಹ್ಮಣ ಪದವೇದನೆ ಇದು ಉಪಗೀತಾಸು, ಅಲ್ಲಿ ವಾಕ್ಯ ಇದು ಅವತ್ತು ಹೇಳಿದ್ನಲ್ಲ ಬಹಳ ಶ್ರೇಷ್ಠವಾದದ್ದು, ಅಷ್ಟು ಹೇಳೋದಲ್ಲಿ ಹೊತ್ತು ಸ್ವಲ್ಪ ಹೇಳ್ತೇನೆ ಅಂತ ಹೇಳಿದರು. ಇದನ್ನು ಅರ್ಥ ಮಾಡಿಕೊಂಡು ಎಲ್ಲೆಲ್ಲಿ ಮಾತನ್ನು ಹೇಗೆ ಜೋಡಿಸ್ಬೇಕು ಆಚಾರ್ಯರು ತೋರಿಸ್ತಾರೆ. ತುಂಬ ವಿಷಯ ಬರುತ್ತೆ ಅವೆಲ್ಲ ಹೇಳಿ ಹೆಸರಿಗೆ ಅದು ಅನುಗೀತ ಅಂತ ಹೆಸರು. ಕೃಷ್ಣ ಕಡಿಮೆ ಹೇಳ್ತೇನೆ ಅಂತ ಹೇಳ್ತಾರೆ, ಅಲ್ಲಿರೋದು 700 ಶ್ಲೋಕ, ಇಲ್ಲಿರೋ 1000 ಮೇಲೆ ಶ್ಲೋಕ ಇದೆ, ಅದೇ ಜಾಸ್ತಿ. ಯಾಕೆಂದರೆ ಅನುಗೀತ ವಿಸ್ತಾರವಾದ ಗೀತ ಇದೆ, ಆದರೆ ಮೂಲ ಅದೇ ರೀತಿ ತಿಳಿಸ್ಕೊಡ್ತಾರೆ. ಅಲ್ಲಿಂದ ತಾನು ದಾರಿ ವಾಪಸ್ ಬರ್ತಿರ್ತಾರೆ. ಇಲ್ಲಿ ಬಂದಿದ್ದಾನೆ, ಅಲ್ಲಿಗೆ ವೇದವ್ಯಾಸರು ಅಲ್ಲಿ ಬರ್ತಾನೆ, ಪಾಂಡವರು ಸಮೇತ ಇಲ್ಲಿ ತಾನು ಬರ್ತಾನೆ. ತದಾ ಅಸೂತ ಉತ್ತರಾಮೃತಂ, ಉತ್ತರಾದೇವಿ ಹೆರ್ತಾಳೆ, ಕೂಸು ಹುಟ್ಟುತ್ತೆ, ಸತ್ತೋಗಿ. ಓ ಹಾಹಾಕಾರ ಶುರುವಾಗಿಬಿಟ್ಟಿದ್ದೀನಿ. ಒಳಗೆ ಕಾಲಿಟ್ಟಲ್ಲಿ ಯಾರು ಕೂಡ ಇವರು ಪಾಂಡವರಿಲ್ಲ, ಕೃಷ್ಣ ಇಲ್ಲ, ವೇದವ್ಯಾಸ ದೇವರು ಇಲ್ಲ. ಅಂದರೆ ಏನಾದರೂ ಕೆಟ್ಟ ಸುದ್ದಿ ಬರಬೇಕಾದ್ರೆ ದೇವರು ದೂರ ಇದ್ದಾಗ ಮಾತ್ರ ಹತ್ತಿರದ ಬರೋದಿಲ್ಲ ಅಂತ ಹೇಳ್ತಾರೆ. ದೇವರು ಎಲ್ಲ ಕಡೆ ಇರ್ತಾನೆ, ವಿಚಾರ ಬೇರೆ, ಅನುಸಂಧಾನ ನಮಗಿರಬೇಕು. ಎಲ್ಲ ದುಃಖ ಪಡ್ತಾ ಇದ್ದಾರೆ. ಆಗ ಕೃಷ್ಣ ಒಳಗೆ ಬರ್ತಾ ಇದ್ದಾನೆ. ಈಗ ಕುಂತಿ ನೋಡ್ತಾಳೆ, ದ್ರೌಪದಿ ಸುಭದ್ರ ಎಲ್ಲ ಸ್ತೋತ್ರ ಮಾಡ್ತಾನಿದ್ದಾರೆ, ಕೃಷ್ಣ 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 ಅಂತಿದ್ದಾರೆ. ದೊಡ್ಡ ಕಥೆ ಅದೆಲ್ಲ ಹೇಳೋದಿಲ್ಲ. ಮುಂದೆ ಹೋಗ್ತಾನೆ, ಉತ್ತರಾದೇವಿ ನೋಡ್ತಾಳೆ, ಕೃಷ್ಣ ಅಥವಾ ಮಗುನ ಶವ ಕೈಲಿ ಹಿಡ್ಕೊಂಡ್ಬರ್ತಾಳೆ. ಕೃಷ್ಣ ಬದುಕಿದ್ರೆ ನಿನ್ನ ಕಾಲಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಅಂತ ಹೇಳಿದ ತಕ್ಷಣ ಕೃಷ್ಣ ಕೈ ಚಾಚಿದನಂತೆ. ಕೃಷ್ಣ ಕೈ ಚಾಚ್ತಾನೆ, ಕೃಷ್ಣ ಮುಟ್ಟಿದ ತಕ್ಷಣ ವಾಯುದೇವರು ಬಂದರು ಅಂತ ಅರ್ಥ. ಆವನು ದೇಹದೊಳಗಿರುವ ಹರಿ ತಾನಿರುವ ಕ್ಷಣದಲ್ಲಿ ಮಗು ಮತ್ತೆ ಬದುಕಿಬಿಡುತ್ತೆ. ಕೃಷ್ಣ ಎಷ್ಟೋ ಮಾತುಗಳನ್ನು ಹೇಳ್ತಾನಲ್ಲಿ. ಉತ್ತರ ಆತ ಬದುಕಿದ ಹಿಂದಿನ ಕಥೆ, ಭಾಗವತ ಕಥೆ ನಮಗೆ ಗೊತ್ತು. ಅಶ್ವತ್ಥಾಮರ ಅಸ್ತ್ರದಿಂದಾಗಿ ಆ ಅಸ್ತ್ರ ಬಡಿದು ಗರ್ಭದಲ್ಲಿ ಪರ್ವತ ರಕ್ಷಣೆ ಮಾಡಿರ್ತಾನೆ. ಹುಟ್ಟಿದ ತಕ್ಷಣ ಬ್ರಹ್ಮಚರ್ಯ ಅಸ್ತ್ರ ಅಮೋಘ, ಅದಕ್ಕೋಸ್ಕರ ಆತ ಸತ್ತಿರ್ತಾನೆ. ಕೃಷ್ಣ ಮತ್ತೆ ಬದುಕಿಸ್ಬಿಡ್ತಾನೆ. ಈ ವಿಷ್ಣುರಾತ ಅಂತ ಅದನ್ನು ಹೇಳ್ತಾರೆ, ವಿಷ್ಣುವಿನಿಂದ ಕಾಪಾಡಲ್ಪಟ್ಟಿದ್ದರಿಂದ ವಿಷ್ಣುರಾತ. ಪರಿಶಿದ್ರ ಇನ್ನೊಂದು ಹೆಸರು, ಅದು ಪರಿಶಿದ್ರ ರಾಜ, ವಿಷ್ಣುರಾತ, ಹೀಗೆಲ್ಲಾತರ ಹೆಸರುಗಳು. ಮುಂದೆ ಅಷ್ಟೊತ್ತಿ ಪಾಂಡವರೆಲ್ಲ ಬರ್ತಾರೆ, ಧರ್ಮರಾಜ ಬರ್ತಾನೆ, ಮೊಮ್ಮಗ ಹುಟ್ಟಿದ್ರೆ ಕೇಳಿ ಭಾರಿ ಭಾರಿ ಖುಷಿಪಟ್ಟು ಬಿಡ್ತಾನೆ. ಅನೇಕ ರೀತಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಯಜ್ಞ ಪ್ರಾರಂಭ ಮಾಡ್ತಾ ಇದ್ದಾರೆ. ಯಜ್ಞ ಪ್ರಾರಂಭ ಮಾಡಿ ಆಗ ಒಂದು ಕುದುರೆ ಬೇಕಲ್ಲ, ಎಷ್ಟು ವೇದದ ಕುದುರೆ ಲಕ್ಷಣ ಇರುತ್ತೆ, ಕಂಡು ಕಂಡು ಕುದುರೆ ರೇಷ್ಗೋಸರ ಗತಿಯಾಗಬೇಕು, ಜಡ್ಗ ಕುದುರೆ ರೇಷ್ಗೋಲಕ್ಕೆ ಬರುತ್ತಾ, ಸಾಧ್ಯ ಇಲ್ಲ. ಅದಕ್ಕೊಂದೊಂದು ಅಶ್ವವೇದಕ್ಕೆ ಲಕ್ಷಣ ಇರೋ ಕುದುರೆಗಳು ಬೇಕು. ಇವತ್ತು ಬಲಿ ಕೊಡ್ತಾರೆ ಪಾಪ, ಕುರಿಗಿರಿ ಬಲಿ ಕೊಟ್ಟು ಕೊಂದು ಹಾಕಿಬಿಡ್ತಾರೆ ಪಾಪ ಕಂಡು ಕಂಡವರ, ಹಾಗೆಲ್ಲ ಕೊಡಬಾರ್ದು. ನಮ್ಮಲ್ಲಿ ಬಲಿ ಒಪ್ಕೊಂಡಿದ್ದಾರೆ ಶಾಸ್ತ್ರದಲ್ಲಿ, ಆದರೆ ಹೇಗೆ ಬಲಿ ಕೊಡಬೇಕು ಅಂದರೆ ಲಕ್ಷಣ ಇರಬೇಕು ಅದಕ್ಕೆ. ಅದ್ರ ಜೊತೆ ಮಾತಾಡಬೇಕಂತೆ, ಮಾತಾಡಿಬಿಟ್ಟು ಬಲಿ ದಯಾರೆ ಇದ್ದೇರಿದ್ರೆ ಮಾತ್ರ ಕೊಯ್ಲು ಕೊಡಬಾರ್ದಂತೆ. ಆಪರೇಷನ್ ಸೈನ್ ಮಾಡಿಸ್ಕೊಂಡು ಆಪರೇಷನ್ ಮಾಡ್ತಾರಲ್ಲ ಹಾಗೆ, ಇಲ್ಲದವ್ರು ಆಪರೇಷನ್ ಮಾಡಿ ಡಾಕ್ಟರ್ ಹಿಡ್ಕೊಂಡು ಹೋಗ್ತಾರೆ, ಸೈನ್ ಮಾಡಬೇಕಾಗ್ತದೆ, ಶತ್ರು ಪರವಾಗಿಲ್ಲ ಅಂತೇಳಿ. ಅದಕ್ಕೆ ಶತ್ರು ಪರವಾಗಿಲ್ಲ ಆಪರೇಷನ್ ಮಾಡಿದ್ರೆ ಕಷ್ಟಾಗುತ್ತೆ, ಹಾಗೆ ಮಾಡಬಾರ್ದು. ಆ ರೀತಿ ಒಪ್ಕೋಬೇಕು ಅವರು, ಆಪರೇಷನ್ಗೆ ಅಕ್ಸೆಪ್ಟ್ ಹೇಗೆ ಕಾನ್ಸೆಂಟ್ ಬೇಕೋ ಹೇಗೆ ಕಾನ್ಸೆಂಟ್ ಇರಬೇಕು ಅವರಿಗೆ, ಆ ಕೊಡಬೇಕಂತೆ ಅಂತ ಲಕ್ಷಣವಾದ ಹೇಳ್ತಾರೆ. ತುರಂಗಂ ಕೃಷ್ಣ ತಾರಂಗಂ ಅನುಭವರಾಜ ಸವಾಸವಿಹಿ, ಆ ಕುದುರೆಯಿಂದ ಯಾರು ಹೋಗಬೇಕು ಅಂತ ಪ್ರಶ್ನೆ ಬಂತು. ಅರ್ಜುನ ಹೊರಟಂತೆ, ವರ್ಷ ಪೂರ್ತಿ ಸುತ್ತಕೊಂಡ್ಬರಬೇಕು, ಅದು ಅವಶ್ಯ ಮೇಲೆ ಆಗಬೇಕು. ಆ ಕುದುರೆ ಹೊರಟಾಗ ಅರ್ಜುನ ನಾನು ಹಿಂದೆ ಹೋಗ್ತೇನೆ ಅಂತ ಹೇಳ್ತಾನೆ, ಕಳಿಸ್ಕೊಡ್ತಾರೆ. ಆಗ ಒಂದು ವಿಶೇಷವಾದ ಮಾತು ಬರುತ್ತೆ ಅರ್ಜುನ ಬಾಯಿಲಿ, ನಾನು ಮಾತು ಹೇಳ್ತೇನೆ ಕೇಳು, ನಾವು ಯಜ್ಞ ಮಾಡ್ತಿರೋದು ಯಾತಕ್ಕೆ ಗೊತ್ತಾ, ಈ ಬಂಧು ವಧ, ಈ ಒಂದು ರಾಜರ ಮಹಾರಾಜರ ವಧ, ಪ್ರಾಣಿ ವಧ, ಅದರ ಪಾಪ ಪರಿಹಾರಕ್ಕೆ ಅಂತ ಮಾಡ್ತಿದ್ದೇನೋ ಗೊತ್ತಾಯ್ತಾ, ಅದಕ್ಕೆ ನೀನು ಈ ಸಮಯದೊಳಗೆ ಯಾರನ್ನು ಕೊಲ್ಲಬಾರದು ಹಾಗೆ ಮಾಡ್ಕೊಂಬ ಅಂತ ಹೇಳ್ತಾರೆ. ಈ ಮಾತು ಅರ್ಥ ಮಾಡ್ಕೊಂಡು ಜೈಮಿನಿ ಭಾರತ ಏನು ಅಂತ ಗೊತ್ತಾಗ್ತದೆ. ಜೈಮಿನಿ ಭಾರತ ಪ್ರಕಾರ ಎಷ್ಟು ಜನ ಸುಧನ್ಮ ಸುರತ ಎಷ್ಟು ಹೋಗ್ತಾನೆ ಇರ್ತಾರೆ ಅದರೊಳಗೆ. ಧರ್ಮರಾಜ ಹೇಳಿದ್ದಾರೆ ಒಬ್ಬರನ್ನು ಕೊಲ್ಲಬಾರ್ದು ಅಂತ ಹೇಳ್ತಾರೆ, ಇದು ಧರ್ಮರಾಜನ ಅಪ್ಪಣೆ ಇದು. ಅದಕ್ಕೆ ಸಿಂಪಲ್ ಕಾಂಪ್ಲೆಕ್ಸ್ ಕಾಮನ್ ಸೆನ್ಸ್ ಇದೆ, ನಾವು ಪಾಪ ಮಾಡಿದ್ರೆ ಕಳ್ಕೊಳ್ಳೋಕ್ಕೆ ಅಂತ ಹೊರಟು ಮತ್ತೊಂದು ಪಾಪ ಮಾಡಿ ಇನ್ನೊಂದು ಅಶುಭತೆ ಮಾಡಾಗಬಾರ್ದು ಅಂತ ಹೇಳ್ತಾನೆ ಅರ್ಜುನ. ಹೊರಡ್ತಾನೆ, ಅಲ್ಲಿ ಬರೋ ಯಾವ ಕಥೆಗಳು ಸುಧನ್ವ ಸ್ವರೂಪ ಯಾವ ಕಥೆನೂ ಬರೋದಿಲ್ಲ ಅದರೊಳಗೆ. ಅದರಲ್ಲಿ ಜೈಮಿನಿ ಭಾರತ, ವ್ಯಾಸ ಭಾರತ ಅಲ್ಲ, ಜೈಮಿನಿ ಭಾರತ. ಆದರೆ ಗ್ರಹಣ ಮಾಡಬಹುದು, ಶಿಕ್ಷಾಗ್ರಾಹ್ಯ ನಾರ್ಥ ಕಥಂಚ, ಕೆಲವು ತತ್ವ ಗ್ರಹಣ ಮಾಡಬಹುದೇ ಹೊರತು ಇತಿಹಾಸ ಅಂದ್ರೆ ಇದೇನೆ. ಅಶ್ವಮೇಧ ಪರ್ವನೇ ಇತಿಹಾಸ, ಅದು ಅದು ಜೈಮಿನಿ ಅಶ್ವಮೇಧ ಪರ್ವ ಇತಿಹಾಸ ಅಲ್ಲ. ಅದು ಒಳ್ಳೆ ಕಲ್ಪನೆ ಇದೆ, ಒಳ್ಳೆ ಸ್ವಾರಸ್ಯನೂ ಇದೆ, ವಿಷ್ಣು ಭಕ್ತಿನೂ ಇದೆ, ಆದರೆ ನಡೆದಿದ್ದು ಮಾತ್ರ ಹಾಗಲ್ಲ. ಅರ್ಜುನ ಹೊರಡ್ತಾನೆ, ಮುಂದೆ ಅದು ಮಣಲೂರಂ ತತಃ ಪ್ರಾಪ್ತ. ಮಣಲೂರು ಅಂದರೆ ಬಬುರ್ವಾರಣವು ಅಲ್ಲಿಗೆ ಬರ್ತಾನೆ. ನಮಗೊಂದು ಪ್ರಶ್ನೆ ಬರುತ್ತೆ, ಅವರು ಅಸ್ತ್ರ ಬಿಟ್ಟಿದ್ರಲ್ಲ ಪಾಂಡವರ ಸಂತತಿಯೆಲ್ಲ ನಾಶವಾಗಲಿ ಅಂತೇಳಿ, ಮುಕ್ತ ಪಂಚೈವ ಪಾಂಡವ ಅಂತ ಹೇಳಿದ್ರಲ್ಲ, ಬಬುರ್ವಾನ ಯಾತ ಕುಡ್ಕೊಂಡು ಹಾಕಿದ್ರೆ ಅರ್ಜುನ ಮಗ ಸಾಯ್ಬೇಕಾಗಿತ್ತಲ್ಲ ಅಂತ ನನ್ನ ಪ್ರಶ್ನೆ. ಸುಲಭವಾದ ಉತ್ತರ, ಅರ್ಜುನ ಮಗ ಹೌದು, ಆದರೆ ರಾಜ್ಯ ಪುತ್ರಾಧಿಕಾರಿ ಅಲ್ಲ ಆತ, ಪುತ್ರಿಕಾ ಪುತ್ರ ಸರ್ವದಿಂದ ಹುಟ್ಟಿದವರು. ಆತ ಯಾವ ರಾಜ್ಯಕ್ಕೆ ಸೇರಿರ್ತಾನೆ? ಆ ಪಾಂಡ ರಾಜ್ಯಕ್ಕೆ ಸೇರಿರ್ತಾನೆ. ಆದ್ದರಿಂದ ಆತ ರಾಜ್ಯಾಧಿಕಾರ ಇರಲಿಲ್ಲ, ಆದ್ದರಿಂದ ಆತನಿಗೆ ಅಸ್ತ್ರ ಅಫೆಕ್ಟ್ ಮಾಡಲಿಲ್ಲ. ಈ ಕೋರ್ಟ್ ಕೇಸ್ ಎಲ್ಲ ಬರೋದು ಯಾವಾಗ? ಅವನು ಪಾರ್ಟಿಯಾಗಿದ್ದರೆ, ಪಾರ್ಟಿನೇ ಅಲ್ಲ, ಆದ್ದರಿಂದಾಗಿನೇ ಆತ ಗುಂಪಿ ಸೇರಲೇ ಇಲ್ಲ. ಸುಸುರಕ್ಷಿತ ಬಬ್ರುವಾನ ಇದ್ದ, ಸುಳ್ಳು ಕಥೆ ಎರಡನ್ನೂ ಕಟ್ಟಿಬಿಟ್ಟಿದ್ದಾರೆ. ಅರ್ಜುನ ಬಂದ, ಬಬ್ರುವಾನ ಮಗ ಅಂತ ಗೊತ್ತೇ ಆಗಲಿಲ್ಲ ಆತನಿಗೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ತಪ್ಪೋದು, ಮಹಾಭಾರತ ಇರುತ್ತೆ, ಮಗ ಗೊತ್ತು, ಮಗ ಅಂತ ಗೊತ್ತಾತನಿಗೆ. ಅವನು ಕುದುರೆ ಕಟ್ಟೋದಿಲ್ಲ, ಚಿತ್ರಾಂಗದ ಹೇಳ್ತಾಳೆ ತಾಯಿ. ತಕ್ಷಣ ಏನು ಮಾಡ್ತಾನೆ, ಬಂದು ಗಡಿ ಕಾಣಿಕೊಂಡು ನಮಸ್ಕಾರ ಮಾಡ್ತಾನೆ, ಅಪ್ಪ ಅಂತ ನಮಸ್ಕಾರ ಮಾಡ್ತಾನೆ. ಅರ್ಜುನ ಮೆಚ್ಚೋದಿಲ್ಲ ಅವನು, ನೋಡು ನನ್ನ ಮಗ ಇರಬಹುದು ನೀನು, ಆದರೆ ನೀನು ನಮ್ಮ ವಂಶಕ್ಕೆ ಸೇರಿದವನಲ್ಲ, ಈಗ ಬೇರೆ ವಂಶಕ್ಕೆ ಸೇರಿದ್ದೀಯ. ಆ ಮಟ್ಟಿಗೆ ನಮ್ಮ ಕುದುರೆ ಬೇರೆದಾದ್ರೂ ಕುದುರೆ ಇದ್ದಾಗ ಲೆಕ್ಕ, ನೀನು ಕಟ್ಟಿ ಪರಾಕ್ರಮ ತೋರಿಸ್ಬೇಕು ಅಂತ ನಾನು ನಿರೀಕ್ಷೆ ಮಾಡಿದರೆ ಸರೆಂಡರ್ ಆಗ್ತಾರೆ, ಹಾಗೆಲ್ಲ ಬೈತಾರೆ, ಹಾಗೆಲ್ಲ ಮಾಡಬಾರದು. ನನ್ನ ಅಪ್ಪ ಅಂತ ತಿಳ್ಕೊಬಾರದು, ಈಗ ಒಬ್ಬ ರಾಜ ಅಶ್ವಮೇಧ ಹೊರಟಿದ್ದಾನೆ, ನಾನು ಕುದುರೆ ಕಟ್ಟಿ ಪರಾಕ್ರಮ ತೋರಿಸ್ಬೇಕು ಅಂತ ಹೇಳಬೇಕಾಗಿತ್ತು, ನೀನು ಈ ಮಾಡಿದ ತಪ್ಪು ಅಂತ ಹೇಳ್ತಾನೆ. ಆಗ ನಿರ್ವಾಹ ಇಲ್ಲ, ಯುದ್ಧ ಮಾಡು ಮೆಚ್ಚು ಅಂತ ಹೇಳ್ತಾನೆ. ಆಗಲಿ ಉಲೂಪಿ ಬೇರೆ ಪ್ರಚೋದನೆ ಮಾಡ್ತಾಳೆ, ಸ್ವಲ್ಪ ಮಾಡಿಬಿಡಯ ಹೋಗಲಿ ಅಂತ ಹೇಳ್ತಾಳೆ. ಯುದ್ಧ ಶುರುವಾಗುತ್ತೆ, ಇಬ್ಬರಿಗೂ ಕೂಡ ಕುದುರೆ ಕಟ್ಟಿಬಿಟ್ಟಿರ್ತಾನೆ ಬಬ್ರುವಾಹನ, ದೊಡ್ಡ ಯುದ್ಧ ನಡೀತಾ ಇದೆ. ನಮ್ಮ ಕತೆ ತಪ್ಪು ತಪ್ಪು ಕತೆ ಕೇಳಿಬಿಟ್ಟಿರ್ತಾರೆ. ಅರ್ಜುನ ತಲೆ ಕತ್ತರಿಸ್ಬಿಡ್ತಾನೆ, ಋಷಿಕೇತು ಬೇರೆ ಸೃಷ್ಟಿ ಮಾಡಿದ್ರು, ಋಷಿಕೇತು ಕರ್ಣನ ಮಗ ಬೇರೆ ಇರ್ತಾನೆ, ತಲೆ ತುಂಡು ತುಂಡಾಗಿಬಿಡುತ್ತೆ. ಆ ತಲೆ ಯಾರೋ ಹೊತ್ಕೊಂಡು ಬೇರೆ ಹೋಗ್ಬಿಟ್ಟಿರ್ತೀವಿ, ಇವತ್ತು ರಾಕ್ಷಸ ಸಿನಿಮಾಗಿನ ನೋಡ್ಬಿಟ್ಟಿರ್ತಾರಲ್ಲ, ಯಾತಿ ಕೇಳಿದ್ರೆ ಕತೆ ಆಚಾರ ಹೇಳಲೇ ಇಲ್ಲ ತಿಳ್ಕೋಬಾರದು ಅಂತ ಹೇಳಕ್ಕೆ ಹೇಳಿ. ಸುಳ್ಳು ಕತೆ ಹೇಗೆ ಹೇಳಬೇಕು ಮತ್ತೆ, ಅದೆಲ್ಲ ಸುಳ್ಳು ಕತೆ. ಅರ್ಜುನನಿಗೆ ಭಾರಿ ಖುಷಿ, ಮಗ ಚೆನ್ನಾಗಿ ಯುದ್ಧ ಮಾಡ್ತಾನೆ ಅಂತೇಳಿ. ಆದರೆ ಏನು ಮಾಡ್ತಾನೆ ಗೊತ್ತಾ, ಎಷ್ಟಾದರೂ ಮಕ್ಕಳ ಮೇಲೆ ಬಹಳ ಪ್ರೀತಿ ಇದ್ದೇ ಇರ್ತದೆ, ಆತ ಮೆಲ್ಲ ಯುದ್ಧ ಮಾಡ್ತಾನೆ, ಈತ ಜೋರ ಹೊಡಿತಾನೆ. ಆತ ಅರ್ಜುನ ಅಂತ ಮಹಾವೀರನಿಗಿತ್ತು ಯಾವ ಲೆಕ್ಕ ಇದು, ಸುಮ್ಮನೆ ನಗ್ನಂತಾನೆ ಯುದ್ಧ ಮಾಡ್ತಿರ್ತಾನೆ. ಆಗ ಯೋಚನೆ ಮಾಡ್ತಾನೆ, ನಮ್ಮಪ್ಪನಿಗೆ ಅಪ್ಪನ ಕೈಲಿ ಫಲ ಎಂಚ್ಕೋಬೇಕು ಅಂತ ಹೇಳಿಬಿಟ್ಟು ಒಂದು ವಿಚಿತ್ರವಾದ ಮಾನ ತಗೊಂಡ್ಬಿಡ್ತಾನೆ ಬಬ್ರುವಾಗ, ತೊಗೊಂಡು ಹೊಡೆದೇ ಬಿಡ್ತಾನೆ. ಅರ್ಜುನ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಅದನ್ನ, ಮಗ ಈ ಹೊಡಿತಾನೆ ನಿರೀಕ್ಷೆ ಮಾಡಿರಲಿಲ್ಲ, ಬಂದು ಹೊಡೆದು ಬಿಡ್ತಾ ಅರ್ಜುನ ಬಿದ್ದು ಬಿಡ್ತಾನೆ. ತಲೆಗೆಲೆ ಕಥೆಲ್ಲ ಸುಳ್ಳು ಸುಳ್ಳು, ಬರೀ ಮೂರ್ಛೆ ಬಂದು ಬಿಡ್ತಾನೆ ಅಷ್ಟೇನೆ. ಅರ್ಜುನ ಪ್ರಾಣ ಹೋಗಿಲ್ಲ, ತಲೆ ಹೋಗಿಲ್ಲ, ಏನೇನು ಹೋಗಿಲ್ಲ, ಹೇಳೋರೇ ತಲೆ ಹೋಗಿರ್ಬೋದು ಪ್ರಾಣ ಹೋಯ್ತು ಅಂತೇಳಿ, ಈತನ ತಲೆ ಮಾತ್ರ ಹೋಗಿಲ್ಲ. ಹಾಗೆ ಅರ್ಜುನ ಮಲಗಿರ್ತಾನೆ, ಗಾಬರಿ ಆಗಿಬಿಡುತ್ತೆ ಅಡುಗೆ ಕೂಡ. ಏನು ಮಾಡಬೇಕು, ಚಿತ್ರಾಂಗದೆ ಬರ್ತಾಳೆ, ಉಲುಪಿನ ಬೈತಾಳೆ, ಅವನೇನೋ ಹೇಳಿದೆ ನೀನು ಮಾಡಿಬಿಟ್ಟಿಯಲ್ಲ, ಬಬ್ರುವಾನ ಹೇಳಿದ್ರೆ ಹುಡುಗ ಅಂತ ಉಲುಪಿನ ಬೈತಾಳೆ, ನಾನು ಸತ್ತೋಗ್ಬಿಡ್ತೇನೆ ಅಂತ ಅವಳು ಹಠ ಹಿಡಿತಾಳೆ. ಆಗ ಉಲುಪಿ ಹೇಳ್ತಾಳೆ, ಯೋಚನೆ ಮಾಡಬೇಡ ಅಂತ ಹೇಳಿ ತಾನು ಹೋಗಿ ನಾನು ನಾಗಲೋಕದಿಂದ ವಿಶೇಷವಾಗಿ ವಿಶಲ್ಯಕರಣಿಯನ್ನು ಒಂದು ತಂದು ಬಾಣ ಕಿತ್ತಿತಾಳೆ. ಬಬ್ರುವಾರ ಹೋಗೋದೆಲ್ಲ ಇಲ್ಲೇ ಇಲ್ಲ, ಅವಳೇ ಹೋಗಿ ತೊಗೊಂಬರ್ತಾಳೆ, ನಾಗಲೋಕದ ತಂದು ಮಣಿಯನ್ನು ತರ್ತಾಳೆ. ವಿಶಲ್ಯಕರಣಿ, ಸವರ್ಣಕರಣಿ, ಸಂಧಾನಕರಣಿ, ಮೃತ ಸಂಜೀವಿನಿ, ನಾಲ್ಕು ಮೂಲಿಕೆ ಅಂತ ಹೇಳಿದ್ರಲ್ಲ ರಾಮಾಯಣದಲ್ಲಿ, ಅದರಲ್ಲಿ ಒಂದು ವಿಶಲ್ಯಕರಣಿ. ಬಾಣ ಕಿತ್ತಿದ ತಕ್ಷಣ ಅರ್ಜುನ ಎದ್ದು ಕೂತು ಬಿಡ್ತಾರೆ ಅಷ್ಟೇ. ಇದೆಲ್ಲ ಕಟ್ಟು ಕಥೆಗಳು, ನಿಜವಾದ ಕಥೆ ಅಲ್ಲೇ ಅಲ್ಲ. ಹಾಗಾಗಿ ಹೇಳ್ತಾಳೆ, ಇದೆಲ್ಲ ನಾವು ಉದ್ದೇಶಪೂರ್ವಕ ಮಾಡಿದೆ ಅಂತ ಉಲುಪಿ ಹೇಳ್ತಾರೆ. ಯಾತಕ್ಕೆಂದರೆ ದೇವತೆಗಳ ಸಭೆಯಲ್ಲಿ ಒಂದು ದೊಡ್ಡ ಪ್ರಸಂಗ ನಡೆದೋಗಿತ್ತು, ಒಂದು ಮೀಟಿಂಗ್ ನಡೀತಾ ಇತ್ತು. ಭೀಷ್ಮದ್ರೋಣಾದಿಗಳೆಲ್ಲ ಅರ್ಜುನನಿಂದ ಸರಿಯಾದ ಧರ್ಮದಲ್ಲಿ ಕೊಲ್ಲಲ್ಪಟ್ಟಿಲ್ಲ, ಸ್ವಲ್ಪ ವಂಚನೆಯಾಗಿದೆ ಅಂತ ಹೇಳಿದರು. ಭಾರಿಯಲ್ಲ, ಸ್ವಲ್ಪ ವಂಚನೆಯಾಗಿದೆ, ಅಂಥವನಿಗೆ ಅದು ಕೂಡ ಒಳ್ಳೆಯದಲ್ಲ, ಆ ಅಪಕೀರ್ತಿ ಕಳ್ಕೊಂಡ್ಬಿಡ್ಬೇಕು ಅರ್ಜುನ. ಈಗ ಅದಕ್ಕೆ ಏನಾಗಬೇಕು ಅಂತ ಕೇಳಿ, ಒಮ್ಮೆ ಸೋಲ್ಬೇಕು ಯಾರ ಕೈಲಾರ, ಆತ ಸೋತ್ಬಿಟ್ರೆ ಬರ್ಯಾದಿ ಬರುತ್ತೆ, ಆದ್ದರಿಂದ ಸೋಲಬೇಕು ತೀರ್ಮಾನ ಮಾಡಿದ ದೇವತೆಗಳೆಲ್ಲ ಕೂಡ. ನಾನು ಯೋಚನೆ ಮಾಡಿದೆ, ಉರೂಪಿ ಅರ್ಜುನನಿಂದ ಗರ್ಭಾಧಾನ ಪಡೆದು ಇರಾವಂತ ಮಗನನ್ನು ಪಡೆದವಳು, ಪಾಪ ಆ ಋಣ ಇಟ್ಕೊಂಡಿದ್ದಾಳೆ. ಅರ್ಜುನನಿಗೆ ಮರ್ಯಾದೆ ಹೋಗಬಾರ್ದು, ದೇವತೆಗಳು ಮಾಡ್ತಾರೆ ಅಂತ ಅನುಭವಿಸಲೇಬೇಕಾತ, ಯಾರ ಕೈಲಿ ಸೋತ್ರ ಮರ್ಯಾದೆ ಏನಾಗುತ್ತೆ ಲೆಕ್ಕ ಇಟ್ಕೊಳ್ಳಿ, ಹಾಗಾಗಬಾರ್ದು. ಅದಕ್ಕೆ ಬಬ್ರುವಾನ ಮಗ ಆತನ ಕೈಲಿ ಸೋತು ಬಿಟ್ಟರೆ ಮರ್ಯಾದೆ ಜಾಸ್ತಿ ಆಗುತ್ತೆ, ಹೋಗೋದಿಲ್ಲ, ಪುತ್ರಾದಿತ್ಯ ಪರಾಜಯ, ಇನ್ನೂ ಮರ್ಯಾದೆ ಜಾಸ್ತಿ ಆಗುತ್ತೆ ಅಂತ ನಾನೇ ಮಾಡಿದೆ, ಏನು ಯೋಚನೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಗಮನಿಸ್ಬೇಕು, ನಾವು ಭೀಮಸೇನೆಗೆ ಅಧರ್ಮ ಬಂದಿತ್ತು ಅಂತ ಹೇಳೋದಿಲ್ಲ, ಅರ್ಜುನೇ ಬಂದಿತ್ತು ಅಂತ ಹೇಳ್ತಾರೆ. ಅಂದರೆ ಭೀಮಸೇನದೇವರು ಅಧರ್ಮ ಮಾಡಿಲ್ಲ, ಶುದ್ಧೇ ಭಗವತೇ ಧರ್ಮೇ ನಿರತೋ ಯದ್ ದುರ್ಹೋತರ. ಅರ್ಜುನ ಧರ್ಮಾದಿಗಳಿಗೆಲ್ಲ ದೋಷ ಇದೆ, ಭೀಮಸೇನದೇವರು ದೋಷದ ಹೆಸರೇ ಇಲ್ಲ, ತಪ್ಪು ಮಾಡಿರ್ತಾನೆ ದೋಷ ಬರಲಿಕ್ಕೆ ಅವರಿಗೆ. ಅಂದರೆ ಪ್ರತಿಯೊಂದು ಕಡೆಯೂ ಹರಿವಾಯುಗಳು ಮಹಿಮೆ ಬರುತ್ತೆ, ನೆನಪಿರಬೇಕು ನಾವು. ಆದರೆ ಕೃಷ್ಣ ಕಂಸನ ಕೊಂದ ಯಶೋಧ್ಯಾಗ ಮಾಡಿದ್ದ, ಕಂಸನ ಕೊಂದ ಪಾಪ ಹೋಗಲಿ ಅಂತೇಳಿ ಮಾಡಲಿಲ್ಲ. ಅದಕ್ಕೆ ಪ್ರಸಂಗ ಧರ್ಮ ಅದು, ಧರ್ಮಕ್ಕೆ ಪಶ್ಚಾತ್ತಾಪ ಪಡಬೇಕು ಈ ಮಧ್ಯೆ ಎಂದು ಯೋಚನೆ ಮಾಡಿದರೆ, ಕೃಷ್ಣ ಅವತಾರ ಮಾಡಿದರೆ ಧರ್ಮ ಸಂಸ್ಥಾಪನಾರ್ಥಾಯ, ಅಧರ್ಮ ಎತಕ್ಕೆ ಮಾಡ್ತಾನೆ ಕೃಷ್ಣ. ಈ ರೀತಿ ಯೋಚನೆ ಮಾಡೋದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಸಮೇತ ಓದಬೇಕು, ಅವಾಗ ಅರ್ಥ. ಅಲ್ಲಿಂದ ಮುಂದೆ ಅರ್ಜುನ ವಾಪಸ್ ಬರ್ತಾನೆ, ಮುಂದೆ ಎಲ್ಲ ಒಂದು ಯಶಸ್ವಿಯಾಗಿ ನೋಡ್ಕೊಂಡು ವಾಪಸ್ ಬಂದ ಮೇಲೆ ಸುದ್ದಿ ಬಂತು, ಅರ್ಜುನ ಬಂದಿದ್ದಾರೆ ಅಂತ ಸುದ್ದಿ ಬಂತು. ತಕ್ಷಣ ಧರ್ಮರಾಜ ಏನು ಮಾಡಿದನಂತೆ, ಭಾರಿ ಖುಷಿಯಾಯಿತು ಆತನಿಗೆ, ತುಂಬ ಸಂತೋಷ ಆಯಿತು. ಅಲ್ಲೇ ಕೃಷ್ಣ ಎದುರಿಗಿದ್ದಾನೆ, ಕೃಷ್ಣ ನನಗೊಂದು ತುಂಬ ಯೋಚನೆ ಆಗಿದೆ ಅರ್ಜುನ ಬಗ್ಗೆ ಅಂತ ಹೇಳ್ತಾನೆ. ಏನು ಅರ್ಜುನ ಯೋಚನೆ ಅಂದರೆ, ಯಾಕೋ ನಮ್ಮಲ್ಲಿ ಅರ್ಜುನ್ ಟೂರ್ ಭಾರಿ ಜಾಸ್ತಿ ಆಗಿದೆ, ಭಾಳ ಕಡೆ ಓಡಾಡ್ತಾರೆ ಅರ್ಜುನ. ಸುಭದ್ರ ಪ್ರಸಂಗದಲ್ಲಿ ಒಂದು ವರ್ಷ ತೀರ್ಥಯಾತ್ರೆಗೆ ಹೋಗಿ ಬಂದ, ವನವಾಸಕ್ಕೆ ಬಂದ, ಅವರು ಕಿರಾತಾರ್ಜುನಕ್ಕೆ ಅಂತ ಹೊರಟ, 4 ವರ್ಷಕ್ಕೆ ಸ್ವರ್ಗದಲ್ಲಿದ್ದು ಬಂದ, ಈಗ ಒಂದು ವರ್ಷ ಹೋಗಿ ಬಂದ. ಏನೋ ಅರ್ಜುನನಿಗೆ ದುರ್ಲಕ್ಷಣ ಇರಬೇಕು ಅಂತ ಇರ್ತದೆ ನೆನಪಿರಬೇಕು, ಸಾಮುದ್ರಿಕ ಶಾಸ್ತ್ರದಂತೆ ಕೆಲವು ಲಕ್ಷಣ ಇದ್ದರೆ ಕೆಲವು ಫಲ ಕಾಣುತ್ತೆ. ಈ ರೀತಿ ಓಡಾಡಿ ಏನೋ ಒಂದು ದೋಷ ಇರಬೇಕು. ಏನು ಹೇಳ್ತೀಯಾ ಅಂತ ಕೇಳಿದರೆ ಧರ್ಮರಾಜ, ತಮ್ಮಂದ್ರ ಬಗ್ಗೆ ಯಾರು ವಿಚಾರ ಮಾಡ್ತಾರೆ, ಕೆಲಸ ಆಯಿತು ಮುಗಿದೋಯ್ತು ಅಷ್ಟೇನೆ. ಧರ್ಮರಾಜನ ಧರ್ಮರಾಜನೇ ಪಾಪ, ಏನಾಗಿದೆ ಧರ್ಮ ಅರ್ಜುನನಿಗೆ ಅಂದರೆ, ತಕ್ಷಣ ಭ್ರಾತಾ ತೇ ದೀರ್ಘಪಿಂಡಿಕಃ ಅಂತ ಕೃಷ್ಣ ಹೇಳ್ತಾನೆ. ಇನ್ನು ಹೇಳೋದಕ್ಕೆ ಹೋಗ್ತಿದ್ದಂತೆ ಆ ಕ್ಷಣಕ್ಕೆ ದ್ರೌಪದಿ ಏನು ಮಾಡಿದ್ರಂತ ಗೊತ್ತಾ, ಕೃಷ್ಣನ ಕಡೆ ನೋಡಿ ಸ್ವಲ್ಪ ಕಣ್ಣು ಹೀಗೆ ಮಾಡಿದ್ರಂತೆ, ಹೇಳಬೇಡ ಹೇಳಬೇಡ ಅಂತ. ತಕ್ಷಣ ಕೃಷ್ಣ ಮಾತು ಬರೆಸಿ ಬೇರೆ ಮಾಡಿಬಿಟ್ಟು, ನಮಗೆ ಯಾತಕ್ಕೆ ಅಂತ ಗೊತ್ತಾಗೋದಿಲ್ಲ. ತಕ್ಷಣ ಆಚಾರ್ಯ ಬರೀತಾರೆ, ಧರ್ಮರಾಜ ಅಂದರೆ ವಿದ್ಯಾಪ್ರಿಯ, ಆ ವಿದ್ಯಾನ ಯಾವ ಕಾಲಕ್ಕೂ ವಿದ್ಯೆಗೆ ಬ್ಯಾನ್ ಇಲ್ಲ. ಅಂತ್ಯಕಾಲದಲ್ಲಿ ಓದೋ ಕೇಳೋ ಯೋಗ ಬಂದರೂ ಕೇಳ್ಕೊಂಡ್ಬಿಡಿ, ಗೀತಾದಿ ಪಾರಾಯಣ ಕೇಳ್ಕೊತಾನೆ ಪ್ರಾಣ ಬಿಡಿ ಅಂತ ಹೇಳ್ತಾರೆ. ಅದು ವಿದ್ಯಾಶೀಲೋರು ಯುಧಿಷ್ಠಿರ, ಆತೇನು ಮಾಡ್ತಾನೆ ಗೊತ್ತಾ, ಈ ಲಕ್ಷಣದ ಬಗ್ಗೆ ಏನಾದ್ರು ಇನ್ನೂ ಮೂರಿದ್ವಂತ, ಅದು ಒಂದಿದ್ದು ಇನ್ನೂ ಮೂರಿದ್ವಂತ ಆತನಲ್ಲಿ. ಅದನ್ನು ಕೃಷ್ಣ ಹೇಳಿಬಿಟ್ರೆ ಏನು ಮಾಡ್ತಿದ್ದ, ಕೃಷ್ಣ ಸ್ವಲ್ಪ ನನಗೆ ಲಕ್ಷಣ ಹತ್ರ ಹೇಳ್ಕೊಡ್ತೀಯ ಅಂತ ಕೂತ್ಕೊಂಡ್ಬಿಡ್ತಿದ್ದ. ಅದನ್ನು ಹೇಳ್ಕೊಡ್ಬೋದಾಗಿತ್ತು, ಅಧಿಕಾರ ಇಲ್ಲ ಆತನಿಗೆ, ಅಂತ ಅಧಿಕಾರ ಇರೋದು ಬರೀ ಇವರಿಗೆ ಪರಶುಕ್ಲತ್ರಯರಿಗೆ ಮಾತ್ರ, ವಿಶೇಷಾಧಿಕಾರ ಆತನಿಗಿಲ್ಲ. ಆತ ಬಿಡೋದಿಲ್ಲ, ಅದಕ್ಕೆ ಅಯೋಗ್ಯನಲ್ಲಿ ಉಪದೇಶ ಕರಣ, ಅಯೋಗ್ಯನಲ್ಲಿ ಕೆಟ್ಟವನು ಅಂತ ಅರ್ಥ ಅಲ್ಲ. ವಿದ್ಯೆಗೆ ಅರ್ಹತೆ ಇಲ್ಲದವರು ವಿದ್ಯೆ ಹೇಳಬಾರ್ದು, ಬರೀ ಆರ್ಟ್ ಸ್ಟೂಡೆಂಟಿಗೆ ಮೆಡಿಕಲ್ ಪಾಠ ಮಾಡಿದ್ರೆ ಗತಿ ಏನಾಗಬೇಕು, ಹಾಗಾಗುತ್ತೆ ಅಷ್ಟೇ, ಅದಾಗಬಾರ್ದು. ಅದಕ್ಕೋಸ್ಕರ ಏನು ಮಾಡಿದ್ರಂತೆ, ಮಾತು ಮರೆಸಿಬಿಟ್ರು ಅಂತ ಹೇಳ್ತಾರೆ. ಇನ್ನೂ ಕೆಲವರು ದೋಷಗಳಿದ್ದು ಆತನಿಗೆ, ಏನಿತ್ತಂತೆ, ಉದರಸ್ಯ ಕಿಂಚಿದಾಧಿಕ್ಯಂ ವೃಷಡಾಧಿಕ್ಯಮೇವ ಚ, ಇದೆಲ್ಲ ವರ್ಣನೆ ಮಾಡ್ತಾರೆ. ಆದರೆ ಸವ್ಯಬಾಹೋ ತಥಾಧಿಕ್ಯಂ, ಅರ್ಜುನನ ಎಡಗೈ ಬಲಗೈ ಸ್ವಲ್ಪ ದೊಡ್ಡದಿತ್ತಂತೆ, ಚಿತ್ರ ಬರೀ ಹೀಗೆ ಬರದಾಗಿ ಕೊಡಬಾರ್ದು. ಮತ್ತೆ ಎಷ್ಟು ಗೊತ್ತಾದ್ರು ನಮ್ಗೆ ಫ್ರ್ಯಾಕ್ಷನ್ ಆಫ್ ಇದು ಇದರಲ್ಲಿ ನೋಡ್ಬೇಕಷ್ಟೇನೆ. ಆ ರೀತಿ ಮನುಷ್ಯನ ಬಲಗೈ ಎಡಗೈ ಒಂದೇ ರೀತಿ ಇರೋದೇ ಇಲ್ಲ, ಕಣ್ಣು ಒಂದೇ ರೀತಿ ಇರೋದಿಲ್ಲ. ಎಲ್ಲ ಆಚಾರ ತಂತ್ರಸಾರದ ಹೇಳ್ತಾರೆ ಹೇಗಿರಬೇಕು ಅಂತೇಳಿ, ಆ ರೀತಿ ಯಾರು ಪರೀಕ್ಷೆ ಮಾಡ್ಕೊಳ್ಳೋಕೆ ಹೋಗಬಾರ್ದು, ಯಾರು ಇರೋದೇ ಇಲ್ಲ ಅವ್ರು ಮಾತ್ರ ಇರೋದು ಆ ರೀತಿ. ಅದೆಲ್ಲ ಸಾಮುದ್ರಿಕ ಶಾಸ್ತ್ರ ಕಲಿಯುವುದ್ರೆ ಔಟ್ಡೇಟೆಡ್ ಇದ್ದ ಹಾಗೆ, ಈ ಯುಗದಲ್ಲಿ ಅದು ದೇವತೆಗಳಿಗೆ ಮಾತ್ರ ಇರೋದು, ಉಳಿದವ್ರಿಗೆ ಗೊತ್ತಾಗೋದಿಲ್ಲ ಅದೆಲ್ಲ ಕೂಡ. ಅದಕ್ಕೋಸ್ಕರ ಅದೆಲ್ಲ ಹೇಳಕ್ಕೆ ಹೋಗಲಿಲ್ಲ. ದುರ್ಲಕ್ಷಣ ಒಂದಿದ್ರೂ ಕೂಡ ಎಫೆಕ್ಟ್ ಕಾಣುತ್ತೆ. ಎಂದು ದ್ರೌಪದಿ ಭೀಮಸೇನ ದುರ್ಲಕ್ಷಣ ಇರಲೇ ಇಲ್ಲ, ಅದರಿಂದಾಗಿನೇ ಹೇಳ್ತಾರೆ, ಪೂರ್ಣ ಚಿತ್ ಸುಖ ಶಕ್ತಿಯಾದವು ಯೋಗ್ಯವು ಕೃಷ್ಣಾಚ ಮಾರುತಿ, ದ್ರೌಪದಿ ದೇವಿ ಎಂದೂ ದುಃಖ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅಲ್ಲಿ ದುಃಖಪಟ್ಟಿದ್ದೆಲ್ಲ ನಾಟಕ ಅಂತ ಆಯ್ತು. ವಸ್ತ್ರಾಪರಣದ ಕಾಲಕ್ಕೆ ದುಃಖ, ವರವಾಸದ ದುಃಖ ದುಃಖ ಅಲ್ಲ, ಬರೀ ಪ್ರದರ್ಶನ ಮಾತ್ರ. ಇದೆಲ್ಲ ತಿಳಿಸ್ತಾರೆ. ಮುಂದೆ ಯಜ್ಞ ನಡೀತಾ ಇದೆ. ಆ ಯಜ್ಞದ ಏನಂತ ವರ್ಣನೆ ಮಾಡೋದು, ಭಗವಂತ ಮೂರು ರೂಪದಲ್ಲಿದ್ದಾನೆ, ಅದಕ್ಕೆ ದೇವರು ನಮ್ಗೆ ನೆನಪು ಮಾಡಬೇಕು ಆ ವಿಷಯ ಅಂತೇಳಿ ಮೂರು ಜನ ಸ್ವಾಮಿಗಳು ಕೊಡಿಸಿದ್ದಾರೆ ಇವತ್ತು ತಂದುಬಿಟ್ಟು. ಮೂರು ಜನ ಸ್ವಾಮಿಗಳು ಕೊಟ್ಟುಕೊಂಡು ಬಿಟ್ಟು ಯತಿಗಳಲ್ಲಿ ವಿಶೇಷವಾದ ವಿಭೂತಿ ರೂಪ ಅಂತ ಭಗವದ್ಗೀತೆಯಲ್ಲ ಭಾಗವತದಲ್ಲಿ ಹೇಳ್ತಾರೆ. ಯತಿಗಳ ಯತ್ಯಾಶ್ರಮದಲ್ಲಿ ಭಗವಂತ ವಿಭೂತಿ ರೂಪ ಇಟ್ಟಿದ್ದಾರಂತೆ. ಮೂರು ರೂಪದಲ್ಲಿ ಭಗವಂತ ನಿಂತಿದ್ದಾನೆ, ಕೃಷ್ಣರೂಪ, ಪರಶುರಾಮ ರೂಪ, ಸಾಕ್ಷಾತ್ ಯಾದವ ಕೃಷ್ಣ ಭಜ ವೇದವ್ಯಾಸ ರೂಪದಂತೆ ಇದ್ದಾನೆ. ಹೇಳ್ತಾರೆ, ಸತಸ್ಥ ಯಜ್ಞ ಯದುವೀರ ರಕ್ಷಿತ, ಗೊತ್ತಾಯ್ತಾ, ಯದುವೀರನಾದ ಕೃಷ್ಣ ರಕ್ಷಣೆ ಮಾಡ್ತಿದ್ದಾನೆ. ಋಷಿಭಿ ಪ್ರವರ್ತಿತ, ಋಷಿಗಳಿಂದ ನಡೆಯಲ್ಪಡ್ತಿದೆ. ವೇದವ್ಯಾಸರು ಡೈರೆಕ್ಟ್ ಮಾಡ್ತಿದ್ದಾರೆ. ಇನ್ಯಾರು ವರ್ಣನೆ ಫೋನು ವರ್ಣ ಐತಿ ತಮ್ಮ ಮಹಾಕೃತುಂಬ ಅಂತ ಹೇಳ್ತಾರಲ್ಲ, ಹಾಗಾಗ್ತಾ ಇದೆ ಅಂತ. ಯಜ್ಞದೊಳಗೆ ಸಾಮಾನೆಲ್ಲ ಕೂಡ ಏನಿದ್ದು ಗೊತ್ತಾ, ಅತಿ ಕಡಿಮೆ ಅಂದರೆ ಬಂಗಾರ, ಹೇಮ ರತ್ನಗಳ ಹೊರತು ಕಲ್ಲು ಮಣ್ಣುಗಳ ಹೆಸರು ಇಲ್ಲ. ಆ ರೀತಿ ನಮ್ಮ ಪವಾನು ಬರೀ ಕುಡಿಕೆಟ್ಕೊಂಡ್ಕೋತಿರ್ತೇವೆ, ಏನು ಮಾಡಬೇಕು ಇದಕ್ಕೆ, ತಪ್ಪದು. ದೇವರು ಎಷ್ಟು ಕೊಟ್ಟಿರ್ತಾನಲ್ಲ ಶಕ್ತಿನ, ಲೌಕಿಕಕ್ಕೆ ಹೇಗೆ ಉಪಯೋಗಿಸ್ತೇವಲ್ಲ ಆ ರೀತಿ ಅದರ ಕೋಟಿ ಪಟ್ಟು ಅಧ್ಯಾತ್ಮಕ್ಕೆ ಉಪಯೋಗಿಸ್ಬೇಕು. ನಾವು ಅದರಷ್ಟು ಕೂಡ ಉಪಯೋಗಿಸೋದಿಲ್ಲಲ್ಲ, ತಪ್ಪಾಗುತ್ತೆ. ಅತ್ಯುತ್ತಮ ಮಟ್ಟದಲ್ಲಿ ಧರ್ಮ ಕಾರ್ಯಗಳನ್ನು ಮಾಡಬೇಕೇ ಹೊರತು ಅಧಮ ಮಟ್ಟದಲ್ಲಿ ಮಾಡಬಾರದು. ಅದೆಲ್ಲ ಮುಗಿಸ್ತಾರೆ. ಆ ಯಜ್ಞದ ಬಗ್ಗೆ ಒಂದೇ ಮಾತು, ಒಂದು ದಿವಸ ಎರಡು ದಿವಸ ನಡೀಲಂತ ಯಜ್ಞ ಎಷ್ಟು ದಿವಸ ನಡೀತೆ ಗೊತ್ತಾ, ಅದು 15 ವರ್ಷ ನಡೀತಂತ. 15 ವರ್ಷಗಳ ಕಾಲ ಯಜ್ಞ, ಒಂದೆರಡು ದಿವಸ ಸುಸ್ತೋದ್ ಇನ್ಮೇಲೆ ಮಾಡೋದಿಲ್ಲಪ್ಪ ಅನ್ಕೊಂಡ್ಬಿಡ್ತೀವಿ ಯಾವ್ದಾದ್ರು ಕೂಡ. ಆ 15 ವರ್ಷ ನಡೆಸಿದ್ರಂತೆ ಒಬ್ಬೊಬ್ಬ ಪಾಂಡವರಿಗೆ ಒಂದು ಯಜ್ಞ. 15 ವರ್ಷ ಮುಗೀತು. ಆ ಯಜ್ಞದ ಹಂತದಲ್ಲಿ ನದಿಗಳು ತುಪ್ಪದ ನದಿ ಹರಿತಿತ್ತಂತೆ, ಪಾಯಸದ ನದಿಗಳಂತೆ. ಊರು 15 ವರ್ಷಗಳ ಕಾಲ ಮನೆಯಲ್ಲಿ ಯಾರು ಅಡುಗೆ ಮಾಡಿಲ್ಲ, ಎಲ್ಲ ಪಾಂಡವರ ಅಡುಗೆನೆ. ಏನು ಪುಣ್ಯ ಮಾಡಿರಬೇಕು, ಪುಣ್ಯಾತ್ಮರು ಸಾಕ್ಷಾತ್ ಭೀಮಸೇನರ ನೈವೇದ್ಯ ನೆನಪಿರಬೇಕು. ಭಾರತೀಯರವಳ ಮುಖ್ಯ ಪ್ರಾಣ ಅಂತರ್ಗತ ಅಲ್ಲ, ಭಾರತೀಯರವಳಂದೇ ನೈವೇದ್ಯ ಆಗ. ಮೇಲ್ವಿಚಾರ ಅಡಿಗೆದಲ್ಲ ಪುರೇಶ ಕೃಷ್ಣ ಕರಸಿದ್ಧ ಶುದ್ಧಿ ಮಧ್ವರಾನ್ನ ಭುಕ್ತ್ಯ ಇಲ್ಲ ಪಾಂಡವಾಲಯ ನೆನ್ಪಡ್ಕೋಬೇಕು ನಾವು. ಅಲ್ಲಿ ಸನ್ಯಾಸಿಗಳಿದ್ರಂತೆ, ಆ ಸನ್ಯಾಸಿಗಳು ಯಾರು ಗೊತ್ತೇನು, ದ್ರೌಪದಿ ಮಾಡಿದ ಅಡಿಗೆ, ಭೀಷ್ಮೇಂದ್ರ ಮಾಡಿದ ನೈವೇದ್ಯ, ಆದರೆ ಭಿಕ್ಷೆ ಸ್ವೀಕಾರ ಕೂಡ ಎತ್ತಿಗಿಡಿದ್ರಂತೆ. ಅಂತ ಎತ್ತಿಗಳು ಅಚ್ಯುತ ಪ್ರೇಕ್ಷಾಚಾರ್ಯರಾಗಿ ಹುಟ್ಟಿ ಬಂದರು. ಆಚಾರ್ಯರು ಅವರತ್ರ ಬಂದು ಜ್ಞಾನ ಕೊಟ್ಟರು ಅವರಿಗೆ. ಅಂತ ಅಚ್ಯುತ ಪ್ರೇಕ್ಷರ ಮಠ ಮುಂದೆ ಸತ್ಯತೀರ್ಥರೊಬ್ಬರಿಗೆ ಆಶ್ರಮ ಕೊಟ್ಟಿದ್ರು. ಸತ್ಯತೀರ್ಥರ ಮಠನೆ ಭಂಡಾರಕೇರಿ ಮಠ. ಅವರು ಬಂದಿದ್ದಾರೆ ಅಂತ ಕೇಳಿದರೆ ಯಜ್ಞದಲ್ಲಿ ಊಟ ಮಾಡಿದವರೊಬ್ಬರು ಬಂದಿದ್ದಾರೆ ಅಂತ ಅರ್ಥ. ಯಜ್ಞದಲ್ಲಿ ಊಟ ಮಾಡಿದವರು ಬಂದಿದ್ದಾರೆ, ಅದರಿಂದಾಗಿಯೇ ಆಚಾರ್ಯ ಎಷ್ಟು ಪ್ರೀತಿ ಗೊತ್ತಾದ್ರಿಂದ ಅವರ ಕೈಲೂ ಭಾಷ್ಯ ಬರೆಸ್ತಾರೆ. ಭಂಡಾರಕೇರಿ ಸ್ವಾಮಿಗಳು ಬಂದಿದ್ದಾರೆ ಅಂತ ಕೇಳಿದರೆ ಸಣ್ಣ ಪುಟ್ಟ ಸ್ವಾಮಿಗಳಲ್ಲ ಅವರು, ಭಂಡಾರಕೇರಿ ಮಠದ ಸ್ವಾಮಿಗಳು. ಆ ಮಠದ ವೈಶಿಷ್ಟ್ಯ ಅಂತ ಕೇಳಿದರೆ ಸತ್ಯತೀರ್ಥರ ಮಠ. ಆಚಾರ್ಯರ ಬಾಯಿಂದ ಮೂರು ಸರ್ತಿ ಐತರೇ ಶ್ರುತಿ ಕೇಳಿದ ಪುಣ್ಯಾತ್ಮರು, ಮೂರು ಸರ್ತಿ ಕೇಳಿದವರು. ಆಚಾರ್ಯರ ಹಿಂದೆ ಬದಲಿಗೆ ಫಾಲೋ ಮಾಡಿದ್ರು, ಇಡೀ ದಿವಸ ಫಾಲೋ ಮಾಡಿದವರು. ಜೊತೆಗೆ ಆಚಾರ್ಯ ಬ್ರಹ್ಮಸೂತ್ರ ಭಾಷ್ಯವನ್ನು ಮೊದಲ ಪ್ರತಿ ತಯಾರು ಮಾಡಿದವರು. ಗಾಂಗ ಮಂಗಲ ತರಂಗ ಭಂಗದ ಪ್ರಾಂತ ಸುಶ್ರೀಹರಿ ವೇಷ್ಟ ಕೃತ್ಸಮಃ ಯದ್ಗತೈಕ ತಮ ವರ್ಣ ಲೇಖಕ ಸತ್ಯತೀರ್ಥ ಇಹ ಭಾಷ್ಯ ಮಾಲೀಕತ್. ಅಂತ ಸತ್ಯತೀರ್ಥರ ಮಠ ಮತ್ತು ಭಂಡಾರಿಕೇರಿ ಮಠ, ಆ ಮಠದ ಸ್ವಾಮಿಗಳಲ್ಲಿ ಬಹಳ ಬಹಳ ಇತ್ತೀಚಿನ ಹಿಂದಿನ ಕತೆ ನಮಗೆ ಭಾರಿ ಗೊತ್ತಿಲ್ಲ, ಇವತ್ತಂತೂ ಭಾರಿ ಗೊತ್ತಿದೆ. ವಿದ್ಯಾಮಾನ್ಯ ತೀರ್ಥರು ಅಂದರೆ ಬಹುಶಃ ಆ ಮಠಕ್ಕಲ್ಲ, ಇಡೀ ಮಾಧ್ವ ಮಠಗಳಿಗೆ ಕೀರ್ತಿ ತಂದುಕೊಟ್ಟ ಸ್ವಾಮಿಗಳು ಅಂದರೆ ವಿದ್ಯಾಮಾನ್ಯ ತೀರ್ಥ. ಇವತ್ತಿನ ದಿವಸ ಮಾಧ್ವ ಸ್ವಾಮಿಗಳು ಅಂತ ನಾವು ನೆನೆಸಿಕೊಳ್ಳೋ ಕೊಟ್ಟರೆ ಮೊದಲು ಕಣ್ಣಿ ಬರೋದೇ ಸತ್ಯಧ್ಯಾನರು, ಆಮೇಲೆ ವಿದ್ಯಾಮಾನ್ಯ ತೀರ್ಥರೆ. ಅಂತ ಮಹಾನುಭಾವರು ಏನು ಆಡಿದ ಪೀಠ ಇದು. ಅಂತ ಪೀಠದಲ್ಲಿ ಸ್ವಾಮಿಗಳು ಬಂದಿದ್ದಾರೆ, ಬರೀ ಪೀಠದಲ್ಲಿ ಬಂದಿಲ್ಲ, ಅವರಂತೆ ಇದ್ದಾರೆ. ಅದು ಬಹಳ ಮುಖ್ಯ. ವಿದ್ಯಾಮಾನ್ಯ ತೀರ್ಥರಂತೇನೆ ಪೂರ್ತಿ ಜ್ಞಾನ ಕಾರ್ಯಕ್ಕೆ ಸಂಪೂರ್ಣ ನಿಷ್ಠರವರು. ಅವರ ಸದಾಚಾರ ಸದ್ವಿಚಾರಾದಿಗಳ ಬಗ್ಗೆ ಒಬ್ಬರು ಚಕಾರ ಹೆಚ್ಚಾಗಿಲ್ಲ. ಅಂತ ಮಹಾನುಭಾವರು ಬಂದಿದ್ದಾರೆ ಅಂದರೆ ಮಹಾಭಾರತ ಕಾಲಕ್ಕೆ ಯಾತಕ್ಕೆ ಬಂದರು ಅಂದರೆ ಅಲ್ಲಿ ಸ್ವಾಮಿಗಳು ಪರೀಕ್ಷಾ ತೋರಿಸಿಕೊಂಡು ಬಂದಿದ್ದಾರೆ ಅಂತ. ಆ ಮೂಲಕ ನಮಗೆ ಎಷ್ಟು ದೀರ್ಘಕಾಲ ಸಾವಿರಾರು ವರ್ಷವಾದರೂ ಕೂಡ ಅಂಥ ಫಲ ಮಿಸ್ಸಾಗೋದಿಲ್ಲ ನಮಗೆ ತಿಳಿಸಿಕೊಡ್ತಾರೆ. ಮತ್ತು ಸುಯೋಗ ನಮಗಿದೆ, ಅದು ಸಾಲದವ್ರನ್ನ ಹಾಗೆ ಇನ್ನೊಬ್ರು ಬೇಕಲ್ಲ. ಪೇದಾವರ ಶ್ರೀಪಾದ ವಿಶ್ವಪ್ರಸನ್ನ ತೀರ್ಥರು ಅಂತ ಹೇಳಿದ ತಕ್ಷಣ ಗೋಪಾಲಕೃಷ್ಣ ಬಂದ ಅಂದರೆ ಇವತ್ತು ಗೋಪಾಲನೇ ನಂಬರ್ ಒನ್ ಮಾಡ್ತಕ್ಕಂಥ ಸ್ವಾಮಿಗಳು ವಿಶ್ವಪ್ರಸನ್ನ ತೀರ್ಥರೆ. ಅವರ ಜೀವನ ದೊಡ್ಡ ಧ್ಯೇಯ ಅದು. ಅವರು ಬರೀ ಮಾತಿನಲ್ಲಿ ಮಾಡೋರಲ್ಲ, ಆ ಕಳಕಡಿ ಬಹುಶಃ ಯಾವ ಗೊಲ್ಲರು ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಳಕಡಿಯಿಂದ ಮಾಡ್ತಾರೆ. ಗೋಗಳನ್ನ ಸರ್ವಾತ್ಮನ ರಕ್ಷಣೆ ಮಾಡಬೇಕು. ಆ ಮೂಲಕವಾಗಿ ಜಗತ್ತಿಗೆ ಬರೀ ನಾವು ಏನೋ ಮಾಡಿದ್ರೆ ಪ್ರಯೋಜನ ಇಲ್ಲ. ನಿಜವಾಗಲೂ ಕೃಷ್ಣ ಗೋಪಾಲಕೃಷ್ಣನಾಗಿ ಇದ್ದೇನೆ ಗೀತಾಮೃತವನ್ನು ಪಾನ ಮಾಡಿಸ್ತಾನೆ. ಯಾರು ಗೋಗಳ ಸಂರಕ್ಷಣೆ ಮಾಡ್ತಾರೋ ಅವ್ರಿಗೆ ಗೀತಾಮೃತ ಪಾನ ಮಾಡಲಿಕ್ಕೆ ಬರುತ್ತೆ ಹೊರತು ಇಲ್ಲದವರು ಸಾಧ್ಯ ಇಲ್ಲ ಅನ್ನೋ ತತ್ವವನ್ನು ಜಗತ್ತಿಗೆ ತೋರಿಸಿದ್ದಾರೆ. ಅದೇ ಯಜ್ಞ. ಮತ್ತು ನಮಗೆ ಬೇರೆ ಯಜ್ಞ ಹೇಳಿಲ್ಲ, ಗೋಗಳ ಪಾಲನೆ ಯಜ್ಞ, ಜ್ಞಾನಕಾರ್ಯ ಯಜ್ಞ, ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞ ಹೇಳ್ತಾರೆ, ಜ್ಞಾನಯಜ್ಞ ಪರಂತಪ. ನಾವೆಲ್ಲ ಅರ್ಥ ಮಾಡಿಕೊಂಡು ನಾವಿವತ್ತು ನೋಡೋದು ಬರೀ ಸಾಲದು. ಅನುಷ್ಠಾನ ಸಾಧ್ಯವಾದ ಸ್ತರದೆ ಹೋದರೆ ನಮ್ಮ ಜ್ಞಾನಕ್ಕೆ ಮಹತ್ವ ಇರೋದಿಲ್ಲ. ನಡೆಸ್ತಕ್ಕಂಥ ಮಹಾನುಭಾವರು ಇಲ್ಲಿ ಬಂದಿರೋದು ನಮ್ಮ ದೊಡ್ಡ ಪುಣ್ಯ ಅಂತ ಹೇಳ್ತಾ ಆ ಯಜ್ಞ ಮುಗೀತು. ಕೃಷ್ಣಾರ್ಪಣ ಅಂತ ಹೇಳ್ತಾರಲ್ಲ ಪಾಂಡವರು, ಕೃಷ್ಣಾರ್ಪಣ ಅಂದ್ರೆ ಯಾರು ಕೃಷ್ಣಾರ್ಪಣ ಅನ್ಬೇಕು ಗೊತ್ತಾ? ನಾವೆಲ್ಲ ಇಟ್ಕೊಂಡು ಉಳಿದನ್ ಕೃಷ್ಣಾರ್ಪಣ ಅಂತೇವೆ ಅಷ್ಟೇ. ಎಕ್ಸಸ್ ಅಕಸ್ಮಾತ್ ಹೋದ್ರೂ ಬಿದ್ದರೆ ಸ್ವರ್ಗ, ಇಲ್ಲ ಹೋದ್ರೆ 10 ರೂಪಾಯಿ ಹೋದ್ರೆ ಹೋಗಲಿ ಅಂತ ಹೇಳ್ತೇವೆ ಅಷ್ಟೇ. ಅವ್ರು ಹಾಗಲ್ಲ, ಮಾಂಗಲ್ಯ ಮಾತ್ರ ದಯಿತಾ ಶರೀರಿ. ಪಾಂಡವರು ದ್ರೌಪದಿ ಮೊದಲಾದ ಪತ್ನಿಯಲ್ಲಿ ಮಾಂಗಲ್ಯವನ್ನು ಉಳಿಸ್ಕೊಂಡಿದ್ದಾರೆ. ಅದು ಎಲ್ಲ ಕೃಷ್ಣಾರ್ಪಣ, ರಾಜ್ಯ ಕೋಶ ಎಲ್ಲ ಕೃಷ್ಣಾರ್ಪಣ. ಬಲಿದಾನ ದೊಡ್ಡದು ಇವ್ರದಾನ ದೊಡ್ಡದು ಲೆಕ್ಕ ಹಾಕ್ಬೇಕೀಗ. ಬಲಿದಾನ ಅಂಬುದು ಕೇಳಿದ ಮೇಲೆ ಕೊಟ್ಟಿದ್ದು, ಇವ್ರು ಕೇಳದೆ ಕೊಡದಿರೋ ನೆನಪಿರ್ಬೇಕು. ಬಲಿಚಕ್ರವರ್ತಿಯ ರಾಜ್ಯ ಎಷ್ಟು ದೊಡ್ಡದಲ್ಲ, ರಾಜಯಾಗ ಮಾಡಿದವರು ಬಲಿಚಕ್ರ ರಾಜಯಾಗ ಮಾಡಿರಲಿಲ್ಲ, ಅವರಿಗಿಂತ ದೊಡ್ಡ ರಾಜ್ಯ. ಕೃಷ್ಣ ಬಂದು ಕೇಳಿದ್ದು ಕೊಟ್ಟರು. ಕೃಷ್ಣ ಅಲ್ಲೇ ಇದ್ದ 3 ದಿನ ಭಗವಂತ ಕೂತಿದ್ದಾನೆ, ಸಂಪೂರ್ಣ ಕೊಟ್ಬಿಟ್ಟು ವೇದವ್ಯಾಸಿಯವರು ಮುಂದಿಟ್ಬಿಟ್ರಂತೆ, ಸ್ವಾಮಿ ನೀವು ತಗೊಳ್ಳಿ, ಯಾರಿಗಾರು ನೀವೇ ಹಂಚಿಬಿಡಿ, ನಾವು ತಗೊಳ್ಳಿಲ್ಲ ಅಂತ ಹೇಳಿದ್ರು. ಯಾಕೆ ವೇದ ವಿಭಾಗ ಮಾಡಿದವರಲ್ಲ, ಈ ಧನವೇದ ನೀವೇ ಮಾಡಿ ಅಂತ ಹೇಳ್ತಾರೆ. ವಿಭಾಗ ಪ್ರಿಯ ಭಗವಂತನಿಗೆ, ಅದು ನಮಗೆ ವಿಭಾಗ ಪ್ರಿಯ ಅಲ್ಲ, ಎಲ್ಲ ಸ್ವೀಕಾರಣೆ ಪ್ರಿಯ ಆಗಿಬಿಡುತ್ತೆ. ಪರಮ ಹಂಚಿಕೊಡೋದು ಪರಮಾತ್ಮನ ಪ್ರಿಯ ಅಂತ. ದೇವರಿಗೆ ತಾನೇ ಬೇಕಿಲ್ವಲ್ಲ, ಪೂರ್ಣ ಕಾಮನ, ಆದ್ದರಿಂದ ಕೊಡೋದೇ ದೇವರಿಗೆ ಕೆಲಸ. ಅವ್ರ ಕೈಲಿ ಕೊಟ್ಟರಂತೆ ವೇದವ್ಯಾಸ ದೇವರು. ತಕ್ಷಣ ರಾಜ್ಯ ಕೋಶ ಏನು ಉಳಿಸ್ಕೊಂಡಿಲ್ಲ ಅವರು, ಆಭರಣ ಗಿವರಣ ಏನೂ ಇಲ್ಲ. ಆಗ ಮುನಿಗಳೆಲ್ಲ ಕಿಡ್ಕೋತಾರೆ, ವೇದವ್ಯಾಸ ದೇವರೇ ಈ ರಾಜ್ಯ ತಗೊಂಡು ನಾವೇನು ಮಾಡೋಣ, ಈ ಮಧ್ಯೆ ನಾವು ಅದೇ ದೇವ ಕೊಡುವಂತ ಕೂತಿದ್ದೇವೆ ನಾವು ಸುಮ್ಮನೆ, ಇದೆಲ್ಲ ಗಂಟು ಬಿದ್ದರೆ ಭಾಳ ಕಷ್ಟ ಆಗುತ್ತೆ ನಮಗೆ, ನಮಗೆ ಅರ್ಹತೆ ಇಲ್ಲ, ಮಾಡೋಕ್ಕೆ ಬರೋದಿಲ್ಲ, ನಮಗೆ ಸಾಧ್ಯ ಸಾಲದು. ಇವರು ಆಳಬೇಕು ಮಹಾನುಭಾವರು, ಇವರಿಂದ ಜಗತ್ತು ಬದುಕಬೇಕು. ಅದು ಪಾಂಡವರೇ ರಾಜ್ಯಭಾರ ಮಾಡಬೇಕು. ಆ ರಾಜ್ಯಗೀತೆ ನಮಗೆ ಕೊಡಕ್ಕೆ ಹೋಗಬೇಡಿ, ನಮಗೆ ನಮಗೇನು ಬೇಕು ಅಬ್ಬಬ್ಬ ಕೊಡೋದ್ರೆ ಬೇರೆ ದೇಶ ಕೊಟ್ಬಿಡಿ ಅಂತ ಹೇಳ್ತಾರೆ. ನಾವು ತೊಗೊಂಡು ಹೋಗ್ತೇವೆ, ಎಲ್ಲ ಬೇಕಾಗಿಲ್ಲ ಅಂತ ಹೇಳಿದ್ರಂತೆ ವೇದವ್ಯಾಸ ಹೇಳ್ತಾರೆ. ಆಯಿತು ಆಯಿತು ಅಂತ ಹೇಳಿ ವೇದವ್ಯಾಸ ದೇವರು ಅಪೂರ್ವವಾದ ಕೆಲಸ ಮಾಡ್ತಾ, ಪಾಂಡವರೇ ಈ ರಾಜ್ಯ ತಗೊಳ್ಳಿ ನೀವೇ ಆಡಿ, ಬ್ರಾಹ್ಮಣಿಗೆ ಹಿರಣ್ಯ ಕೊಟ್ಬಿಡ್ತೇನೆ ಸಾಕು ಅಂತ ಹೇಳಿದರೆ ಅವ್ರು ಬಿಡ್ತಾರಾ? ಕೃಷ್ಣ ದತ್ತಾಪರ್ಣ ತಗೊಳ್ಳೋದಿಲ್ಲ ಅಂತ ಹೇಳ್ಬಿಡ್ತಾರೆ. ದತ್ತಾಪರ್ಣ ಏನು ಕೃಷ್ಣ ಕೊಟ್ಟದಾಗಿ ಮುಗಿದೋಯ್ತು ಅಂತ ಹೇಳ್ತಾರೆ. ಆಗ ವೇದವ್ಯಾಸ ಹೇಳ್ತಾರೆ, ದತ್ತಾಪರ್ಣ ಅಲ್ಲ ಇದು, ಪ್ರಸಾದ ಕೊಡ್ತಿದೆಯೋ ತಗೊಳ್ಳಿ ಅಂತ ಹೇಳ್ತಾರೆ. ಪ್ರಸಾದ ಕೊಡ್ತಿದೆಯೋ ತಗೊಳ್ಳಿ ಅಂತ ಅಷ್ಟ. ಆಗ ಪಾಂಡವರು ಸ್ವೀಕಾರ ಮಾಡ್ತಾರೆ. ಇದಕ್ಕೇನು ಪಾಂಡವರು ನಮಗೆ ಸ್ವಾಮಿ ಮನೆ ಬಂದಿರ್ತಾರೆ, ಹಣ್ಣು ಕಾಯಿ ಎಲ್ಲ ಕೊಟ್ಟು ಅವ್ರ ಮುಂದೆ ಇಡ್ತೇವೆ, ಅವಾಗ ಅವ್ರು ಏನು ಮಾಡ್ತಾರೆ ನಮಗೆ ಕೊಡ್ತಾರೆ ಸ್ವಾಮಿ ಇಸ್ಕೊ ದತ್ತಾಪರಣ ತೆದ್ದು ಏನಾದ್ರು ಕೂಡ ಈಗ ಕೈ ಎರಡು ಕೈ ಜಿಸ್ಕೊಂಡ್ಬಿಡ್ತೇವೆ ಅದಕ್ಕೆ ಅದು ಕೊಟ್ಟಾಯ್ತು ಈಗಾಗಲೇ ಅನುಗ್ರಹ ಮಾಡ್ತಿದ್ದೆ ಅವ್ರದ್ದು ದತ್ತಾಪರಣ ಅಲ್ಲ, ಇಸ್ಕೊಂಡು ಬಿಟ್ಟರೆ ನಮಗೆ ಪುಣ್ಯ ಹೋಯ್ತಲ್ಲ, ದತ್ತಾಪರಣ ಪಾಪನೇ ಬರ್ತದೆ ಹೊರತು ಪುಣ್ಯ ಬರೋ ಅನುಗ್ರಹ ಅಷ್ಟೇ. ನಾವು ಈ ಕಡೆ ಸ್ವಾಮಿ ನಮ್ಮದೇ ನಮಗೆ ಕೊಡ್ತಿರಲ್ಲ ಅಂತ ಕೇಳ್ತೀವಾ? ಇಲ್ಲ, ಅವ್ರದ್ದಾಯ್ತು ಕೊಟ್ಟಮೇಲೆ ಅವ್ರದ್ದಾಗಿ ಹೋಯ್ತದೆ. ಈಗ ನಮ್ಮ ಸ್ವತ್ತು ಏನಿಲ್ಲ, ನಾಮಮ್ಮ ಅಂತಾನೆ ಕೊಡೋದು ನಾವೀಗ, ಅವ್ರು ಕೊಡೋದು ಅನುಗ್ರಹ ಮಾತ್ರ. ಮನೆ ಕೆಲಸ ಏನಾಗುತ್ತೆ ಗೊತ್ತೆ, ಕೆಲವು ಸಲ ಇಷ್ಟು ಇಡದೇ ಎಷ್ಟು ಇಟ್ಟಿರ್ತೀವಿ, ಭಾರಿ ಬಿದ್ದು ಜಾಸ್ತಿ ಇಟ್ಟಿರೋದಿಲ್ವಲ್ಲ, ಅವ್ರಿಗೆ ಅವ್ರಿಗೆ ಇರೋದಿಲ್ಲ ಏನು ಕೂಡ ಅಲ್ಲಿ. ಅದೇನಂತಾರೆ, ಅನುಗ್ರಹ ಮಾಡಿದ್ರು ಅಂತೇವೆ ಹೊರತು ಸಾವುಗಳು ಸ್ವೀಕಾರ ಮಾಡಿದ್ರು ಅಂತೇವೆ, ಮತ್ತೆ ಅನುಗ್ರಹ ಮಾಡಿದ್ರು ಅಂತ ಹೇಳ್ತೇವೆ. ಯಾತಕ್ಕೆ ಅದು ಫಲವಾಗಿ ಬರೋದ್ರಿಂದ ದೋಷ ಅಲ್ಲ. ಇದು ಮಾಫಲೇಶು ಕದಾಚ, ಮತ್ತೆ ಅಲ್ಲಿ ಶ್ಲೋಕ ಕೊಟ್ಟು ಮಾಡಬಾರ್ದು, ಸ್ವಾಮಿ ಫಲ ಕೊಡಬೇಡಿ ಭಗವಂತ ಹೇಳ್ತಾರೆ ಮಾಫಲೇಶು ಕದಾಚನ ದೇಡೋದಕ್ಕೆ ಹೋಗಬಾರ್ದು. ಇದು ಅನುಗ್ರಹ ಫಲ ಅಲ್ಲ, ಅನುಗ್ರಹವಾದ್ರಿಂದಾಗಿ ಸ್ವೀಕಾರ ಮಾಡಬೇಕು. ಪಾಂಡವರು ಮಾಡಿಕೊಟ್ಟು ನಮಗೆ ಜಗತ್ತಿ ಸಂದೇಶ ಕೊಟ್ಟಿದ್ದಾರೆ, ಸ್ವೀಕಾರ ಮಾಡೋದು ತಪ್ಪಲ್ಲ ಅಂತ ನಮಗೆ ಆಗ ಧೈರ್ಯ ಬರುತ್ತೆ. ಅಷ್ಟು ಮುಗೀತು ಅಂತೆ, ಇನ್ನೇನಾದರೂ ಆನಂದ ಪಡ್ತಿದ್ದಾರೆ. ಒಂದು ಮುಂಗುಸಿ ಬಂತು ಅಲ್ಲಿಗೆ, ಒಂದು ಹೊರಡಿತು, ಹೊರಡಿಬಿಟ್ಟು ಬೇಲೆ ಶುರು ಮಾಡಿತು, ಇಂಥ ಕೆಟ್ಟಾಗ ನೋಡೇ ಇಲ್ಲ ಅಂತ ಹೇಳ್ತದು. ಅಷ್ಟೇ ಅಲ್ಲ, ಒಬ್ಬ ಗಂಡ ಹೆಂಡತಿ ಮಗ ಸೊಸೆ ನಾಲ್ಕು ಜನ ಇದ್ರು, ಒಬ್ಬ ಅತಿಥಿ ಬಂದ, ಅವ್ರಿಗೆ ಒಬ್ರಿಗೆ ಊಟ ಮಾಡೋಷ್ಟು ಪದಾರ್ಥ ಇತ್ತು. ದೊಡ್ಡ ಕತೆ, ಒಂದು ಮಾತನ್ನು ಮುಗಿಸಿಬಿಡ್ತೇನೆ. ಬದಿತ್ತು ಅತಿಥಿ ಕೊಟ್ಟುಬಿಟ್ರು ಅವರು, ಅತಿಥಿ ಭಾರಿ ಸಂತೋಷಪಟ್ಟ, ಅವರೆಲ್ಲ ಸ್ವರ್ಗಕ್ಕೆ ಹೊರಟೋಗಿಬಿಟ್ರು. ಆತನ ಪಾದಪೂಜೆ ಮಾಡಿದ ನೀರಿನಲ್ಲಿ ನಾನು ಹೊರಳಿದೆ, ನನ್ನ ಒಂದು ಮೈ ಬಂಗಾರ ಆಗಿಬಿಡ್ತು ಗೊತ್ತಾ, ಈ ಲೆಗ್ನಲ್ಲಿ ಹೊರಳಿದೆ, ಏನಿಲ್ಲ ಇನ್ನೊಂದು ಮೈ ಬಂಗಾರವಾಗಲಿ ಅಂಥೇಳಿ ಒಂದ್ಸರ್ತಿ ಹೊರಡದೆ ಬಂಗಾರ ಆಗಿಬಿಡ್ತು. ಹಠಾತ್ ನೀರು ಆಗೋಯ್ತಿರಲಿಲ್ಲ ಅಲ್ಲಿ, ಇನ್ನೊಂದ್ಸರ್ತಿ ನೀರಿರಲಿಲ್ವಲ್ಲ, ಅದು ಬಂಗಾರ ಆಗಲಿ ಅಂತೇಳಿ ಎಲ್ಲ ತೀರ್ಥಕ್ಷೇತ್ರಕ್ಕೆ ಹೋಗಿ ಮುಡಿ ಬಂದೆ ನಾನು. ಎಲ್ಲೂ ಬಂಗಾರ ಆಗಲಿಲ್ಲ, ನಿಮ್ಮ ಯಜ್ಞ ಭಾರಿ ಹೊರಡ್ತಾರೆ, ನಿಮ್ಮಲ್ಲೂ ಬಂದೆ ಹೊರಳದೆ ಏನೂ ಆಗಲಿಲ್ಲ. ಒಟ್ಟು ನಿಮ್ಮ ಯಜ್ಞ ಏನು ಅಂದರೆ, ಅತಿಥಿ ಒಂದು ಊಟನ ಒಬ್ಬ ಬ್ರಾಹ್ಮಣನಿಗೆ ಕೊಟ್ಟಲ್ಲ, ಅಷ್ಟು ಯಜ್ಞಕ್ಕೂ ನಿಮ್ಮ ಪುಣ್ಯ ಸಾಟಿ ಅಲ್ಲ ಅಂತ ಹೇಳಿಬಿಟ್ಟಂತೆ. ಮೊದಲೇ ಧರ್ಮರಾಜ ಕೇಳಬೇಕ, ಇಷ್ಟೆಲ್ಲ ಒದ್ದಾಡ್ಕೊಂಡು ಯಜ್ಞವನ್ನು ಮತ್ತೆ ಬಯಸ್ಕೋಬೇಕಾ, ಈ ಮಧ್ಯೆ ಮತ್ತೆ ತಲೆ ಕೇಳ್ಕೊಂಡ್ಕೊಂಡು ಗಂಡ, ಇದೆಲ್ಲ ಯಾರಿಗೆ ಗೊತ್ತು? ಮತ್ತೆ ಕೃಷ್ಣ ಮಾತಾಡ್ತಾನೆ, ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ ಅನ್ನ ಎಲ್ಲ ಗೊತ್ತು ಅಂತ ಹೇಳ್ತಾನಲ್ಲ ಕೃಷ್ಣ. ಮತ್ತೆ ಹೇಳ್ತಾನೆ ಈಗ ಧರ್ಮರಾಜ, ಅದು ಬಂದು ಹೋಗ್ಬಿಡ್ತು, ಬೈದು ಹೋಗ್ಬಿಡ್ತು ಆ ಕಡೆಗೆ. ಇದೇನು ತಿಳ್ಕೊಂಡಿದ್ದೀಯ, ಅವನು ರಾಕ್ಷಸ ಅಂತ ಹೇಳ್ತಾನೆ. ನಕುಲ ಅವನು, ನಕುಲ ಅಂದ್ರೆ ಈ ಪಾಂಡವರ ನಕುಲ ಅಲ್ಲ, ಮುಂಗುಸಿ ಅಂತ ಅರ್ಥ ನಕುಲ ಶಬ್ದ. ಅದು ಮುಂಗುಸಿ, ಅದು ಬ್ರಹ ರಾಕ್ಷಸ, ಜಮದಗ್ನಿಗಳು ಯಜ್ಞ ಮಾಡಲಿಕ್ಕೆ ಅಂತ ಹಾಲಿಟ್ಕೊಂಡಿದ್ರಂತೆ. ಆಗ ಒಬ್ಬ ರಾಕ್ಷಸ ಬಂದು ಈ ಮುಂಗುಸಿ ರೂಪದಲ್ಲಿ ಬಾಯಿ ಕೆಡಿಸಿಬಿಟ್ಟನಂತ. ಆಗ ಅವರು ಶಾಪ ಕೊಟ್ರಂತೆ, ನೀನು ಇಲ್ಲಿವರೆಗೂ ನಕುಲನಾಗೇ ಇರು, ಮುಂದೆ ಇದೇ ವೇಷದಲ್ಲೇ ಇರು, ಪಾಂಡವರ ಯಜ್ಞವನ್ನು ಬೈದು ಅಂದಂತಂಸ್ಕೋಬು ಅಂತ ಹೇಳಿದ್ರಂತೆ. ಇದರಲ್ಲಿ ಪಿತೃ ಕಾರ್ಯ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಪಿತೃ ಕಾರ್ಯ ಮೈಲಿಗೆ ಆಗಿಬಿಟ್ರೆ ಯಜ್ಞ ಶ್ರಾದ್ದಘಾತ ಅಂತ ಕರೀತಾರೆ. ಅವರು ಶ್ರಾದ್ದ ಮಾಡಿದ್ದಾನೆ ಘಾತ ಆಗಲಿಕ್ಕೆ, ಶ್ರಾದ್ದನೆ ಮಾಡೋದಿಲ್ಲ ಅದೇ ಶ್ರಾದ್ದನೇ ಘಾತ. ಶ್ರಾದ್ದ ಮಾಡಿಯೂ ಘಾತ ಆಗಬಾರ್ದು, ಅದು ಇನ್ವ್ಯಾಲಿಡ್ ಶ್ರಾದ್ದ ಆಗುತ್ತೆ ಅಂತ ಅರ್ಥ. ಶ್ರಾದ್ದಾಗಿ ಇನ್ವ್ಯಾಲಿಡ್ ಶ್ರಾದ್ದ ಆಗಿಬಿಡುತ್ತದೆ. ಮೈಲಿಗೆ ಧರಿಸಬಾರ್ದು, ಅದರೊಳಗೆ ಬಂಡಲು ನುಂಗಿ ಹಾಕೊಂಡು ಬಂದಿರ್ತಾನೆ. ಈ ಓಡಾಡ್ತಿರ್ತಾರೆ ಬೆಳಿಗ್ಗೆ ಶ್ರಾದ್ದ, ಇದೇ ಶ್ರಾದ್ದಾರ. ಸಂಧ್ಯಾ ಒಂದಿಲ್ಲ, ಸಂಧ್ಯಾ ಒಂದಿಲ್ಲ, ಪೂಜೆ ಇಲ್ಲ, ಯಾವುದೂ ಇಲ್ಲ, ಸುಮ್ಮನೆ ಓಡಾಡ್ತಿರ್ತಾರೆ. ಏನೋ ಬರ್ತಾರೆ ಬಂಡಲು ನುಂಗಿ ಕೊಟ್ಟಿರ್ತಾರೆ, ಯಾರು ಶ್ರಾದ್ದ ಆಗುತ್ತೆ? ಅದು ಒಂದು ಶ್ರಾದ್ದ ಘಾತ ಆಗುತ್ತೆ, ಅವ್ರು ಶ್ರಾದ್ದ ಆಗೋದಿಲ್ಲ. ಪಿಂಡ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ, ತುಳ್ಕೋ ತುಳ್ಕೋತ ಓಡಾಡ್ಬಿಡ್ತಾರೆ. ಶ್ರಾದ್ದ ಘಾತ ಅದು, ಸರಿಯಾಗಿ ವಿಸರ್ಜನೆ ಮಾಡ್ಬೇಕಂದು ಗೊತ್ತಾ, ನಮಗೆ ಗೊತ್ತೇ ಇಲ್ಲ. ಅದರಿಂದ ಏನಾಗುತ್ತೆ ಗೊತ್ತಾ, ಶ್ರಾದ್ದ ಮಾಡಿದ ಶ್ರಮಯೇವ ಹಿ ಕೇವಲಂ, ಶಾಪ ಹಾಕ್ತಾರೆ ಅಂತ ಪಿತೃದೇವತೆಗಳು. ಅಂದರೆ ಅರ್ಥ ಮಾಡ್ಕೋಬೇಕು ಶ್ರಾದ್ದದ ಬಗ್ಗೆ ಒಳ್ಳೆ ಮಾಹಿತಿ ಕೊಡ್ತಕ್ಕಂಥ ಮಾತು. ನಮಗೂ ಎಚ್ಚರ, ಯಾರು ಶ್ರಾದ್ದ ಮಾಡ್ತಿರ್ತಕ್ಕಂಥ ಮೈಲಿಗೆ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ನಿಮಗೆ ಆ ಪಾಪ ಬರುತ್ತೆ, ಮತ್ತೆ ಅವನು ಹಾಳಾಗಿ ನಿಮಗೆ ಪಾಪ ಬರುತ್ತಲ್ಲ. ಶ್ರಾದ್ದ ಮಾಡೋ ಶುದ್ಧ ದೇವ ಕಾರ್ಯಕ್ಕಿಂತ ದೇವಕಾರ್ಯಾಧ್ಯ ರಾಜೇಂದ್ರ ಪಿತೃಕಾರ್ಯಂ ವಿಶಿಷ್ಯತೆ ಅಂತ ಹರಿವಂಶದಲ್ಲಿ ಹೇಳ್ತಾರೆ. ಅಂದರೆ ದೇವತೆ ಪಿತೃರು ದೊಡ್ಡವರು ಅಂತ ಅರ್ಥ ಅಲ್ಲ, ದೇವತೆಗಳಿಗಿಂತ ಪಿತೃಕಾರ್ಯಕ್ಕೆ ಹೆಚ್ಚು ನಮಗೆ ಮಡಿ ಜಾಸ್ತಿ ಬೇಕು, ಶುದ್ಧಿ ಜಾಸ್ತಿ ಬೇಕು ಅಂತ ಅರ್ಥ. ಇದೆಲ್ಲ ತಿಳಿಸಿ ಅದಕ್ಕೆ ಅವನಿಗೆ ಹಾಗಾಗಿದೆ. ಅವನು ಪಾಪಕರ್ಮವಾಗಲಿಕ್ಕೆ ನಿಜವಾಗಲೂ ಕೂಡ ಈ ಕಥೆ ಚಂದ್ರಮಾಮ ಎಲ್ಲ ಬರ್ತಾ ಇರುತ್ತೆ ಕಥೆಗಳು. ಪಾಂಡವರು ಬೇಲೆಕ್ಕೆ ಉಪಯೋಗಿಸ್ತಾರೆ, ನಕುಲ ಒಬ್ಬವಾದ ಇವರು ಸೂರಾರು ನಕಲರಿದ್ದಾರೆ. ಇವತ್ತು ದಿವಸ ನೂರಾರು ನಕಲರು ಬೈತಿರ್ತಾರೆ ಪಾಂಡವರಿಗೆ ಕೆಲಸಕ್ಕೆ ಬಾರದ್ದು, ಕೆಲಸಕ್ಕೆ ಬಾರದ್ದು, ನೋಡಿದ್ರೆ ಆ ಕಥೆ ಅಂತ ಹೇಳ್ತಿರ್ತಾರೆ. ಅಲ್ಲಿ ಹೇಳಿದ್ದಿಷ್ಟೇ, ಅವರು ಅದ್ದಂತ ವಿಸ್ಕೋಲಕ್ಕೆ ಮಾಡಿದ್ದಾರೆ. ನಿಜವಾಗಲೂ ಕೂಡ ಅತಿಥಿ ಮಾಡಿದ ಇದರೊಳಗೆ ಉಳ್ಳಾಡಿದ್ನಲ್ಲ, ಅದಕ್ಕೆ ಚಿನ್ನ ಆಗಲಿಲ್ಲ, ದೇವತೆಗಳು ಮಾಡಿದ್ರು ಅಂತ ಹೇಳ್ತಾರೆ. ಅದರಿಂದ ಆಗಲಿಲ್ಲ, ಇವ್ರಿಗೆ ಕೆಟ್ಟ ಬುದ್ಧಿ ಬಂತು, ರಾಂಗ್ ಮೆಸೇಜ್ ಇಟ್ಕೊಂಡು ಪರೀಕ್ಷೆ ಮಾಡಿ ಬೈಲಿ ಅಂತ ಮಾಡಿದ್ರೆ ಹೊರತು ಅದರಿಂದ ಬಂಗಾರ ಆಗಿದ್ದಿಲ್ಲ. ಅದು ಬೈಲಕ್ಕೋಸ್ಕರ ಪ್ರಚೋದನೆ ಕೊಟ್ಟಿದ್ರು ಅಷ್ಟೇ ಇದೆ. ಇನ್ನು ಅದು ಸರಿಯಲ್ಲ ಅಂತ ಹೇಳ್ತಾರಲ್ಲ, ವಿಮರ್ಶೆ ಮಾಡಬೇಕಲ್ಲ, ಸಿಂಪಲ್ ವಿಮರ್ಶೆ ಇಷ್ಟೇ. ಅಲ್ಲಿ ಅತಿಥಿ ಯಾರು ಗೊತ್ತಾ, ಯಮದೇವರು ಬಂದಿದ್ರಲ್ಲಿ, ಯಮದೇವರಿಗೋಸ್ಕರ ಮಾಡಿದ ಯಜ್ಞ ಅಷ್ಟು ದೊಡ್ಡದೊತ್ತಿರಲ್ಲ, ಯಮದೇವರೇ ಮಾಡಿದ ಯಜ್ಞ ಇದು. ಅಂದಮೇಲೆ ಯಾವ ದೊಡ್ಡದ ಲೆಕ್ಕ ಹಾಕಿ, ಅದು ಭೀಮಸೇನ ದೇವರು ಮಾಡಿಸಿದ ಯಜ್ಞ, ಅರ್ಜುನ ಇದ್ದಾನೆ ಅಂತ ಯಜ್ಞ ದೊಡ್ಡದು, ಇದು ದೊಡ್ಡದು. ಆಚಾರ್ಯ ಹೇಳ್ತಾರೆ, ಯಜ್ಞದ ಕ್ವಾಂಟಿಟಿ ನೋಡಿಬೇಡಿ, ಅಧಿಕಾರ ನೋಡಿ ಪಟ್ಟು ಅಂತ ಹೇಳ್ತಾರೆ. ಅವೈಷ್ಟವ ಕೃತಂ ಕರ್ಮ ಸರ್ವಂ ಅಂತವಾದ ಉಚ್ಯತೆ. ಅವೈಷ್ಟವರು ಮಾಡಿದ ಅಶ್ವವೇಧ ಹೇಗೆ ಮಾಡಿದ್ರು ಜೀರೋ, ಪುಂಡರೀಕ ದುರ್ಯೋಧನ ಮಾಡಿದ ಜೀರೋ ಆಯ್ತಲ್ಲ ಹಾಗೆ. ಉಳಿದವರು ಸಾಮಾನ್ಯ ನೀರು ಕೊಟ್ಟರೆ ಸಾಕು ವೈಕುಂಠಕ್ಕೆ ಹೋಗ್ತಾರೆ ಅಂತ ಯೋಗ್ಯ ಅಧಿಕಾರಿಯಾಗಿ ಪಾತ್ರನಾಗಬೇಕು. ಈ ವಿಮರ್ಶೆ ಮಾಡಿ ಬದ್ಧಾಚಾರ ಒಬ್ಬರೇನೆ ಅವ್ರು ಇದು ಮಾಡದೆ ಹೋಗಿದ್ರೆ ನಾವೆಲ್ಲ ಕೊಡದಾಗಿ ಬಿಡ್ತಾ ಇದ್ವಿ. ಆ ವಿಮರ್ಶೆ ಆಚಾರ್ಯ ಬರೆದೇ ಹೋಗಿದ್ರೆ ನಮಗೆಲ್ಲ ನರಕ ಆಗ್ತಿತ್ತು ಗೊತ್ತಾ. ಅದನ್ನು ತಪ್ಪಿಸಿದ ಗುರುಗಳು ಅಂದ್ರೆ ಬದ್ಧಾಚಾರ್ಯ. ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿದ. ಇದಕ್ಕೋಸ್ಕರ ಹೇಳಿರೋದು ಇಲ್ಲಿ ಇವತ್ತು ಅಶ್ವವೇಧಯಾಗ ಮುಗಿದೋಗ್ಬಿಟ್ಟಿದೆ. ಅಶ್ವವೇಧಕ್ಕೆ ಮಾಡಿದಷ್ಟೇ ಆಗಿಬಿಟ್ಟಿದೆ, ಯಾಕೆಂದ್ರೆ ಅಷ್ಟಾಟ್ ಹೇಳಿದ್ದಿದ್ರ ಶಾಂತಿ ಪರ್ವ ಅನುಶಾಸನ ಅಶ್ವ ಮೂರು ಪರ್ವ ಮುಗಿಸಿರೋ ನೆನಪಿರಲಿ. ಒಂದು ಗಂಟೆಯೊಳಗೆ ಮೂರು ಪರ್ವ ಮುಗಿದೋಗ್ಬಿಟ್ಟಿದೆ. ನಾಳೆ ದಿವಸ ಇನ್ನು ಉಳಿದ ಪರ್ವ ಎಲ್ಲ ನಾಳೆ ಮತ್ತು ನಾಡಿದ್ದರಲ್ಲಿ ಮುಗಿಬೇಕು. ಆಚಾರ್ಯರು ಹಾಗೆ ಬರೆದಿದ್ದಾರೆ ಆದ್ದರಿಂದ ಹೇಳೋದು ಏನು ಕಷ್ಟ ಅಲ್ಲ. ನಮ್ಮ ಪರ್ವ ಭಾಗ್ಯ ಇವತ್ತಿನ ದಿವಸ ಯಜ್ಞ ಮುಗಿತಾ ಬಂದಂತೆ ದೊಡ್ಡ ದೊಡ್ಡವರು ಬರ್ತಿದ್ದಾರಲ್ಲ, ದೇವರು ಸ್ವೀಕಾರ ಮಾಡ್ತಿದ್ದಾನೆ ಅಂತ ಅರ್ಥ. ದೊಡ್ಡವರು ಬಂದಾಗೆಲ್ಲ ಡೈರೆಕ್ಟ್ ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ. ಅದು ಮಾಡಿ ಹೇಳಿದ್ರಲ್ಲ, ಸ್ವಾಮಿಗಳು ಬಂದರೆ ಭಾಗವತ ಬಂದಾಗಲ್ಲ, ಭಗವಂತನೇ ಬಂದಾಗಲ್ಲ. ಯಾಕೆ ಕೃಷ್ಣನ ಭಾಗವತ ಅಂದ್ರೆ ಏನು ಗೊತ್ತಾ, ಕೃಷ್ಣನ ಮೂರ್ತಿ ಅಂತ ಕರೆದಿದ್ದಾರೆ. ಅವರ ರಕ್ತಗತವಾಗಿರೋದು ಭಾಗವತ ಪುರಾಣ ಅಂದರೆ ಭಂಡಾಕಿರಿ ಸ್ವಾಮಿಗಳಿಗೆ ರಕ್ತಗತ. ಅದು ಒಂದೇ ಅಲ್ಲ, ಮತ್ತೆ ಅದು ಒಂದೇ ಅಲ್ಲ, ಎಲ್ಲದನ್ನು ಭಾಗವತ ಮಾಡ್ತಾರೆ, ಅದು ವೈಶಿಷ್ಟ್ಯ ಅವರು. ಇನ್ನು ಆ ವಿಶ್ವಪ್ರಸಿದ್ಧ ಪೇಜಾವರ ಮಠ ಅಂದ್ರೆ ಭಾಗವತಕ್ಕೆ ಅರ್ಥ ಕೊಟ್ಟಂತ ಮಠ ಅವರು. ಇಬ್ಬರು ಭಾಗವತರು ಬಂದಾಗಾಯಿತು, ಭಗವಂತ ಎರಡು ರೂಪ ಸಾಕ್ಷಾತ್ ಬಂದಾಗಿದೆ. ಆದ್ದರಿಂದ ನಮ್ಮ ದೊಡ್ಡ ಭಾಗ್ಯ ಇದು ಅಂತ ಹೇಳ್ತಾ ನಾಳೆ ಬೆಳಿಗ್ಗೆ ಸರೋವರ ಕಾರ್ಯಕ್ರಮದ ಮಂಗಳ ಪರಮಪೂಜ್ಯ ಪೇಜಾವರ ಶ್ರೀಪಾದಂಗಳವರು ಆಗಮಿಸ್ತಾರೆ. ಸರಿ 9 ಗಂಟೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಇಷ್ಟು ಸರೋವರದ ಅನುವಾದ ಏನು ನಡೀತಲ್ಲ 39 ದಿವಸಗಳ ಕಾಲ, ಅದು ಸುಮಾರು 1.5 ಗಂಟೆಗಳ ಕಾಲ ಅದಿಷ್ಟರ ಒಂದು ಸಂಗ್ರಹ ಅನುವಾದ. ಮತ್ತೆ ಅಷ್ಟು ಗ್ರಂಥಗಳು ಇನ್ನೊಮ್ಮೆ ಅನುವಾದ ಮಾಡಿಬಿಟ್ಟು ಅದನ್ನು ಪರಮಪೂಜ್ಯ ಶ್ರೀಪಾದಂಗಳವರ ಮೂಲಕವಾಗಿ ಭಗವಂತನ ಸಮರ್ಪಣೆ ಆಗ್ತಕ್ಕಂಥ ಕಾರ್ಯಕ್ರಮ ನಡೆಯುತ್ತೆ. ಸಾಯಂಕಾಲದ ದಿವಸ ಸರಿಯಾಗಿ 5:30 ಭಾಗ ಪ್ರವಚನ ಮುಂದುವರಿತಾ ಇದೆ. ಪಾರ್ಸಾರಥಿಯವರ ಪ್ರವಚನ ಮೊದಲು, ಆಮೇಲೆ ಮಹಾಭಾರತ ಪ್ರವಚನ ಮುಂದುವರಿತಾ ಇದೆ. ಇದರ ವಿಷ್ಣು ಸಹಸ್ರನಾಮದ ಬಗ್ಗೆ ಅವರು ಮಾತಾಡ್ತಾರೆ. ನಾಡಿದ್ದು ಸಾಯಂಕಾಲ ಇದರ ಮಂಗಳ, ಬೆಳಿಗ್ಗೆ ಪಾಠದ ಮಂಗಳ, ನಾಡಿ ಬೆಳಿಗ್ಗೆ. ಇದೆಲ್ಲರಿಗೂ ತೀರ್ಥಪ್ರಸಾದ ಕಾಲ ಹೇಳಿದ್ದಾರೆ. ಸೇವಾಕರ್ತರಾಗಿರ್ತಕ್ಕಂಥ ಶ್ರೀಮತಿ ಶುಭಾ, ಶ್ರೀ ರಂಗನಾಥ್ ದಂಪತಿಗಳು ಮತ್ತು ಶ್ರೀಮತಿ ಪ್ರೇಮ, ಶ್ರೀ ಮುರಳಿ ದಂಪತಿಗಳು ಎಲ್ಲರಿಗೂ ಕೂಡ ತೀರ್ಥಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಿರೋದ್ರಿಂದ ಎಲ್ಲರೂ ಆಹ್ವಾನ ಕೊಡ್ತಿದ್ದಾರೆ. ಎಲ್ಲರಿಗೂ ತಪ್ಪದೇ ಎಲ್ಲರೂ ಬರಬೇಕು, ಬೆಳಿಗ್ಗೆ ತೀರ್ಥಪ್ರಸಾದ ಉಂಟು. ನಾಳೆ ಬೆಳಗಿನ ಮಾಡಿನ ಕಾರ್ಯ ಮುಗಿಯುತ್ತೆ. ಸಾಯಂಕಾಲ ಎಂದಿನಂತೆ ಪ್ರವಚನ, ನಾಡಿದ ಸಾಯಂಕಾಲ ಮಂಗಳ, ಅದು ನೆನಪಿಟ್ಟುಕೊಂಡು ಅದರಲ್ಲಿ ಭಾಗವಹಿಸಿ ನಾಡಿದ ಸಾಯಂಕಾಲ ಪರಮಪೂಜ್ಯ ಪೇಜಾವರ ಶ್ರೀಪಾದಗಳು ಮತ್ತೆ ಉಪಸ್ಥಿತರಿರುತ್ತಾರೆ ಅಂತ ತಿಳಿಸ್ತಾ ಮತ್ತೊಮ್ಮೆ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ನನ್ನ ವೈಯಕ್ತಿಕವಾಗಿ ಎಲ್ಲ ಸಮರ್ಪಣೆ ಮಾಡ್ತಾ, ಈಗ ಅನುಗ್ರಹ ಭಾಷಣ ಉಂಟು, ಶ್ರೀಗಳು ಅನುಗ್ರಹ ಭಾಷಣ ನಡೀತಾ ಇದೆ. ಈಗ ಎಲ್ಲರೂ ಕೂಡ ಅದನ್ನು ಸಾವಧಾನ ಕೇಳಬೇಕು, ಯಾಕಂದರೆ ಅದು ಅವೃತ ಸ್ಥಾನ ಇದ್ದಾಗ, ಅನುಗ್ರಹ ಭಾಷಣ ಅವೃತ ಸ್ಥಾನ ಇದ್ದಾಗ ನಮ್ಮದು, ಅದು ತೀರ್ಥ ಅಂದರೆ ತೀರ್ಥನೇ. ಪರಮಪೂಜ್ಯ ಶ್ರೀಪಾದಂಗಳವರು ಅನುಗ್ರಹ ಭಾಷಣವನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ವಿಶ್ವಪ್ರಸಿದ್ಧ ಕಿರಿಯ ಶ್ರೀಮಂತ ನಾಳೆ ಬೆಳಗ್ಗೆ ಅನುಗ್ರಹ ವಚನ ಶ್ರೀಪಾದಂಗಳವರು ಮಾಡ್ತಾರೆ. ಈಗ ಬಂಡಾಯಕರಿ ಶ್ರೀಪಾದಂಗಳವರು, ವಿದ್ಯಾಶ್ರೀರ್ಥ ಶ್ರೀಪಾದಂಗಳವರು ಅನುಗ್ರಹ ವಚನ ಇಡಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯಃ.